ಎಲ್ರಿಗೂ ನಮಸ್ಕಾರ. ನಿಮ್ಮ ಅನುಮತಿ ಪಡೆದು ಭಾಗವತದ ಚಿಂತನೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದೀನಿ. ಮೊದಲಲ್ಲಿ ದೇವತಾ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಗುರುಭ್ಯೋ ನಮಃ.
ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹಿಯಕ ಶ್ರೀಮದಾನಂದತೀರ್ಥಾಖ್ಯ ಗುರುಸ್ತಂಚನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೇ ಚ ಮಧ್ಯೇ ಚ ವಿಷ್ಣುಃ ಸರ್ವತ್ರ ಗೀಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣ ಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ ಗುರುಂಶ್ಚ ಪ್ರಣಮಾಮಿ ಮೂರ್ಧಾ. ವಾಸುದೇವಂ ಸದಾನಂದ ತೀರ್ಥಾನಂದ ಸಂದೋಹ ಸಂದಾನಶೀಲಂ ಸ್ವಾಮಿನಂ ಸಚ್ಚಿದಾನಂದ ರೂಪಂ ನಂದಯಾಮೋ ವಯಂ ನಂದಸೂನುಂ. ಶ್ರೀ ಹನುಮಂತಮೇಕಾಂತ ಭಾಜಂ ರಾಘವ ಶ್ರೀಪದಾಂಭೋಜ ಭೃಂಗಂ ಮಾರುತಿಂ ಪ್ರಾಣಿನಾಂ ಪ್ರಾಣಭೂತಂ ನಂದಯಾಮೋ ವಯಂ ನಂದಿತೀರ್ಥಂ. ಭೀಮರೂಪಂ ಪರೋಪೇಯಿವಾಂಸಂ ಭಾರತಂ ಭಾರತ ಶ್ರೀಲಲಾಮಂ ಭೂಭರಧ್ವಂಸಿನಂ ಭಾರತೀಶಂ ನಂದಯಾಮೋ ವಯಂ ನಂದಿತೀರ್ಥಂ. ದೇವ ಚೂಡಾಮಣಿಂ ಪೂರ್ಣಬೋಧಂ ಕೃಷ್ಣಪಾದಾರವಿಂದೈಕದಾಸಂ ಚಿತ್ತಚಿಂತಾಮಣಿಂ ಪುಣ್ಯಭಾಜಾಂ ನಂದಯಾಮೋ ವಯಂ ನಂದಿತೀರ್ಥಂ. ಚಿರಾನಂದಮಾನಂದಮೂರ್ತಿಂ ಸುಂದರೀ ಮಂದಿರಾಂ ಇಂದುಕಾಂತಿಂ ದಾಸಮೇಕಂ ತಥಾ ತತ್ವದೀಪಂ ನಂದಯಾಮೋ ವಯಂ ನಂದಿತೀರ್ಥಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜಗ್ಮಕನ್ಯಾ ಪ್ರವಾಹವತ್. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಿಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ತಸ್ಮಾದ್ ವಿಘ್ನಾಧಿಪೋಹಂ ಮತಃ ಇತಿ ಸುಧಿಯಾಂ ಸ್ಪಷ್ಟಮಜಾ ಆಜ್ಞಾಪನಾಯ ಪೌಲಸ್ತ್ಯೇಚ್ಛಾಂತರಾಯಃ ಸುರಮುನಿ ನಿಖರಾಭೀಷ್ಟ ಸಂಪ್ರಾಪ್ತ್ಯುಪಾಯಃ ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿ ಗೌರೀತನೂಜಃ. ವಿದ್ಯಾಮಾನ್ಯ ಗುರೂನ್ ವಂದೇ ಶ್ರೀಮಧ್ಯಪದ ಸಂಶಯಾನ್ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ಪಿತೃಭ್ಯೋ. ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಶಾಯಾಃ ಪ್ರಜ್ಞಾದೃಷ್ಟೇಃ ಅಂಜನಶ್ರೀರಪೂರ್ವಾ ವಕ್ತ್ರೀ ವೇದಾನ್ ಪಾತು ಮಾಂ ವಾಜಿವಕ್ತ್ರ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ ಪ್ರಣತಾಜ್ಞಾನಸಂದೋಹ ಧ್ವಾಂತಧ್ವಂಸನ ಕರ್ಮಠಂ ನಮಾಮಿ ತುರಗಗ್ರೀವಂ ಹರಿಂ ಸಾರಸ್ವತಪ್ರದಂ. ಎಲ್ಲ ಭಗವದ್ಭಕ್ತರಿಗೂ ನನ್ನ ಹಾರ್ದಿಕ ವಂದನೆಗಳು. ಇವತ್ತು ಒಂದು ಪರ್ವ ದಿವಸ. ಆಕಾಶಾಭಿಮಾನಿಯಾದ ಗಣಪತಿ, ತದಂತರ್ಯಾಮಿಯಾದ ಸರ್ವಲೋಕ ನಿಯಾಮಕನಾದ ವಿಶ್ವಂಭರ ರೂಪಿ ಭಗವಂತನ ವಿಶೇಷ ಆರಾಧನೆ ಮಾಡಬೇಕಾದ ದಿವಸ. ಈ ಮಂಗಳ ದಿನದಂದು ಎಲ್ಲರಿಗೂ ಹಾರ್ದಿಕ ವಂದನೆ, ಶುಭಾಶಯಗಳು. ಇವತ್ತು ನಾವು ಶ್ರೀಮದ್ ಭಾಗವತದ ಚಿಂತನೆಯನ್ನು ಮಾಡಲಿಕ್ಕೆ ಆರಂಭಿಸಿದ್ದೇವೆ. ನನ್ನ ಯಥಾಮತಿ, ನನ್ನ ಅಲ್ಪ ಬುದ್ಧಿಗೆ ಕಂಡ ಕೆಲವು ನಾರಾಯಣ ವರ್ಮದ ಮೂಲಕ ನಿಮಗೆ ನಾನು ಹಂಚಿಕೊಳ್ಳಲಿದ್ದೇನೆ. ಭಾಗವತ ಸ್ವಾದು ಸ್ವಾದು ಪದೇ ಪದೇ, ನೀವು ಪದೇ ಪದೇ ಅದನ್ನು ಓದ್ತಾ ಬನ್ನಿ, ಅದು ಇನ್ನೂ ರುಚಿ ರುಚಿಯಾಗಿ ಕಾಣಿಸ್ತಾ ಇರುತ್ತೆ. ಪದ ಪದಗಳನ್ನು ಓದ್ತಾ ಬನ್ನಿ, ಇನ್ನೂ ರುಚಿ ರುಚಿಯಾಗಿ ಕಾಣಿಸ್ತಾ ಇರುತ್ತೆ. ಅಂತಹ ಶಾಸ್ತ್ರಗಳ ಮೌಲಿಯಾಗಿರುವ
ಈ ಭಾಗವತ ನಮಗೆ ಪ್ರತಿ ದಿವಸವೂ ಚಿಂತನೆಗೆ ಯೋಗ್ಯವಾದದ್ದು. ತತ್ರಾಪಿ ಪರ್ವಕಾಲಗಳಾದ ಭಾದ್ರಪದ, ಕಾರ್ತಿಕ, ಮಾಘ ಮುಂತಾದ ಮಾಸಗಳಲ್ಲಿ ಅದನ್ನು ವಿಶೇಷ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು ಅನ್ನುವ ಪೂರ್ವ ಸಂಪ್ರದಾಯ ಬೆಳೆದು ಬಂದಿದೆ. ಅದರಂತೆ ಭಾಗವತ ಪ್ರೋಷ್ಠಪದಿಯ ಈ 15 ದಿವಸಗಳಲ್ಲಿ ಸ್ವಲ್ಪವಾದರೂ ನಾವು ಭಾಗವತದ ಚಿಂತನೆಯನ್ನು ಮಾಡುವ ಈ ಸೌಭಾಗ್ಯವನ್ನು ನಿಮ್ಮ ಮೂಲಕ ನನಗೆ ಈ ಪಶ್ಚಿಮ ದೇಶದಲ್ಲಿ ಬಂದಾಗಲೂ ಕೂಡ ಭಗವಂತ ಕೊಟ್ಟಿದ್ದಾನೆ ಎನ್ನುವುದು ನನಗೆ ಅತ್ಯಂತ ಸಂತೋಷವನ್ನು ಕೊಡುವಂತಹ ವಿಷಯ. ನಾರಾಯಣ ವರ್ಮಕ್ಕೆ ನೇರವಾಗಿ ಪ್ರವೇಶ ಮಾಡೋಣ. ನಾರಾಯಣ ವರ್ಮ, ವರ್ಮ ಅಂದರೆ ಕವಚ. ಈ ಜೀವನ ಒಂದು ಸಮರ. ಸಂಸಾರ ಅನ್ನುವುದು ಒಂದು ಸಾಗರವೂ ಹೌದು, ಒಂದು ಸಮರವೂ ಹೌದು. ಸಾಗರ ದಾಟಲು ಬಿಡದ ಬಿರುಗಾಳಿ ದಿಕ್ಕು ತಪ್ಪಿಸುತ್ತದೆ. ಸಾಗರದಲ್ಲಿ ನಮ್ಮನ್ನು ಎಳೆದು ಮುಳುಗಿಸುವ ತಿಮಿಂಗಿಲಗಳಿವೆ. ಸಂಸಾರದಲ್ಲಿ ನಕ್ಕರ ಮೊಸಳೆ ಇದೆ. ಶತ್ರುಗಳು ನೌಕೆಗಳಲ್ಲಿ ಬಂದು ನಮ್ಮರನ್ನು ಯುದ್ಧ ಸಾರುತ್ತಾರೆ. ಅವನ್ನೆಲ್ಲ ಎದುರಿಸಲು ನಮಗೆ ಕವಚ, ರಕ್ಷಾ ಕವಚ ಬೇಕು. ನಾವು ಅವರ ವಿರುದ್ಧ ಹೋರಾಡಲು ಆಗದಿದ್ದರೂ ಕೂಡ ನಮ್ಮ ಮೇಲಿನ ಆಘಾತ ತಪ್ಪಿಸಿಕೊಳ್ಳಬೇಕಲ್ಲ. ಅದೇ ನಾರಾಯಣ ನಾಮಗಳಿಂದ ನಿರ್ಮಿತವಾದ ರಕ್ಷಾ ಕವಚ. ಅದನ್ನೇ ನಾರಾಯಣಮಯಂ ವರ್ಮ, ನಾರಾಯಣನಿಂದ ವ್ಯಾಪ್ತವಾದ ಮಾಂತ್ರಿಕ ಕವಚ ಎಂದರು. ಇತರ ಯಾವುದೇ ಭೌತಿಕ ವಸ್ತುಗಳಿಂದ ನಿರ್ಮಿತವಾದ ಕವಚ ಅದು ಕವಚವೇ ಅಲ್ಲ. ಅದು ಯಾವ ಕ್ಷಣದಲ್ಲೂ ಕೈಕೊಟ್ಟಿತು. ಅದಕ್ಕಿಂತ ಪ್ರಬಲವಾದ ವಸ್ತುಗಳಿಂದ ಆಘಾತ ಒದಗಿದರೆ ಅದು ನಿಷ್ಪ್ರಯೋಜಕ ಎನಿಸಿತು. ಸಾಧ್ಯವಾದರೆ ಮಾತ್ರ ಅದು ಕೆಲವು ಭೌತಿಕ ಆಘಾತಗಳನ್ನಷ್ಟೇ ತಡೆದೀತು. ಆದರೆ ಈ ನಾರಾಯಣ ಕವಚ ಆಗಲ್ಲ. ರಕ್ಷತೀತ್ಯೇವ ವಿಶ್ವಾಸ, ನನ್ನನ್ನು ನಿಶ್ಚಯವಾಗಿ ಇದು ರಕ್ಷಿಸುತ್ತದೆ ಎನ್ನುವ ವಿಶ್ವಾಸ ಬೇಕಷ್ಟೆ. ಹಾಗಿದ್ದರೆ ಖಂಡಿತ ಕಾಪಾಡುತ್ತದೆ. ನಿರಂತರ ಸಾಧನೆಯಿಂದ ಈ ವಿಶ್ವಾಸ ಗಟ್ಟಿಯಾಗ್ತಾ ಹೋಗುತ್ತೆ. ಅದನ್ನೇ ಸನ್ನಶ್ಚೇದ್ ಭಯ ಆಗತೆ ಎಂದು ಈ ಕವಚದ ಸ್ತುತಿಯೇ ಹೇಳುತ್ತದೆ. ನಾರಾಯಣ ವರ್ಮದಿಂದ ಭಯ ಬಂದಾಗ ರಕ್ಷಣೆಗೆಂದು ಮೊದಲೇ ಸನ್ನದ್ಧರಾಗಿರಿ ಎನ್ನುತ್ತದೆ ಸ್ತುತಿ. ಭಯೇ ಆಗತೆ, ಭಯ ಬಂದಾಗ ಎಂದು ಹೇಳಿದ್ದರಿಂದ ಅಗತ್ಯ ಬಂದಾಗ ಅಂದರೆ ಭಯ ಆಗುತ್ತಿದೆ ಎಂದಾಗ ಇದನ್ನು ಸ್ತುತಿಸಿದರೆ ಸಾಕೆ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ. ನಮಗೆ ಯಾವಾಗ ಭಯ ಇಲ್ಲ ಹೇಳಿ? ಕೇಳಿಕೊಂಡ್ರೆ ಕ್ಷಣ ಕ್ಷಣವೂ ಈ ಜನ್ಮ ಈ ಸಂಸಾರದಲ್ಲಿ ಭಯವೇ ಭಯವೇ. ಮೂರು ಮುಖದಲ್ಲಿ ಕಾಡುತ್ತಿಲ್ಲವೇ ಭಯ? ತಾಪತ್ರಯಗಳಿಂದ ಭಯ ನಿರಂತರವಾಗಿದೆ. ಆಧ್ಯಾತ್ಮಿಕವಾಗಿ, ಅಧಿದೈವಿಕವಾಗಿ, ಅಧಿಭೌತಿಕವಾಗಿ ಭಯಗಳು ನಮ್ಮನ್ನು ಕಾಡುತ್ತಾ ಇರುತ್ತವೆ. ಈ ಭಯಗಳಿರುವ ನಾವು ಯಾವ ಕ್ಷಣದಲ್ಲೂ ಆಘಾತಕ್ಕೊಳಗಾಗಬಹುದು. ಆದ್ದರಿಂದ ನಾವು ಸದಾ ಆಗತ ಭಯರಾದ್ದರಿಂದ ಈ ಕವಚದ ರಕ್ಷಣೆಯಿಂದ ಸದಾ ಸನ್ನದ್ಧರಾಗಿರಬೇಕು. ಆಗತ ಭಯರು ವಿಗತ ಭಯರಾಗಬಹುದು. ದೈವಭೂತಾತ್ಮ ಕರ್ಮಭ್ಯ ನಾರಾಯಣಮಯ ಪುಮಾನ್ ಅಂತ ಹೇಳಿ ದೈವ ಭೂತ ಆತ್ಮ ಅಂದರೆ ಅಧಿದೈವ, ಅಧಿಭೌತ, ಅಧಿಭೂತ, ಅಧ್ಯಾತ್ಮ ಈ ಮೂರು ಕರ್ಮಗಳಿಂದ, ಆ ತಾಪತ್ರಯಗಳಿಂದ ನಾವು ಸದಾ ಪೀಡಿತರಾಗಿರ್ತೇವೆ. ಅದಕ್ಕೆ ದಿನಕ್ಕೊಂದು ಬಾರಿಯಾದರೂ ಈ ಸ್ತುತಿಯನ್ನು ಉಚ್ಚರಿಸಿ ಅದರಲ್ಲಿರುವ ನಾಮಗಳನ್ನು ಸ್ಮರಿಸಿ ನಾವು ಇರಿಸಿಕೊಳ್ಳಬಹುದು. ನಾನು ಈ ನಾರಾಯಣ ವರ್ಮದಿಂದ ಬಹಳ ಬಹಳ ಉಪಕೃತನಾದ ಒಬ್ಬ ಮನುಷ್ಯ. ಯಾಕೆಂದರೆ ನನ್ನ ಬಾಲ್ಯದಲ್ಲಿ ನನಗೆ ಶೀತ, ನೆಗಡಿ, ಕಫ, ಇದರ ಜ್ವರ ಇವುಗಳು ಆಗಾಗ ನನ್ನನ್ನು ಕಾಡ್ತಾ ಇದ್ವು. ತಿಂಗಳಿಗೊಮ್ಮೆ ಹೆಚ್ಚಿಕೊಂಡು ನಾನು ಅದಕ್ಕೆ ಬಲಿಯಾಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಯೋಚಿಸಿ, ತಾನೇ ಭಾಗವತದಲ್ಲಿ ಉದ್ದಾಮ ಪಂಡಿತರಾಗಿದ್ದರೂ ಕೂಡ ಇನ್ನೊಬ್ಬ ಪಂಡಿತರನ್ನು ಕರೆಸಿ ನನ್ನ ತಲೆ ಮುಟ್ಟಿಸಿ ಜಪ ಮಾಡಿಸ್ತಾ ಇದ್ರು. ನಾರಾಯಣ ವರ್ಮವನ್ನು ಹೇಳಿ, ಆಚಾರ್ಯ ನೀವು ಜಪ ಮಾಡಬೇಕು, ನನ್ನ ಮಗನ ತಲೆ ಮೇಲೆ ಕೈ ಇಟ್ಟು ಅಂತ. ದಿನಕ್ಕೆ ಪ್ರತಿ ದಿವಸ ಅವರು ಬಂದು ಮೂರು ಬಾರಿ ನನ್ನ ತಲೆ ಮೇಲೆ ಕೈ ಇಟ್ಟು ಈ ನಾರಾಯಣ ವರ್ಮವನ್ನು ಜಪಿಸ್ತಾ ಇದ್ರು. ಆಮೇಲೆ ನನಗೆ ನಮ್ಮ ತಂದೆಯವರಿಂದ ಇದರ ಉಪದೇಶ ಆಯಿತು. ಆಚಾರ್ಯರಿಂದ, ಅವರು ಅಡ್ಡೇ ವೇದವ್ಯಾಸಾಚಾರ್ಯರು ಅಂತ, ನಾನು ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳೇಬೇಕು ಅಂತ ಆಚಾರ್ಯರ ಮುಖಾಂತರ ಉಪದೇಶವನ್ನು ಪಡೆದ ಅವತ್ತಿಂದ ನಾನು ಹೆಚ್ಚು ಕಮ್ಮಿ ದಿವಸಕ್ಕೆ ಕಮ್ಮಿ ಅಂದರೆ 5 ಬಾರಿ ನನ್ನ ಸ್ನಾನ ಮುಗಿದ ಮೇಲೆ ನಾನು ಅದನ್ನು ಪಠಿಸ್ತಾ ಇದ್ದೇನೆ. ಅದು ನನಗೆ ಅತ್ಯಂತ ಪ್ರಿಯವಾದ ಒಂದು ಕವಚ. ಈಗ ಈ ಸ್ತುತಿಯಲ್ಲಿ ಬರುವ ಎಲ್ಲ ನಾಮಗಳ ಬಲವು ಒಂದೇ ಆಗಿದ್ರೂ ಕೂಡ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಯಾವ ನಾಮಗಳ ರೂಪ ಹೊತ್ತು ಈ ನಾರಾಯಣ ನಮ್ಮ ರಕ್ಷಕನಾಗಿ ಕಾಪಾಡುತ್ತಾನೆ ಎನ್ನುವ ಅನುಸಂಧಾನವು ಭಗವಂತನ ಅನಂತ ಗುಣಗಳಲ್ಲಿ ಆವಾವ ಒಂದೊಂದು ಗುಣಗಳ ವೈಶಿಷ್ಟ್ಯಗಳಿಂದ ನಮ್ಮಲ್ಲಿ ಆ ಗುಣಗಳ ಸ್ಮರಣೆ ಉದ್ಬೋಧಗೊಂಡು ಸಾಧನೆಯ ಮಾರ್ಗದಲ್ಲಿ ನಾವು ಹೆಜ್ಜೆ ಮುಂದೆ ಇಡಬಹುದಾಗಿದೆ. ತಾಪತ್ರಯಗಳು ನಮ್ಮದೇ ಕರ್ಮದ ಬುತ್ತಿಗಳು, ನಾವೇ ಅಡಿಗೆ ಮಾಡಿಕೊಂಡ ಬುತ್ತಿಗಳು, ನಾವು ಊಟ ಮಾಡಿಯೇ ಅದನ್ನು ತೀರಿಸಬೇಕು. ರುಚಿ ಇದ್ದರೆ ಸುಖ, ಇಲ್ಲದಿದ್ದರೆ ದುಃಖ. ಈ ಸುಖ ದುಃಖಗಳ ಊಟದಿಂದ ನಮಗೆ ಅನಾರೋಗ್ಯವೇ. ನಾವು ಪುಣ್ಯಕರ್ಮದಿಂದಾಗಿ ಉಣ್ಣುವ ಸುಖದ ರುಚಿಯ ಊಟವೂ ಕೂಡ ಅನಾರೋಗ್ಯಕರವೇ. ಆಗಲೂ ನಾವು ಕರ್ಮದ ಬುತ್ತಿ ಬೆಳೆಸ್ಕೊಳ್ತಾ ಇರ್ತೇವೆ. ಇದರಿಂದ ಎಲ್ಲರಿಂದ ನಮಗೆ ಭಯವೇ. ಆದ್ದರಿಂದ ಸದಾ ರಕ್ಷಣೆ ಬೇಕೆಂದು ನಾವು ನಾರಾಯಣ ಕವಚ ಧರಿಸಬೇಕು. ಇಲ್ಲಿ ನಾರಾಯಣ ಮಯಪುಮಾನ್ ಅಂದರೆ ಏನು? ನಾರಾಯಣ ಕವಚವನ್ನು ಧರಿಸಬೇಕೆಂದಿರುವ ಈ ಪುರುಷ, ಈ ದೇಹ ಹೊತ್ತಿರುವ ಜೀವ ನಾರಾಯಣಮಯನಾಗಬೇಕು ಅಂದರೆ ಈ ಜೀವನೇ ನಾರಾಯಣನಾಗುವುದಲ್ಲ. ನಾರಾಯಣನಾಗುತ್ತೇನೆ ಎಂದರೂ ಆಗುವುದೂ ಇಲ್ಲ. ಆತನು ನಾರಾಯಣ ಎನ್ನುವ ಪರದೈವದಿಂದ ತುಂಬಿ ತುಳುಕಬೇಕು ಅಷ್ಟೆ. ಅಂದರೆ ಆ ನಾರಾಯಣ ಸರ್ವತ್ರ ವ್ಯಾಪಿ, ತನ್ನೊಳಗೂ ಇದ್ದಾನೆ, ತನ್ನ ದೇಹ ಮನಸ್ಸು ಬುದ್ಧಿ ಜೀವ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿದ್ದಾನೆ ಎಂದು ದೃಢವಾಗಿ ಭಾವಿಸಿ ನಂಬಿ ಮಂತ್ರ ಈ ಸ್ತುತಿಯ ಜಪಕ್ಕೆ ಕೊಡಬೇಕು. ಬೇರೆ ಎಲ್ಲ ಕವಚಗಳಿಂದ ಈ ಕವಚಕ್ಕೆ ಇದೇ ವೈಶಿಷ್ಟ್ಯ. ಇದು ಭಗವನ್ಮಯ ಕವಚ, ಅವನ ಜ್ಞಾನಮಯ ಕವಚ. ನಾನು ನಾರಾಯಣಮಯ ಎನ್ನುವ ಆ ವಿಲ್ ಪವರ್ ನಮ್ಮಲ್ಲಿ ಬೆಳೆದರೆ ನಮ್ಮನ್ನು ಕಂಡರೆ ಎದುರಾಳಿಗಳು ಸೋಲ್ತಾರೆ. ಅವರು ನಮಗೆ ಬೆನ್ನು ತಿರುಗಿಸಿ ಹೋಗ್ತಾರೆ. ಇಲ್ಲೊಂದು ಪ್ರಶ್ನೆ ಹೇಳಬಹುದಾಗಿದೆ. ಕರ್ಮ ವಿಪಾಕದಿಂದ ಜೀವಕ್ಕೆ ಬಂದ ಈ ದೇಹವನ್ನು, ಅದರ ಅಂಗಗಳನ್ನು ಬೇಗ ಕಳಚಿಕೊಳ್ಳುವುದನ್ನು ಬಿಟ್ಟು ಅದನ್ನು ರಕ್ಷಿಸುವಂತೆ ಏಕೆ ನಾವು ದೇಡಬೇಕು? ಉತ್ತರ ಸುಲಭ. ಇದು ಮನುಷ್ಯ ದೇಹ, ಸಾಧನೆಗೆ ಬೇಕಾದ ಶರೀರದ ಭಗವಂತ ನಮಗೆ ಕೊಟ್ಟು ಕಲಿಸಿದ್ದಾನೆ. ಇದರಿಂದಲೇ ನಾವು ಮೋಕ್ಷ ಸಾಧನೆಗೆ ಯತ್ನಿಸಬೇಕು. ಇತರ ಪ್ರಾಣಿ ಶರೀರಗಳು ಈ ಸಾಧನೆಗೆ ಹೇಳಿದ್ದಲ್ಲ. ಹಾಗಾಗಿ ನಮ್ಮ ಸತ್ಸಾಧನೆಯ ಜೀವನದ ಕ್ಷಣಗಳಲ್ಲಿ ನಮ್ಮ ದೇಹ ಮನಸ್ಸು ಬುದ್ಧಿಗಳಿಗೆ ಬರುವ ಎಲ್ಲ ಆಘಾತಗಳನ್ನು ಆ ನಾರಾಯಣನಿದ್ದೇ ರಕ್ಷಿಸಬೇಕು, ನಮ್ಮನ್ನು ಆರೋಗ್ಯದಲ್ಲಿ ಇರಿಸಬೇಕು ಅಲ್ವೇ? ಧರ್ಮಾರ್ಥ ಕಾಮ ಮೋಕ್ಷಾಣ ಪ್ರಾಣ ಸಂಸ್ಥಿತಿ ಹೆಸವ ತನ್ನಿಘ್ನತ ಖಿನ್ನ ಹತಂ ರಕ್ಷತ ಖಿನ್ನ ರಕ್ಷಿತಂ. ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ ಗಳಿಕೆಗೆ ಪ್ರಾಣಗಳ ಇರುವುದೇ ಮುಖ್ಯ. ಆ ಪ್ರಾಣಗಳನ್ನು ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡ, ಎಲ್ಲ ಚತುರ್ವಿಧ ಪುರುಷಾರ್ಥಗಳ ಸಾಧನೆಯನ್ನೂ ಕಳ್ಕೊಂಡ. ಆದ್ದರಿಂದ ಈ ಪ್ರಾಣಗಳನ್ನು ಈ ದೇಹದಲ್ಲಿ ನಾವು ಚೆನ್ನಾಗಿ ಕಾಪಾಡಿಕೊಂಡು ಬಂದು ಅದನ್ನು ಒಳ್ಳೆಯದಕ್ಕೆ ಸಾಧನೆಗೆ ಉಪಯೋಗಿಸಬೇಕು. ಇಂತಹ ನಾರಾಯಣ ಕವಚದ ಮೂಲ ಎಲ್ಲಿ? ಒಂದು ದೃಷ್ಟಿಯಲ್ಲಿ ನೋಡಿದರೆ ಇದರ ಮೂಲ ನಾರಾಯಣನೇ. ನಾರಾಯಣನ ಮೂಲ ಎಷ್ಟು ಹಳೆಯದೋ ಅಷ್ಟೇ ಎಲ್ಲ ವಿದ್ಯೆಗಳ ಎಲ್ಲದರ ಮೂಲವು. ತೇನೇ ಬ್ರಹ್ಮಹೃದಯಾದಿ ಕವಯೇ ಜನ್ಮಾದ್ಯ ಸೇತೋನ್ಮಯಾದಿತರತಶ್ಚಾರ್ಥೇಶ್ವಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಖ್ಯಂತಿಯಂ ಸೂರಯ ತೇಜೋ ವಾರಿಮುದಾಂ ಯಥಾ ವಿನಿಮಯ ಯತ್ರ ತ್ಯಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ಮಂಗಳ ಶ್ಲೋಕವನ್ನ ನಾನು ಆಗ ಹೇಳಲಿಕ್ಕೆ ಮರ್ತೆ. ಈಗ ಭಗವಂತ ಅದನ್ನು ನೆನಪಿಸಿದ, ಹೇಳಪ್ಪ ಅಂತ. ಅದನ್ನೇ ವಿಷಯವಾಗಿಟ್ಕೊಂಡು ಅದೇ ನಾರಾಯಣನೇ ತನ್ನ ಅಚ್ಚುಮೆಚ್ಚಿನ ಬ್ರಹ್ಮವಾಯುಗಳಿಗೆ ಕೃಪೆಯಿಂದ ಎಲ್ಲ ವಿದ್ಯೆಗಳನ್ನೂ ವಿತರಣೆ ಮಾಡಿದ. ಬ್ರಹ್ಮವಾಯುಗಳಿಗೆ ಎಲ್ಲ ಮಂತ್ರಗಳಿಗೂ ವಿದ್ಯೆಗಳಿಗೂ ನಾರಾಯಣನೇ ಋಷಿ, ಅವನೇ ದೇವತೆ. ಅವನ ಪ್ರೀತಿಗಾಗಿಯೇ ಎಲ್ಲದರ ಜಪ ತಪ. ಅವರು ಕಂಡ ತಾತ್ವಿಕ ಸತ್ಯಗಳಲ್ಲಿ ಒಂದು, ಎಲ್ಲ ವರ್ಣಗಳು ಅಕ್ಷರಗಳು ಶಬ್ದಗಳು ನಾದ ಘೋಷಗಳು ಪರಮ ಮುಖ್ಯ ವೃತ್ತಿಯಿಂದ ಆ ನಾರಾಯಣನ ಗುಣಗಳನ್ನೇ ಹೇಳುತ್ತವೆ ಎನ್ನುವುದು. ಇದನ್ನೇ ಮಧ್ವರಾಗಿ ವಾಯುದೇವರು ನಮಗೆ ಸಾರಿ ಹೇಳಿದರು. ಅವರಿಂದ ಕೆಳಗಿನವರಿಗೆ, ಬ್ರಹ್ಮವಾಯುಗಳಿಂದ ಕೆಳಗಿನವರಿಗೆ ಮಾತ್ರ ಅವರ ಮೇಲಿನ, ಅಂದರೆ ಬ್ರಹ್ಮವಾಯುಗಳು ಅದರ ಪ್ರವರ್ತಕರು. ತುಂಬ ತುಂಬ ಕೆಳಗಿನ ನಮಗಂತೂ ಅವರ ಜೊತೆಯಲ್ಲಿ ಆಯಾಯ ಮಂತ್ರ ದ್ರಷ್ಟಾರವೆನಿಸಿದ ಅವರು ಋಷಿಗಳು. ಶ್ರೀನಾರಾಯಣನನ್ನು ಆಯಾಯ ಮಂತ್ರ ಪ್ರತಿಪಾದ್ಯರಾದ ಕನಿಷ್ಠ ದೇವತೆಯ ಅಂತರ್ಯಾಮಿಯನ್ನಾಗಿ ನಾವು ಉಪಾಸಿಸಬೇಕು. ಸರಿ, ಈ ನಾರಾಯಣ ವರ್ಮವನ್ನು ನಾವು ಅದೇ ಆನುಪೂರ್ವಿಯಲ್ಲಿ ಬಂದಂತೆ ಅನುಸಂಧಾನ ಮಾಡಬೇಕು. ಬ್ರಹ್ಮವಾಯುಗಳ ಮುಖಾಂತರ ಬಂದದ್ದು, ಕೆಳಗಿಳಿದು ನಮಗೀಗ ದಯಾಳುಗಳಾದ ನಾರಾಯಣನೇ ಬಾದರಾಯಣರಾಗಿ ಅವತರಿಸಿ ಭಾಗವತದಲ್ಲಿ ಅದನ್ನು ಇರಿಸಿದ್ದಾರೆ. ಅಲ್ಲಿ ಅದು ಹೇಗೆ ಬಂದಿದೆಯೋ ಹಾಗೆ ಅದನ್ನು ಸಂತರು ತಮ್ಮ ಕವಚವನ್ನಾಗಿ ಅಳವಡಿಸಿಕೊಂಡು ಬಂದಿದ್ದಾರೆ. ಸುದೈವದಿಂದ ನಮಗೂ ನಮ್ಮ ಕೈಗೂ ಬಂದಿದೆ. ನಾವು ಬಳಸಿಕೊಂಡು ಕೃತಾರ್ಥರಾಗಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಇವನ್ನೆಲ್ಲ ಉಳಿಸಿ ಹಂಚಿ ಅವರು ಇವನ್ನೆಲ್ಲ ಅವರ ಮುಂದಿನ ಜನಾಂಗಕ್ಕೂ ಕೊಡುವಂತೆ ಅವರನ್ನೂ ಪ್ರೇರಿಸಿ ನಮ್ಮ ಕರ್ತವ್ಯವನ್ನು ಮಾಡಬೇಕು. ಅಂತಹ ದಾರಿಯಲ್ಲಿ ನೀವೆಲ್ಲ ಇದ್ದೀರಿ. ಆವಾಗಲೇ ಪರಮಪೂಜ್ಯರಾದ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥರಿಂದ ನೀವೆಲ್ಲ ಈ ನಾರಾಯಣ ವರ್ಮದ ಉಪದೇಶವನ್ನು ಪಡೆದಿದ್ದೀರಿ, ಧನ್ಯರಾಗಿದ್ದೀರಿ. ಅದು ನನಗೂ ಅತ್ಯಂತ ಸಂತೋಷವನ್ನು ಕೊಡ್ತಾ ಇದೆ. ಯಾಕಂದ್ರೆ ಒಬ್ಬ ಮೂಲಮಠದ ಪೀಠವನ್ನು ಅಲಂಕರಿಸಿದ ಯತಿಗಳಿಂದ ಅದರ ಉಪದೇಶವನ್ನು ಪಡೆಯುವುದು ಬಹುದೊಡ್ಡ ಭಾಗ್ಯ. ಅದನ್ನು ಪಡೆದು ನೀವೇ ಈಗ ಅದರ ಅರ್ಥವನ್ನು ನನ್ನ ಯಥಾಮತಿ ನಾನು ಹೇಳಿದ್ದನ್ನು ಕೇಳ್ತಾ ಇದ್ದೀರಿ. ತುಂಬ ಸಂತೋಷ. ಈಗ ನೋಡೋಣ ನಾರಾಯಣ ವರ್ಮ ಭಾಗವತದಲ್ಲಿ ಹೇಗೆ ಬಂದಿದೆ. 6ನೇ ಸ್ಕಂದದ 8ನೇ ಅಧ್ಯಾಯ ಈ ನಾರಾಯಣ ವರ್ಮ. ಸಂದರ್ಭ ವೃತ್ರಾಸುರ ಸಂಹಾರದ ಉಪಾಖ್ಯಾನ. ಇಡೀ ಅಧ್ಯಾಯವನ್ನು ಸ್ತೋತ್ರ ರೂಪದಲ್ಲಿ ಪಾರಾಯಣ ಮಾಡುವುದಕ್ಕೆ ಬೇಕಾದಂತೆ ಶ್ರೀ ವ್ಯಾಸರು ಪೋಣಿಸಿದ್ದಾರೆ. ಈ ಸ್ತೋತ್ರವನ್ನು ಇಲ್ಲಿ ಶ್ರೀ ವ್ಯಾಸರು ಉಲ್ಲೇಖಿಸಿದ್ದನ್ನು ಶುಕಾಚಾರ್ಯರು ತನ್ನ ಬಾಯಿಯಿಂದ ಬರುವಂತೆ ಮಾಡಲು ಪರೀಕ್ಷಿತನ ಕಡೆಯಿಂದ ಪ್ರಶ್ನೆಯೊಂದನ್ನು ಹಾಕಿಸಿಕೊಳ್ಳುತ್ತಾರೆ. ರಾಜವಾಚ, ಪರೀಕ್ಷಿತ ಕೇಳಿದ, ಯಯಾಗುಪ್ತ ಸಹಸ್ರಾಕ್ಷ ಸವಾಹಾನ್ ಸೈನಿಕಾನ್ ಕ್ರೀಡನ್ನಿಮ ವಿನಿರ್ದಿತ್ಯ ತ್ರಿಲೋಕ್ಯ ಬುಭುಜೇ ಶ್ರಿಯಂ. ಈ ಶ್ಲೋಕ ನಾರಾಯಣ ವರ್ಮದ ಮೊದಲನೆಯ ಪ್ರಶ್ನಾತ್ಮಕವಾದ ಶ್ಲೋಕ. ಅಂದರೆ ಪೂಜ್ಯ ಶುಕಾಚಾರ್ಯರೇ, ತಾವು ಹೇಳಿದ್ರಿ ದೇವೇಂದ್ರನು ನಾರಾಯಣ ಸ್ವರೂಪದ ಕವಚವನ್ನು ಧರಿಸಿ ಅದರಿಂದ ರಕ್ಷೆ ಪಡೆದುಕೊಂಡು ದುಷ್ಟರಾದ ಶತ್ರುಗಳನ್ನು ಅಂದರೆ ದೈತ್ಯದಾನವರನ್ನು ಅವರ ಪರಿವಾರ ವಾಹನ ಅಸ್ತ್ರಶಸ್ತ್ರಗಳ ಸಹಿತ ಲೀಲಾಜಾಲವಾಗಿ ಸಮರದಲ್ಲಿ ಜಯಿಸಿ ತ್ರಿಲೋಕದ ಸಂಪತ್ತನ್ನು ಪುನಃ ಭೋಗಿಸಿದ. ಅಂತಹ ನಾರಾಯಣ ಕವಚವನ್ನು ಸ್ತುತಿಯನ್ನು ನನಗೆ ಹೇಳಿ ಎಂದು ಪರೀಕ್ಷಿತನ ಬೇಡಿಕೆ. ಇದಕ್ಕೆ ಉತ್ತರವಾಗಿ ಶುಕ್ರ ಹೇಳುತ್ತಾರೆ, ಶ್ರೀಶುಕೋವಾಚ, ಮೃತ ಪುರೋಹಿತಷ್ಟ್ವಾಷ್ಟ್ರೋ ಮಹೇಂದ್ರಾಯ ಅನುಪೃಚ್ಛದೆ ನಾರಾಯಣಾಖ್ಯಂ ವರ್ಮಾಹ ತದಿಹೈಕಮನಾಶೃಣು. ತ್ವಷ್ಟ ಎನ್ನುವ ಅದಿತಿಯ 12 ಮಕ್ಕಳಲ್ಲಿ ಅಂದರೆ ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಅವನಿಗೆ ದೈತ್ಯ ಕುಲದಲ್ಲಿ ಹುಟ್ಟಿದ ಅಂದರೆ ಕಶ್ಯಪರ ಇನ್ನೊಬ್ಬ ಹೆಂಡತಿ ದ್ವಿತೀಯ ಕುಲದಲ್ಲಿ ಹುಟ್ಟಿದವಳು ಹೆಂಡತಿ. ಅವಳಲ್ಲಿ ಜನಿಸಿದವನು ಈ ವಿಶ್ವರೂಪಾಚಾರ್ಯ. ತಂದೆ ದೇವ ಕುಲ, ತಾಯಿ ದಾನವ. ವಿಶ್ವರೂಪಾಚಾರ್ಯರು ಬಹುದೊಡ್ಡ ಮೇಧಾವಿ, ವಿದ್ವಾಂಸರು, ಯೋಗಿಗಳು. ಪುರೋಹಿತರಾಗಿ ಅಂದರೆ ಕುಲಗುರುಗಳಾಗಿ ವಶಿಷ್ಠಾದಿಗಳಂತೆ ಮಾತ್ರವಲ್ಲ ಬೃಹಸ್ಪತ್ಯಾಚಾರ್ಯರ ಮಟ್ಟಕ್ಕೂ ನಿಲ್ಲಬಲ್ಲ ವ್ಯಕ್ತಿತ್ವ ಅವರದ್ದು. ಈ ವಿಶ್ವರೂಪಾಚಾರ್ಯರಲ್ಲಿ ಯಾಕೆ ಬಂದರು ಅದೊಂದು ಕತೆ. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರನಿಂದ ಒಂದು ಬಾರಿ ಅವಮರ್ಯಾದೆ ಆಗುತ್ತೆ. ಅವರು ಪೌರೋಹಿತ್ಯ ಗುರುತ್ವ ಬಿಟ್ಟು ಮುನಿದುಕೊಂಡು ಹೊರಟೇ ಹೋಗ್ತಾರೆ. ಗುರುಗಳು ಮುನಿದರೆ ದೊಡ್ಡ ಆಪತ್ತು, ಅವರ ಉಪದೇಶಗಳೆಲ್ಲ ವ್ಯರ್ಥ ಆಗುತ್ತೆ, ಶಿಷ್ಯರಲ್ಲಿದ್ದ ವಿದ್ಯೆ ವಿಫಲಕಾರಿ ಆಗುತ್ತೆ, ಸಂಪತ್ತು ಗೌರವ ಎಲ್ಲ ನಾಶ ಆಗುತ್ತೆ. ಅದೇ ರೀತಿ ಇಂದ್ರನ ಶಕ್ತಿ ಉಡುಗಿತು, ದೇವತೆಗಳಿಗೆ ಶಕ್ತಿ ಹ್ರಾಸ ಆಯಿತು, ದೈತ್ಯರು ವಿಜೃಂಭಿಸಿದರು, ಇಂದ್ರಾದಿ ದೇವತೆಗಳು ಸರ್ವಸ್ವ ಕಳಕೊಂಡರು. ಈಗ ದೇವತೆಗಳಿಗೆ ಒಬ್ಬ ಗುರು ಬೇಕಾಗಿತ್ತು. ಅವರು ಬ್ರಹ್ಮಾದಿ ದೇವತೆಗಳ ಮಾತಿನಂತೆ ವಿಶ್ವರೂಪಾಚಾರ್ಯರಲ್ಲಿ ಬರ್ತಾರೆ. ವಿಶ್ವರೂಪರು ಮೊದಲು ಒಪ್ಪದವರು ಮತ್ತೆ ಒಪ್ಪಿದರು. ಇಲ್ಲಿ ವಿಶ್ವರೂಪಾಚಾರ್ಯರಿಗೆ ಆ ನಾರಾಯಣ ವರ್ಮದ ಉಪದೇಶ ಇತ್ತು ಅನ್ನುವ ಒಂದು ಪ್ರಸಂಗವನ್ನು ನಾವು ತಿಳ್ಕೋಬೇಕು. ಈ ಹಿಂದೆ ಇಂದ್ರನಿಗೂ ನಾರಾಯಣ ವರ್ಮದ ಉಪದೇಶ ಇತ್ತು. ಇಂದ್ರನು ದಧೀಚಿ ಋಷಿಗಳಿಗೆ ನಾರಾಯಣ ವರ್ಮ ಉಪದೇಶ ಇತ್ತಿದ್ದ. ದಧೀಚಿ ಋಷಿಗಳಿಂದ ಅಶ್ವಿ ದೇವತೆಗಳು ಅದರ ಉಪದೇಶ ಪಡೆದಿದ್ದರು. ದಧೀಚಿ ಋಷಿಗಳು ಇಂದ್ರ ನೀವು ಇನ್ನಾರಿಗೂ ಇದನ್ನು ಉಪದೇಶ ಕೊಡಕೂಡದಂತು ಹೇಳಿ ದಧೀಚಿ ಋಷಿಗಳಿಗೆ ಅದನ್ನು ಉಪದೇಶ ಮಾಡಿದ್ದ ಇಂದ್ರ. ಹಾಗೇನಾದರೂ ನೀವು ಬೇರೆಯವರಿಗೆ ಅದರ ಉಪದೇಶ ಕೊಟ್ಟರೆ ನಿಮ್ಮ ತಲೆ ಹಾರಿ ಹೋಗುತ್ತೆ, ಹಾರಿ ಅದನ್ನು ಕರೆದು ಹಾಕ್ತೇನೆ ಅಂತ ಹೇಳಿದ್ದ. ಅಶ್ವಿನಿ ದೇವತೆಗಳಿಗೆ ಅವರ ಕೆಲಸ ವೈದ್ಯರ ಕೆಲಸ, ಆ ವೈದ್ಯರ ಕೆಲಸಕ್ಕೆ ಅವರಿಗೆ ನಾರಾಯಣ ವರ್ಮ ಬೇಕಾಗಿತ್ತು. ಅಶ್ವಿನಿ ದೇವತೆಗಳು ಬಂದು ಬೇಡಿದರು, ಋಷಿಗಳೇ ನಮಗೆ ನಾರಾಯಣ ವರ್ಮದ ಉಪದೇಶ ಕೊಡಿ. ಋಷಿಗಳು ಹೇಳಿದ್ರು, ಇಲ್ಲಪ್ಪ, ಇಂದ್ರ ನನಗೆ ತಾಕೀತು ಮಾಡಿದ್ದಾನೆ, ನಿಮ್ಮ ತಲೆ ಹೋಗುತ್ತೆ ಅಂತ. ಹಾಗಾದ್ರೆ ನೋಡಿ, ನಮಗೆ ನಮ್ಮಲ್ಲಿ ದೈವಿ ಶಕ್ತಿ ಇದೆ, ನಿಮಗೆ ಕುದುರೆಯ ತಲೆ ಇಡ್ತೀವಿ, ಈ ತಲೆ ಇದ್ದದ್ದನ್ನು ಕಡಿದು ಬಿಟ್ಟು ಕುದುರೆಯ ತಲೆ ಇಡ್ತೀವಿ, ಅದರ ಮುಖಾಂತರ ನೀವು ನಮಗೆ ಈ ನಾರಾಯಣ ವರ್ಮದ ಉಪದೇಶ ಕೊಡಿ. ಆಗ ಇಂದ್ರ ಬರ್ತಾನೆ, ನಿಮ್ಮ ತಲೆ ಕಡಿತಾನೆ ಅಂದರೆ ಕುದುರೆಯ ತಲೆ ಹೋಗುತ್ತೆ, ಮತ್ತೆ ಪುನಃ ಬಂದು ನಾವು ನಿಮ್ಮ ತಲೆಯನ್ನು ಮುಗಿಡುತ್ತೇವೆ. ಈ ರೀತಿಯ ಉಪಾಯ ಮಾಡಿ ದಧೀಚಿ ಋಷಿಗಳಿಂದ ಈ ಅಶ್ವಿ ದೇವತೆಗಳು ನಾರಾಯಣ ವರ್ಮದ ಉಪದೇಶ ಪಡೆಯುತ್ತಾರೆ. ಹೀಗೆ ಈ ನಾರಾಯಣ ವರ್ಮ ಇಂದ್ರನಿಗೆ ಬಂದದ್ದು ಕೂಡ ಈಗ ಅದನ್ನ ಪುನಃ ಅದರ ಪ್ರಾಬಲ್ಯ ಇವನಿಗೆ ಬರಬೇಕಾಗಿದೆ. ಅದಕ್ಕೋಸ್ಕರ ವಿಶ್ವರೂಪಾಚಾರ್ಯರ ಕೈಯಲ್ಲಿ ಇಂದ್ರ ಅದರ ಪುನಃ ಉಪದೇಶವನ್ನು ಪಡೆಯುತ್ತಾರೆ. ಹೇಗೆ ಉಪದೇಶ ಆರಂಭ ಆಗುತ್ತೆ ಅಂದರೆ, ಭೂತಾಂಗ್ರಿಪಾಣಿ ಆಚಮ್ಯ ತಪವಿತ್ರ ಉದನ್ಮುಖ ಕೃತಸ್ವಾಂಗಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯತಶುಚಿಃ ನಾರಾಯಣಮಯಂ ವರ್ಮ ಸನ್ಯಸ್ಯೇ ಭಯಾಗತೆ ದೈವಭೂತಾತ್ಮಕರ್ಮಭ್ಯಃ ನಾರಾಯಣಮಯ ಪುಮಾನ್ ಪಾದಯೋ ಜಾನ್ನೋರುವೋ. ಹೀಗೆ ಮುಂದೆ ನಾರಾಯಣ ವರ್ಮದ ಅಂಗನ್ಯಾಸಕರನ್ಯಾಸಗಳು ಇದನ್ನೆಲ್ಲ ಹೇಳ್ತಾ ಬರ್ತಾರೆ. ಭೌತಾಂಗ್ರಿಪಾಣಿ, ಮೊದಲು ಕೈಕಾಲು ತೊಳೆದುಕೊಂಡು ಬಾಹ್ಯ ಶುದ್ಧಿ ಮಾಡಿಕೊಂಡು, ನೀರಿಗಿಂತ ಶುದ್ಧವಾದ ಪದಾರ್ಥ ನಮ್ಮನ್ನು ಶುದ್ಧ ಮಾಡುವ ಪದಾರ್ಥವೇ ಇಲ್ಲ, ಅಪೌಪಸ್ಪೃಶ್ಯ ಅಂತಲೇ ಇರೋದು ಶಾಸ್ತ್ರದಲ್ಲಿ. ಕೈಕಾಲು ತೊಳೆದುಕೊಳ್ಳುವುದು ಬಾಹ್ಯ ಶುದ್ಧಿಗೆ ಅತ್ಯಂತ ಪವಿತ್ರವಾದ ವಿಧಾನ. ಆಮೇಲೆ ಆಚಮ್ಯ, ಅಂತಃಶುದ್ಧಿಗೋಸ್ಕರ ಭಗವನ್ನಾಮವನ್ನು ಸ್ಮರಿಸಿ ಅಥವಾ ಋಗ್ವೇದಾಯ ಸ್ವಾಹ, ಆ ಜ್ಞಾನ ಕೊಡುವ ಶಾಸ್ತ್ರಗಳೇ ದೊಡ್ಡ ತೀರ್ಥ ಅಂತ ಭಾವಿಸಿ ಅದನ್ನು ಪ್ರಾಶನ ಮಾಡಿ ನಮ್ಮ ಅಂತಃಶುದ್ಧಿಯನ್ನು ಮಾಡಿಕೊಂಡು ಸಪವಿತ್ರ ಪವಿತ್ರ ಪಾಣಿಯಾಗಿ, ಅಂದರೆ ಪವಿತ್ರ ಆ ಚಿಹ್ನೆ ಇದೆಯಲ್ಲ, ಅದು ತಪಸ್ಸು ಯಜ್ಞ ಮುಂತಾದ ಕ್ರಿಯೆಗಳಲ್ಲಿ ನಾವು ಧಾರಣೆ ಮಾಡಬೇಕಾದ ಒಂದು ಚಿಹ್ನೆ. ತಪೋಯಜ್ಞ ಕ್ರಿಯೆಗಳಲ್ಲಿ ಕಾರ್ಯ ಉನ್ಮುಖರಾಗುವ ಮೊದಲು ಅದನ್ನು ನಾವು ಹಾಕಿಕೊಂಡು ಅದು ಮುಗಿದ ಮೇಲೆ ಅದನ್ನು ವಿಸರ್ಜನೆ ಮಾಡಬೇಕು. ನಮ್ಮಲ್ಲಿ ಆ ಕಾರ್ಯದಲ್ಲಿ ಏಕಾಗ್ರತೆ ತತ್ಪರತೆ ಈ ಪವಿತ್ರ ಪಾಣಿಯಾದಾಗ ನಮಗೊದಗುತ್ತೆ. ಬಾಕಿಯವರು ಕೂಡ, ಓ ಈತ ಪವಿತ್ರ ಪಾಣಿಯಾಗಿದ್ದಾನೆ, ಅಂತಹ ತಪೋಯಜ್ಞ ಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ, ಆತನನ್ನು ನಾವು ಡಿಸ್ಟರ್ಬ್ ಮಾಡಬಾರದು, ತೊಂದರೆ ಕೊಡಬಾರದು ಅಂತ ತಿಳಿದು ಲೌಕಿಕ ವಿಷಯಗಳಿಗೆ ನಮ್ಮನ್ನು ಇಳಿಯೋದಿಲ್ಲ. ಇದು ಒಂದು ಎಚ್ಚರಿಕೆಯ ಸಂಕೇತ, ಸೂಚನೆ. ಅದಕ್ಕೋಸ್ಕರ ನಾವು ಇದನ್ನು ಪವಿತ್ರವನ್ನು ಧಾರಣೆ ಮಾಡಬೇಕು. ದರ್ಭೆಯಿಂದ ನಿತ್ಯ ಬದಲಿಸುವ ಪವಿತ್ರ ಇದೆ, ಅಥವಾ ನಮಗೆ ಅದು ಅಸಾಧ್ಯ, ಅಥವಾ ಚಿನ್ನದಲ್ಲಿ ಮಾಡಿದ ಹೆಣದ ಪವಿತ್ರದ ಆ ಚಿಹ್ನೆಯನ್ನು ನಾವು ಉಪಯೋಗಿಸಬಹುದು. ಕೆಲವರಲ್ಲಿ ಈ ಪವಿತ್ರ ಧಾರಣೆ ಪಿತೃಕಾರ್ಯದ ಅಧಿಕಾರ ಉಳ್ಳವರು, ಅಂದರೆ ತಂದೆ ತಾಯಿ ಇಲ್ಲದೇ ಇದ್ದವರು ಮಾತ್ರ ಹಾಕ್ಕೋಬೇಕು ಅಂತಿದೆ, ಅಲ್ಲ. ತಪಸ್ಸು ಯಜ್ಞ ಕ್ರಿಯೆಗಳಲ್ಲಿ ಯಾರ್ಯಾರು ಭಾಗಿಗಳಾಗ್ತಾರೋ ಅವರೆಲ್ಲರೂ ಪವಿತ್ರ ಪ್ರಾಣಿಗಳಾಗಬಹುದು. ತಪವಿತ್ರ ಉದಂಗ್ಮುಖ, ಉತ್ತರ ಮುಖಿ ಅಥವಾ ಪೂರ್ವಮುಖ, ಇವೆರಡು ದಿಕ್ಕುಗಳು ನಮ್ಮ ಮುಖ ದಿಕ್ಕುಗಳ ಕಡೆಗೆ ಇರಬೇಕು. ಆದಷ್ಟು ತಪಸ್ಸು ಯಜ್ಞ ಧ್ಯಾನ ಇವುಗಳಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತಂತ್ರಸಾರೋಕ್ತ ಪೂಜಾ ವಿಧಾನದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದಂತೆ, ವೇದಿಕಾಯಾಮ್ ಅಧಸ್ತಿಷ್ಠೆ ದೇವಸ್ಯ ಅಭಿಮುಖೋ ಅರ್ಚಕ. ದೇವರ ಮೂರ್ತಿಗೆ ಅಭಿಮುಖನಾಗಿ ಅರ್ಚಕ ಕೂಡಬೇಕಾದರೆ ದೇವರನ್ನು ಪಶ್ಚಿಮಾಭಿಮುಖವಾಗಿರಿಸಿದರೆ ಮಾತ್ರ ನಾವು ಪೂರ್ವಮುಖವಾಗಿ ದೇವರ ಅಭಿಮುಖವಾಗಿ ದೇವರ ವೇದಿಕೆಯಗೆ ಮುಖ ಮಾಡಿಕೊಂಡು ಕೂತ್ಕೋಬಹುದು. ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿಯೇ ಪ್ರತಿಷ್ಠಾಪಿಸಿದ್ದು, ಪೂರ್ವಕ್ಕಿದ್ದ ಕೃಷ್ಣ ಪಶ್ಚಿಮಕ್ಕೆ ತಿರುಗಿದ್ದಲ್ಲ. ಬಿಂಬರೂಪಿಯಾದ ಭಗವಂತನ ಮೂರ್ತಿಯ ಪೂಜೆಗೆ ಪ್ರತಿಬಿಂಬರಾದ ನಾವು ಸಾಧಕರು ಕೂತ್ಕೊಳ್ಳುವಾಗ ಎದುರು ಬದರಿಯಾಗಿಯೇ ಕೂತರೆ ಸರಿತಾನೆ? ಕನ್ನಡಿಯ ಸರಿ ಎದುರಾಗಿ ಬಿಂಬನಿತ್ತರೆ ಪ್ರತಿಬಿಂಬ ಕಾಣಿಸುತ್ತಾನೆ? ಇಲ್ಲಿ ಪ್ರತಿಬಿಂಬರಾದ ಉಪಾಸಕ ಜೀವನು ಪೂರ್ವಾಭಿಮುಖವಾಗಿರುವುದು ಅತ್ಯಂತ ಪ್ರಶಸ್ತ. ಪ್ರತಿಬಿಂಬವು ತನ್ನ ಬಿಂಬವನ್ನು ದರ್ಶನ ಮಾಡ್ತಾ ಇರಬೇಕು. ಆಚಾರ್ಯರು ಬಿಂಬ ಪ್ರತಿಬಿಂಬವಾದದ ಪ್ರತಿಪಾದಕರು, ಅದಕ್ಕೆ ತಕ್ಕುದಾಗಿ ಸರಿಯಾಗಿ ಪೂಜೆ ನಡೆಯಬೇಕು ಅಂತ ಆಚಾರ್ಯರು ಅನುಕೂಲ ಮಾಡಿಕೊಟ್ಟರು. ಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ, ಒಂದು ಪಕ್ಷೆ ಎದುರು ಬದರಾಗಿ ಕೂಡಲು ಸಾಧ್ಯವಿಲ್ಲದಿದ್ದರೂ ಕೂಡ ಮೂರ್ತಿಯುಕ್ತ ಮಂಟಪದ ಎಡಬದಿಗೆ ಕೂತಾಗ ಉಪಾಸಕರು ಉತ್ತರಾಭಿಮುಖವಾಗಿ ಕೂಡ್ತೇವೆ. ಆಗ ಉಪಾಸಕನ ಬಲಗೈ ಮೂರ್ತಿಯ ಮಂಟಪಕ್ಕೆ ಸನಿಹ ಇರುತ್ತೆ. ಆದರೆ ಮೂರ್ತಿಯನ್ನು ಪೂರ್ವಾಭಿಮುಖವಾಗಿಟ್ಟಾಗ ಈ ಅನುಸಂಧಾನಗಳಿಗೆ ಅವಕಾಶ ಇಲ್ಲ. ಹಾಗಿರಿಸಿದಾಗ ನಾವು ದೇವರ ಅಭಿಮುಖವಾಗಿ ಕೂತರೆ ಪಶ್ಚಿಮಕ್ಕೆ ಮುಖ ಹಾಕಬೇಕು. ತುಳುನಾಡಿನಲ್ಲಿ ಆಚಾರ್ಯ ಮಂತ್ರರ ಪೂರ್ವಕಾಲೀನ ದೇವಸ್ಥಾನಗಳು ತಂತ್ರಸಾರಕ್ಕೆ ಅನುಗುಣವಾಗಿಲ್ಲ. ಅಲ್ಲಿ ಮೂರ್ತಿಗಳೆಲ್ಲ ಪೂರ್ವಮುಖವಾಗಿವೆ. ಅವೆಲ್ಲವೂ ಬೇರೆ ಬೇರೆ ಆಗಮಶಾಸ್ತ್ರಗಳನ್ನು ಅನುಸರಿಸಿ ನಿರ್ಮಾಣವಾಗಿವೆ, ಶೈವ ವೈಷ್ಣವ ಶಾಸ್ತ್ರ ಇತ್ಯಾದಿ. ಆದರೆ ತವಳವನಾಡಲ್ಲಿ ಆಚಾರ್ಯರ ತರುವಾಯ ಎಲ್ಲ ಮಠಗಳಲ್ಲೂ ಮಾತ್ರವಲ್ಲ ಪ್ರತಿ ಮನೆಗಳಲ್ಲೂ ಕೂಡ ದೇವರ ಮೂರ್ತಿಯು ಪಶ್ಚಿಮಾಭಿಮುಖವಾಗಿಯೇ ಇರುತ್ತದೆ. ಹೆಚ್ಚೇಕೆ ಮನೆಯ ಅಂಗಳದಲ್ಲಿ ಕಟ್ಟುವ ತುಳಸಿ ಕಟ್ಟೆಯ ಮುಖವೂ ಕೂಡ ಪಶ್ಚಿಮಾಭಿಮುಖವಾಗಿಯೇ ಇರುತ್ತದೆ. ಬ್ರಾಹ್ಮಣೇತರರ ಮನೆಗಳಲ್ಲೂ ಕೂಡ ಇದೇ ರೀತಿಯ ಪಶ್ಚಿಮ ಮುಖದ ಕಟ್ಟಗಳು. ಅಂದರೆ ಮನೆಯ ಒಳಗೆ ಬರುತ್ತಲೇ ದಿಕ್ಕಿನ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿಬಿಡುತ್ತೆ. ಮುಂದೆ ಕೃತಸ್ವಾಂಗಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯತಃ ಶುಚಿಹಿ ಅಂಗನ್ಯಾಸ ಕರನ್ಯಾಸಗಳ ಬಗ್ಗೆ ಹೇಳ್ತಾರೆ. ನ್ಯಾಸ ಅಂದರೆ ಇಡುವುದು, ಭಗವದ್ ರೂಪಗಳನ್ನು ಇಡುವುದು. ನಾವೇನು ಇಡಬೇಕೇ, ಅವನೇ ಇದ್ದಾನಲ್ಲ ಅಂದರೆ ಹೌದು, ಅವನೇ ಅಲ್ಲಲ್ಲಿ ಇದ್ದಾನೆ. ನಾವು ಹೇಳಿ ಹೇಳದೇ ಇರಲಿ ಅವನಲ್ಲೇ ಇದ್ದಾನೆ. ಹಾಗಂತ ನಾವು ಸುಮ್ಮನಿದ್ರೆ ಆದೀತೆ? ನಾವು ತಿಳ್ಕೋಬೇಕಲ್ಲ. ಅದಕ್ಕೆ ಆಯಾಯ ಮಂತ್ರಗಳ ಜಪ ಉಪಕ್ರಮ ಉಪಸಂಹಾರಗಳ ವೇಳೆ ಆ ಮಂತ್ರ ವರ್ಣಗಳ ಎಲ್ಲದರಿಂದ ಪ್ರತಿಪಾದ್ಯನಾದ ಭಗವಂತನನ್ನು ಒಂದೊಂದು ವರ್ಣ ಅಕ್ಷರ ಎನಿಸಿ ಅಲ್ಲಲ್ಲಿ ಆವಾವ ನಮ್ಮ ಅಂಗಗಳಲ್ಲಿ ಕರಗಳಲ್ಲಿ ಆವಾವ ವರ್ಣಗಳನ್ನು ಇಡುವುದು. ಆಗ ನಮ್ಮ ದೇಹದ ಎಲ್ಲ ಪ್ರಮುಖ ಅಂಗಾಂಗಗಳು ಆವಾವ ವರ್ಣ ಪ್ರತಿಪಾದ್ಯ ಮಂತ್ರಭಾಗ ಪ್ರತಿಪಾದ್ಯನಾದ ಭಗವದ್ ರೂಪಗಳಿಂದ ರಕ್ಷಣೆಗೆ ಒಳಗಾಗಿ ನಮ್ಮ ಮಂತ್ರ ಜಪವನ್ನು ಸರಾಗ ಸುರಕ್ಷಿತಗೊಳಿಸುತ್ತದೆ. ಇದೇ ಅದರ ಉದ್ದೇಶ. ಈಗ ಇಲ್ಲಿ ಹೇಗೆ ಆ ಕರನ್ಯಾಸಂಗನ್ಯಾಸಗಳು? ಇಲ್ಲಿ ಪೂರ್ವ ಸಿದ್ಧತೆಗಾಗಿ ಉಕ್ತವಾದ ಶ್ಲೋಕಗಳಲ್ಲಿ ಮೊದಲು ಎರಡು ಮಂತ್ರಗಳನ್ನು ಉಲ್ಲೇಖಿಸಿ ನ್ಯಾಸಗಳನ್ನು ಹೇಳಿ ಮತ್ತೆ ಒಂದು ಮಂತ್ರವನ್ನು ಉದ್ಧರಿಸಿ ಇನ್ನೂ ಕೆಲವು ಅಂಗಗಳಲ್ಲಿ ನ್ಯಾಸವನ್ನು ಹೇಳಲಾಗಿದೆ. ನಾರಾಯಣಮಯಂವರ್ಣ ಸನ್ನಕ್ಕೆ ದಯಾಗತೆ ಅಂತ ಹೇಳಿ ಪಾದಯೋ ಜಾನುನೋರೂರ್ವೋಹೋ ಉದರೇ ಹೃದ್ಯಥೋರಸಿ ಮುಖೇಶರಸ್ಯಾನುಪೂರ್ವ್ಯಾದ್ ಓಂಕಾರಾದೀನಿ ವಿನ್ಯಸೇತ್ ಓಂ ನಮೋ ನಾರಾಯಣಾಯೇತಿ ವಿಪರ್ಯಮಥಾಪಿ ವಾ ಕರನ್ಯಾಸಂತತಃಕುರ್ಯಾದ್ ದ್ವಾದಶಾಕ್ಷರ ವಿದ್ಯೆಯ ಪ್ರಣಮಾದಿ ಅಕಾರಾಂತ ಮಂಗುಲ್ಯಂಗುಷ್ಟಪರ್ವಸು ನ್ಯಸೇದ್ ಹೃದಯ ಓಂಕಾರಂ ವಿಕಾರ ಮನುಮೂರ್ಧನಿ ಶಕಾರಂತು ಭ್ರುವೋರ್ಮಧ್ಯೇ ನಕಾರಂ ಶಿಖಯಾದಿಶೇತ್ ವೇಕಾರಂ ನೇತ್ರಯೋರಿಂಜಾನ್ನಕಾರಂ ಸರ್ವಸಂಧಿಯು ಮಕಾರಮಸ್ತ್ರಮುದ್ದಿಶ್ಯ ಮಂತ್ರಮೂರ್ತಿರ್ಭವೇದ್ಭುಧಃ ಸವಿಸರ್ಗಂ ಭಡಂತಂತು ಸರ್ವದಿಕ್ಷು ವಿನಿಧ್ಯೇತ್ ಓಂ ವಿಷ್ಣವೇ ನಮಃ ಇತ್ಯಾತ್ಮಾನಂ ಪರಂ ಧ್ಯಾಯೇತ್ ಧ್ಯೇಯಂ ಷಟ್ಶಕ್ತಿಭಿರ್ಯುತಂ ವಿದ್ಯಾತೇಜಸ್ತಪೋ ಮೂರ್ತಿರಿಮಂ ಮಂತ್ರಮುದಾಕರೇತ್ ಎಂಬಲ್ಲಿವರೆಗೆ ಈ ನ್ಯಾಸಗಳ ವಿಧಾನ ತಿಳಿಸುತ್ತಾರೆ. ಅವುಗಳ ವಿವರಣೆ ಹೀಗಿದೆ. ಒಂದನೆಯದಾಗಿ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಅಂಗನ್ಯಾಸದ ವಿವರ ಇದೆ. ಓಂ ನಮೋ ನಾರಾಯಣಾಯ, ಇದೇ ನಾರಾಯಣ ಅಷ್ಟಾಕ್ಷರ ಮಂತ್ರ. ಇದನ್ನು ಆಚಾರ್ಯ ಮಂತ್ರರು ಮೂಲ ಮಂತ್ರ ಅಂತ ಕರೆದರು. ಗಾಯತ್ರ್ಯಾಹ ತ್ರಿಗುಣಂ ವಿಷ್ಣುಂ ಜಾಯನ್ ಅಷ್ಟಾಕ್ಷರಂ ಜಪೇತಂತ ತನ್ನ ಸದಾಚಾರ ಸ್ಮೃತಿಯಲ್ಲಿ ಗಾಯತ್ರಿ ಜಪ ಮಾಡಿದ ಮೂರು ಪಾಲಿನಷ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಿ ಅಂತ ಆದೇಶ ಕೊಟ್ಟಿದ್ದ. ದೇಹದ ಎಂಟು ಅಂಗಗಳಲ್ಲಿ ಈ ಮಂತ್ರದ ಎಂಟು ಅಕ್ಷರಗಳು ಅದನ್ನು ಇಡಬೇಕು. ಅವು ಯಾವುವು? ಓಂ ನ ಮೋ ನಾರಾಯಣಾಯ, ಈ ಎಂಟು ಅಕ್ಷರಗಳ ಪ್ರತಿಪಾದ್ಯಗಳಾದ ಭಗವತ್ ರೂಪಗಳನ್ನು ಈ ಅಕ್ಷರಗಳನ್ನು ಹೇಳುತ್ತಾ ಆವಾವ ಅಂಗಗಳಲ್ಲಿ ಸ್ಪರ್ಶಿಸಿ ನ್ಯಾಸ ಮಾಡಬೇಕು. ಓಂ ಎರಡು ಪಾದಗಳಲ್ಲಿ, ಓಂ ಓಂ ವಿಶ್ವಾಯ ನಮಃ ಅಂತ ಪಾದಗಳಲ್ಲಿ, ಓಂ ನಮ್ ತೈಜಸಾಯ ನಮಃ ಅಂತ ಕಾಲ್ಗಂಟುಗಳಲ್ಲಿ, ಓಂ ಓಂ ಪ್ರಾಜ್ಞಾಯ ನಮಃ ಅಂತ ಪಡೆಗಳಲ್ಲಿ, ಓಂ ನಾಂ ತುರೀಯಾಯ ನಮಃ ಅಂತ ಹೊಟ್ಟೆ ಅಂದರೆ ಹೊಕ್ಕಳಲ್ಲಿ, ಓಂ ರಾಮ್ ಆತ್ಮನೇ ನಮಃ ಅಂತ ಹೃದಯ ಅಂದರೆ ಮನಸ್ಸಿನಲ್ಲಿ, ಓಂ ಎಂ ಅಂತರಾತ್ಮನೇ ನಮಃ ಅಂತ ಎದೆಯಲ್ಲಿ, ಓಂ ನಾಂ ಪರಮಾತ್ಮನೇ ನಮಃ ಅಂತ ಬಾಯಿಯಲ್ಲಿ, ಓಂ ಎಂ ಜ್ಞಾನಾತ್ಮನೇ ನಮಃ ಅಂತ ಶಿರಸ್ಸಿನ. ನಾರಾಯಣ ಅಷ್ಟಾಕ್ಷರ ಮಂತ್ರದ ಜಪದ ಅಂಗವಾಗಿ ನಾವು ಅಷ್ಟಾಂಗ ನ್ಯಾಸ ಮಾಡುವಾಗ ತತ್ಪ್ರತಿಪಾದ್ಯ ಭಗವದ್ ರೂಪಗಳು ಇವೆಯೇ ಆದರೂ ಕೂಡ ಅವು ಅಷ್ಟಾಂಗಗಳು ಬೇರೆ, ಅದು ಆ ನಾರಾಯಣ ಅಷ್ಟಾಕ್ಷರ ಮಂತ್ರಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ವಿಪರ್ಯಯ ಮಥಾಪಿವಾ ಅಂತಿದೆ. ಇದನ್ನ ನಾವು ಓಂ ನಮೋ ನಾರಾಯಣಾಯ ಅನ್ನೋದು ಕೆಳಗಿನಿಂದ ಮೇಲೂ ಹೋಗಬಹುದು, ಮೇಲಿಂದ ಕೆಳಗೆ ಕೆಳಗಿನಿಂದ ಮೇಲೆ. ಸಂಹಾರ ಕ್ರಮ ಸೃಷ್ಟಿಕ್ರಮ, ಒಂದು ಹಗಲಲ್ಲಿ ಒಂದು ರಾತ್ರಿಯಲ್ಲಿ ಬೇಕಾದರೆ ಅಥವಾ ಒಂದೇ ವಿಧದಲ್ಲೂ ಮಾಡಬಹುದು. ವಿಪರ್ಯಯ ಮಥಾಪಿವಾ ಹೇಗೂ ಮಾಡಬಹುದು. ಕರನ್ಯಾಸ ಅಂಗನ್ಯಾಸ ಆಯಿತು, ಕರನ್ಯಾಸ ಕೈಗಳಲ್ಲಿ ಭಗವಂತನ ಅಕ್ಷರಗಳ ನ್ಯಾಸ. ಯಾವ ಅಕ್ಷರಗಳು? ವಾಸುದೇವ ದ್ವಾದಶಾಕ್ಷರ ಮಂತ್ರದ ಅಕ್ಷರಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನ ಮೋ ಭಗವತೇ ವಾಸುದೇವಾಯ 12. ಓಂ ಕೇಶವಾಯ ನಮಃ, ಬಲಗಡೆಯ ತೋರುಬೆರಳ ತುದಿ. ಓಂ ನಮ್ ನಾರಾಯಣಾಯ, ಬಲಗಡೆಯ ಮಧ್ಯಮ ಬೆರಳ ತುದಿ. ಓಂ ಓಂ ಮಾಧವಾಯ ನಮಃ, ಬಲಗಡೆಯ ಅನಾಮಿಕ ತುದಿ. ಓಂ ಭಂ ಗೋವಿಂದಾಯ ನಮಃ, ಬಲಬಡೆಯ ಕನಿಷ್ಠ ಅಂಗುಲಿಯ ತುದಿ. ಗಂ ಗೋವಿಂದಾಯ ನಮಃ, ಎಡ ಕೈಯ ತೋರು ಬೆರಳ ತುದಿ. ವಂ ಹೀಗೆ ಗೋವಿಂದ ಕೇಶವನಾರಾಯಣ ಮಾಧವ ಗೋವಿಂದ ವಿಷ್ಣು ಸೂರ್ಯ ತ್ರಿವಿಕ್ರಮ ವಾಮನಭದ್ರ ಸ್ವಾಮಿ ರಾಮಕೃಷ್ಣ ಗೋವಿಂದ, ಅದೇ 12 ದ್ವಾದಶ ಮೂರ್ತಿಗಳನ್ನು ಹೇಳಿಕೊಂಡು ಎಡಗಡೆಯ ತೋರು ಬೆರಳ ತುದಿ, ಆಮೇಲೆ ಮಧ್ಯಮ ಬೆರಳ ತುದಿ, ಆಮೇಲೆ ಎಡಗಡೆಯ ಅನಾಮಿಕ ಅದರ ತುದಿ, ಎಡಗಡೆಯ ಕನಿಷ್ಠ ಬೆರಳ ತುದಿ, ಆಮೇಲೆ ಸುಂ ಕೇಶವನಾರಾಯಣ ತ್ರಿವಿಕ್ರಮ ವಾಮ ಪೀರಾಯಣ ಋಷಿಕೇಶ ಪದ್ಮನಾಭಾನ ದಾಮೋದರ ಋಷಿಕೇಶ ಪದ್ಮನಾಭ ದಾಮೋದರ ಶ್ರೀಧರ ಸುಂ ಬಲ ಅಂಗುಷ್ಠ ಅದರ ಮೂಲ ಅದನ್ನು ಮುಟ್ಟಬೇಕು. ದೇಮ್ ಶ್ರೀಕೇಶ ಬಲ ಅಂಗುಷ್ಠ ಮಧ್ಯಮ ಪರ್ವ ಮಧ್ಯಮ ಗಂಟು ಅಂಗುಷ್ಠದ ಬಲ ಅಂಗುಷ್ಠದ ಮಧ್ಯಮ ಗಂಟು ಶ್ರೀಧರ ಋಷಿಕೇಶ ಪದ್ಮನಾಭ ವಾಮ್ ಪದ್ಮನಾಭ ಎಡ ಅಂಗುಷ್ಠ ಮೂಲ ಅದರ ಬುಡ. ಎಂ ದಾಮೋದರ ಎಂಬ ಎಡ ಅಂಗುಷ್ಠದ ಮಧ್ಯಪರ್ವ. ಹೀಗೆ 12 ಅಕ್ಷರಗಳಿಂದ ನಮ್ಮ ಕೈ ಬೆರಳ 12 ಭಾಗಗಳನ್ನು ಸ್ಪರ್ಶಿಸಿ ಭಗವತ್ ಚಿಂತನೆಯನ್ನು ಮಾಡುವ. ಈ 2 ಹೆಚ್ಚು ಕಮ್ಮಿ ನಮ್ಮ ಶರೀರದ ಭಾಗಗಳು ಮತ್ತು ಕೈಗಳು ಪವಿತ್ರ ಆದವು. ಇನ್ನು ಮುಂದಿನ 1 ಮಂತ್ರದಿಂದ ದೇಹದ ಇನ್ನೂ ಕೆಲವು ಅಂಗಗಳಲ್ಲಿ ಭಗವಂತನ ರೂಪಗಳನ್ನು ನ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಆ ಮಂತ್ರ ಓಂ ವಿಷ್ಣವೇ ನಮಃ. ಓಂ ವಿಷಣವೇ ನಮಃ. ಓಂ ಎಂಬ ಅಕ್ಷರವನ್ನು ಹೃದಯದಲ್ಲಿರಿಸು, ವಿಂ ಅನ್ನುವ ಅಕ್ಷರವನ್ನು ಮೂರ್ಧ್ನಿ ತಲೆಯಲ್ಲಿ ಶಿರಸ್ಸಿನಲ್ಲಿರಿಸು, ಶಂ ಅನ್ನುವ ಅಕ್ಷರವನ್ನು ಭ್ರೂರ್ಮಧ್ಯೆ ಭ್ರೂಮಧ್ಯದಲ್ಲಿ ಇರಿಸು, ಹುಬ್ಬುಗಳ ಮಧ್ಯದಲ್ಲಿ ಇರಿಸು. ನಂ ಶಿಖಾಯಾಮ್ ಶಿಖೆಯಲ್ಲಿ ಇರಿಸು. ವೇಂ ನೇತ್ರಗಳಲ್ಲಿ ಇರಿಸು. ನಂ ಸರ್ವಸಂಧಿಷು ಎಲ್ಲ ಸಂಧಿಗಳಲ್ಲಿ ಎಲ್ಲ ಜಾಯಿಂಟ್ಸ್ ಅದರಲ್ಲಿ. ನಮ್ ಅನ್ನುವ ಅಕ್ಷರ ಪ್ರತಿಪಾದ್ಯನಾದ ಭಗವಂತನನ್ನು ಚಿಂತನೆ ಮಾಡು. ಮಹಾ ಅಸ್ತ್ರಾಯ ಪಟರು ಅಂತ ಹೇಳಿ ದಿಗ್ಬಂಧವನ್ನು ಮಾಡಿತು. ನನ್ನ ಮಂತ್ರ ಜಪ ಕಾಲದಲ್ಲಿ ಯಾವ ಹೊರಗಿನ ದುಷ್ಟಶಕ್ತಿಗಳು ನನ್ನನ್ನು ಆಕ್ರಮಿಸಬಾರದು. ಹೀಗೆ ನಮ್ಮನ್ನು ನಾವು ತಯಾರು ಮಾಡಿಕೊಂಡು ಭಗವದ್ ಧ್ಯಾನಕ್ಕೆ ಭಗವಂತನ ಸ್ತೋತ್ರ ಪಾಠಕ್ಕೆ ಕೂತ್ಕೋಬೇಕು. ಇಲ್ಲಿ ಭಗವಂತ ಅನಂತ ಶಕ್ತಿಯಾದರೂ ಕೂಡ ನಮ್ಮ ಚಿಂತನೆಗೆ ಅನಂತತೆ ಕೈಗೆ ಸಿಗೋದಿಲ್ಲ. ಅದಕ್ಕೆ ಶಾಸ್ತ್ರಗಳು ಹೇಳಿದ ಪ್ರಕಾರ 6 ಮುಖ್ಯ ಷಕ್ತಿ ಭಿರಿಯು ತಮ್ಮ ಅವುಗಳನ್ನು ಚಿಂತನೆ ಮಾಡಿ. ಉತ್ಸಾಹ ಶಕ್ತಿ, ಪ್ರಭುತ್ವ ಶಕ್ತಿ, ಮನನ ಮಾಡುವ ಅವರನ್ನು ರಕ್ಷಿಸುವ ಶಕ್ತಿ ಭಗವಂತನದ್ದು, ಜ್ಞಾನಶಕ್ತಿ ಅವನ ಇಚ್ಛಾಶಕ್ತಿ ಅವನ ಕ್ರಿಯಾಶಕ್ತಿ, ಇದಿಷ್ಟು. ಜ್ಞಾನ ಓಜಸ್ಸು ಬಲ ತೇಜಸ್ಸು ಇಚ್ಛಾ ಕ್ರಿಯಾ ಈ 6 ಗುಣಗಳನ್ನು ಚಿಂತನೆ ಮಾಡಿ ಭಗವಂತನನ್ನು ಸ್ಮರಿಸಿಕೋ. ಹೀಗೆ ಈ ರೀತಿ ಎಲ್ಲ ನ್ಯಾಸ ಧ್ಯಾನ ಆದಾಗ ನಾವು ಏನಾಗುತ್ತೇವೆ ಅಂತ ಹೇಳಿದ್ರೆ, ವಿದ್ಯಾ ತೇಜಸ್ ತಪೋ ಮೂರ್ತಿ. ನಮ್ಮ ನಾರಾಯಣ ಮಂತ್ರ ಜಪಿಸಲು ನಾವು ಉದ್ಯೋಗ ಮಾಡಿದವರು ಆ ಭಗವಂತನ ಚಿಂತನೆಯಿಂದ ಜ್ಞಾನದಿಂದ ತೇಜಸ್ಸನ್ನು ಪಡೆಯುತ್ತೇವೆ, ನಾವು ತಪಸ್ಸಿಗೆ ಕೂತಾಗ ನಮ್ಮಲ್ಲಿ ಒಂದು ವಿಧದ ತಪೋ ತಪಸ್ಸಿನ ರೂಪ, ತಪಸ್ವಿಗಳ ರೂಪ ನಮ್ಮಲ್ಲಿ ಉಂಟಾಗಲಿಕ್ಕೆ ಸಾಧ್ಯ. ಇದನ್ನು ಮುಗಿಸಿಕೊಂಡು ನಾವು ಆ ಜ್ಞಾನ ವಿದ್ಯಾಮೂರ್ತಿಗಳಾಗಿ, ಜ್ಞಾನವುಳ್ಳವರಾಗಿ, ಅಜ್ಞಾನ ಅದನ್ನೆಲ್ಲ ಕಳೆದುಕೊಂಡು ತೇಜೋರೂಪಿಗಳಾಗಿ ತಪಸ್ಸಿಗೆ ಬೇಕಾದ ನಿಶ್ಚಲತೆಯನ್ನು, ಏಕಾಗ್ರತೆಯನ್ನು ನಾವು ಸಂಪಾದನೆ ಮಾಡಿ ಮುಂದೆ ಸ್ತೋತ್ರವನ್ನು ಆರಂಭ ಮಾಡಬೇಕು. ಈಗ ಈ ಅಂಗನ್ಯಾಸ ಕರನ್ಯಾಸಗಳನ್ನು ಸರಳವಾಗಿ ಮಾಡಿದರೂ ಆಯಿತು. ಆವಾವ ಅಕ್ಷರಗಳನ್ನು ಉಚ್ಚರಿಸಿ ಆ ಅಕ್ಷರವರ್ಣ ಪ್ರತಿಪಾದ್ಯನಾದ ಭಗವಂತನನ್ನು ಅಲ್ಲಲ್ಲಿ ಇರಿಸಿದ್ದೇನೆ ಎಂದು ಅನುಸಂಧಾನ ಮಾಡಿದರೂ ಸಾಕು. ಹೀಗೆ ಒಮ್ಮೆ ಮಾಡಿ ಮುಂದೆ ನೀವು ಇಡೀ ಮಂತ್ರ ಎಷ್ಟು ಬಾರಿಯೂ ಆವರ್ತನೆ ಮಾಡಬಹುದು. ಯಾಕೆಂದ್ರೆ ನಾವು ಕೃಷ್ಣ, ಉದಾಹರಣೆಗೆ ಕೃಷ್ಣ ಷಡಕ್ಷರ ಮಂತ್ರವನ್ನು ಜಪ ಮಾಡುವಾಗ ಛಂದ ಋಷಿ ಛಂದಸ್ಸುಗಳನ್ನು ಹೇಳಿ ಅಂಗನ್ಯಾಸಗಳನ್ನು ಮಾಡಿ ಆಮೇಲೆ ಅನೇಕ ಧ್ಯಾನ ಶ್ಲೋಕವನ್ನು ಹೇಳಿ ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಅನೇಕ ಸಂಖ್ಯೆಯಲ್ಲಿ ಜಪ ಮಾಡ್ತೇವೆ. ಹಾಗೆ ಎಷ್ಟು ಬಾರಿಯೂ ನಾವು ಈ ಸ್ತೋತ್ರಗಳನ್ನು ಪಠನ ಮಾಡಿ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ನಮಗೆ ಇದಾವುದೂ ಅಸಾಧ್ಯ ಅಂತ ಕಂಡ್ರೆ ನಾರಾಯಣ ವರ್ಮದ ಪಾರಾಯಣ ರೂಪದ ಸತ್ಕರ್ಮ ಮಾಡಿದರೂ ಸಾಕು, ಅದರ ಫಲ ನಮಗೆ ಖಂಡಿತ ಬರುತ್ತೆ. ಅಂದರೆ ಈ ಉಪೋದ್ಘಾತದ ಶ್ಲೋಕಗಳನ್ನು ಉಚ್ಚರಿಸ್ತಾ ಅದರ ಅರ್ಥಾನುಸಂಧಾನ ಮಾಡಿಕೊಂಡಾಗ ಈ ನ್ಯಾಸಗಳನ್ನು ನಾವು ಮಾಡಿದಂತೆ ಭಾವಿಸಿಕೊಳ್ಳಬೇಕು. ಮುಂದೆ ಸ್ತೋತ್ರ ಪಠನ ಆರಂಭಿಸೋ. ಏನಿದೆ? ಹರಿಹಿ ವಿದಧ್ಯಾನ್ ಮಮ ಸರ್ವರಕ್ಷಾಂ. ಸ್ತೋತ್ರ ಆರಂಭ ಆಗುತ್ತೆ. ಏನು ಅಂತ? ಹರಿಹಿ ವಿದಧ್ಯಾತ್ ಮಮ ಸರ್ವರಕ್ಷಾಂ. ಹರಿಯು ನನಗೆ ಎಲ್ಲ ವಿಧದಲ್ಲೂ ರಕ್ಷೆಯನ್ನು ಕೊಡಲಿ. ಬ್ರಾಹ್ಮೇ ಮುಹೂರ್ತೇ ಚೋತ್ಥಾಯ ಹರಿಂ ಧ್ಯಾಯೇ ಅತಂದ್ರಿತ ಅಂತ ನಮ್ಮ ದಿನದ ಮೊದಲ ಕ್ಷಣ ಹೇಗೆ ಆರಂಭಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹರಿಯನ್ನ ಧ್ಯಾನ ಮಾಡಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು. ಅದಕ್ಕೆ ಹರಿ ರೂಪವನ್ನ ತೋರಿಸಿದ ಗಜೇಂದ್ರ ಮೋಕ್ಷದ ಕಥೆಯನ್ನ ನಾವು ಪಾರಾಯಣ ಮಾಡ್ತೇವೆ. ಪ್ರಾತಸ್ತೋತ್ರ ಪಠನದಲ್ಲಿ ನಮಗೆ ಹರಿಯ ರೂಪದಿಂದ ಭಗವಂತ ಗಜೇಂದ್ರನನ್ನು ರಕ್ಷಣೆ ಮಾಡಿದ ಆ ರೂಪದ ಕಥೆ, ಗಜೇಂದ್ರ ಮೋಕ್ಷದ ಕಥೆಯನ್ನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಅಂತ ವಿಧಿ. ಅಂತಹ ಹರಿಯ ರೂಪವನ್ನು ಸ್ಮರಣೆ ಮಾಡುವುದು. ಹರತೀತಿ ಎಲ್ಲ ಪರಿಹರಿಸಿ ರಕ್ಷಣೆ ನೀಡಿದರೇನೆ ಅದು ಶಾಶ್ವತ ರಕ್ಷಣೆ. ಈ ಹರಿ ರೂಪದ ಪ್ರಾರ್ಥನೆಯೊಂದಿಗೆ ನಮ್ಮ ವರ್ಮದ ಧಾರಣೆ, ಕವಚ ಧಾರಣೆ ಆರಂಭ ಆಗುತ್ತೆ. ನ್ಯಸ್ತಾಂಘ್ರಿ ಪದ್ಮಃ ಭಗವಂತನನ್ನು ಹರಿರೂಪವನ್ನು ವರ್ಣನೆ ಮಾಡಿ ಹರಿರೂಪ ನಾರಾಯಣನನ್ನು ಸ್ಮರಿಸ್ತಾ ಕೂಡಲೇ ಅವನ ಪಾದ ಪದ್ಮದತ್ತ ನಮ್ಮ ಕಣ್ಣು ಶಿರಬಾಗಬೇಕು. ಅದನ್ನು ಚಿತ್ರಿಸಿಕೊಳ್ಳಬೇಕು. ಆ ಭಗವಂತನ ಹರಿರೂಪದ ಕಾಲುಗಳನ್ನು ನಾವು ಸ್ಮರಣೆ ಮಾಡಬೇಕು. ದೊಡ್ಡವರ, ಅದರಲ್ಲಿ ದೊಡ್ಡವರಿಗೂ ದೊಡ್ಡವನಾದ ಭಗವಂತನ ಕಾಲನ್ನೇ ನಾವು ಮೊದಲು ಚಿಂತನೆ. ಆ ಕಾಲ ಇಲ್ಲಿದೆ. ಪತಗೇಂದ್ರ ಪೃಷ್ಠೆ ಗರುಡನ ಬೆನ್ನ ಮೇಲೆ ಕೂತಿರುವ ಹರಿ, ಅವನ ಸ್ಮರಣೆ ನಾವು ಮಾಡ್ತಾ ಇದ್ದೇವೆ. ಗರುಡ ವೇದ ಛಂದೋಭಿಮಾನಗಳಲ್ಲೊಬ್ಬ, ವೇದಗಳನ್ನೇಲಿ ಏರಿ ಹರಿ ಬರುತ್ತಾನೆ, ಗರುಡನನ್ನೇರಿ ಹರಿ ಬರುತ್ತಾನೆ. ವೇದಗಳ ಮುಖಾಂತರ ಹರಿ ನಮಗೆ ಗೋಚರ ಆಗ್ತಾನೆ. ವೇದೋಪನಿಷತ್ ಶಾಸ್ತ್ರಗಳ ಮೂಲಕ ಭಗವತ್ ಪಾದ ಪದ್ಮ ಸ್ಮರಣೆ ಬರಬೇಕು. ಗರುಡನ ರೆಕ್ಕೆ ಬಡಿಯುತ್ತಾ ಭಗವಂತನನ್ನು ಹೊತ್ತು ಬರುವಾಗ ಆ ರೆಕ್ಕೆಯಿಂದೆದ್ದ ನಾದ ಸಾಮ ಮುಂತಾದ ವೇದಗಳ ಉಚ್ಚಾರ ಗಾನವಂತೆ, ಹಾಗೆ ಗರುಡನ ಸ್ತೋತ್ರ ಹೇಳುತ್ತೆ. ತಪ್ತಸ್ವರ್ಣ ನಿಭಂ ಫಣೀಂದ್ರ ನಿಖರೈ ಕ್ಷಿಪ್ತಾಂಗ ಭೂಷಂ ಪ್ರಭುಂ ಮರ್ತೃಣಾಂ ಶಮಯಂತ ಮುಗ್ರಮಖಿಲಂ ನೃಣಾಂ ವಿಷಂ ತತ್ಕ್ಷಣಾ ಹರಿಹಿ ವಿದಧ್ಯಾನ್ ಮಮ ಸರ್ವರಕ್ಷಾಂ ನಸ್ತಾಂಘ್ರಿಭೇಂದ್ರ ಪೃಷ್ಠೆ ನರಾರಿ ಚರ್ಮಾಸಿ ಗದೇಶು ಚಾತಪಾಶಾಂಗ ಭಾನುಷ್ಟ ವಿನೋಷ್ಟ ಬಾಹು. ಹರಿಯ ರೂಪವನ್ನ ಮೊದಲಲ್ಲಿ ಚಿಂತನೆ ಮಾಡಿ ಅಂತ ನಾರಾಯಣವನ್ನು ಹೇಳುತ್ತಾರೆ. ಆ ಹರಿ ಪತಗೇಂದ್ರ ಪೃಷ್ಠೆ ಗರುಡನ ಮೇಲೆ ಕೂತಿದೆ. ಆ ರೂಪ ಪಾದಪದ್ಮವನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ. ಗರುಡ ಛಂದೋಭಿಮಾನಿಯಲ್ಲಿ ಗರುಡನ ಅನುಗ್ರಹ ನಮ್ಮಲ್ಲಿದ್ದರೆ ವೇದಶಾಸ್ತ್ರಗಳ ಅರ್ಥ ನಮಗೆ ಹೊಳಿಲಿಕ್ಕೆ ಸಾಧ್ಯ ಇದೆ. ನಮ್ಮ ಕೈಲಾದಷ್ಟು ನಮ್ಮ ಪ್ರಯತ್ನ ಮಾಡಿದರೆ ನಮ್ಮ ಶಕ್ತಿಯನುಸಾರ ನಮ್ಮ ಯೋಗ್ಯತಾನುಸಾರ ನಮಗೆ ಅದು ಬರುತ್ತೆ. ಅಂತಹ ಪತಗೇಂದ್ರನ ಮೇಲೆ ಕೂತ್ಕೊಂಡಿರಬಾರ್ದು ಹರಿ. ಅವನು ಗರುಡ ಹಾರಾಡ್ಕೊಂಡು ಬರುವಾಗ ಪಕ್ಷೋಚ್ಚಾರಿತ ಸಾಮಗೀತಮಲಂ ಶ್ರೀ ಪಕ್ಷಿರಾಜಂ ಭಜೆ ಅಂತ ಅವನು ಸ್ತೋತ್ರ ಹೇಳುತ್ತೆ. ಅವನು ರೆಕ್ಕೆ ಬಡದ ಅಂದ್ರೆ ಸಾಮಗಾನ ಮಾಡಿದಂತೆ ಇರುತ್ತಂತೆ. ಅವನ ಪ್ರತಿಯೊಂದು ಅಂಗಗಳ ಚಿಂತೆ ಅಂಗಗಳು ಕೂಡ ಭಗವಂತನನ್ನೇ ಚಿಂತಿಸ್ತಾ ಇರ್ತಾವೆ. ಅವನ ರೆಕ್ಕೆಗಳು ಕೂಡ ಬಿರಿಯುವಾಗ ಕೂಡ ಸಾಮಗಾನವನ್ನು ಮಾಡ್ತಾ ಇರ್ತಾನೆ. ಅಂತಹ ಪತಗೇಂದ್ರನನ್ನ ಏರಿಕೊಂಡು ಬಂದಿರುವ ಆ ಹರಿ, ಎಂಟು ಗುಣ ಎಂಟು ಬಾಹುಗಳ ಹರಿ ಸ್ಮರಣೆ, ಅನಂತ ಗುಣ ಅನಂತ ಬಾಹು ಅನಂತ ಶೀರ್ಷ ಅನಂತ ಪಾದದವನನ್ನ ನಾವು ಎಂಟು ಗುಣ ಎಂಟು ಬಾಹುಗಳ ಯಾಕೆ ಸ್ಮರಣೆ ಮಾಡಿ. ಹೌದು, ಅನಂತ ಬಾಹು ಅನಂತ ಗುಣ ಅವನದ್ದು. ಆದರೆ ನಮ್ಮ ಚಿಂತನೆಗೆ ಅನಂತತೆ ನಿಲುಕೋದಿಲ್ಲ, ನನ್ನ ಕೈಲಾಗೋದಿಲ್ಲ. ಎಂಟು ಬಾಹು ಎಂಟು ಗಡದ ಚಿಂತನೆಯೇ ನಮಗೆ ಸಾಧ್ಯ ಇಲ್ಲ. ಅದಷ್ಟು ಯತ್ನ ಮಾಡಿದರೆ ಸಾಕು, ಆ ಎಂಟು ಕೈಗೆ ಎಂಟು ಗುಣಗಳಿದ್ದಾವೆ ಅವನಲ್ಲಿ ಅಂತ ಅಷ್ಟು ಚಿಂತನೆ. ಸಚ್ಚಿದಾನಂದ ಆತ್ಮೇತಿ ಮಾನುಷ ಇಷ್ಟಿದ್ರೆ ಅಂತೇಳಿ ಆಚಾರ್ಯರು ಇದರಲ್ಲಿ ಅನುಭಾಷ್ಯದಲ್ಲಿ ಹೇಳ್ತಾರೆ. ಸಚ್ಚಿದಾನಂದ ಆತ್ಮ ಇಷ್ಟು ನಾವು ತಿಳ್ಕೊಂಡ್ರೆ, ಸತುಚಿತ ಆನಂದ ಆತ್ಮ, ನಾಲ್ಕು ಗುಣಗಳು ಭಗವಂತನದ್ದು ಅಂತ ಚಿಂತನೆ ಮಾಡಿಕೊಂಡ್ರೆ ನಾವು ಮನುಷ್ಯರು ಅಷ್ಟು ನಮ್ಮ ಯೋಗ್ಯತೆಗೆ ಸಾಕು. ಹಾಗೆ ಅಂತಹ ಎಂಟು ಬಾಹು ಎಂಟು ಗುಣಗಳ ಚಿಂತನೆ ಮಾಡಿಕೊಂಡು ಆ ಹರಿ ರೂಪವೇ ಗಜೇಂದ್ರನನ್ನು ರಕ್ಷಿಸಿದ ರೂಪ ಅಂತ ನಾವು ಅನುಸಂಧಾನ ಮಾಡಿಕೊಂಡಿದ್ದೇವೆ. ಯಾಕೆಂದ್ರೆ ಗಜೇಂದ್ರನನ್ನು ನಕ್ರಗಳಿಂದ ಮೊಸಳೆಗಳಿಂದ ರಕ್ಷಣೆ ಮಾಡಿದ ರೂಪ. ಈ ಮೊಸಳೆಗಳು ಸಿಂಬಾಲಿಕ್ ಆಗಿ ಈ ಜೀವ ಆನೆಯಂತೆ ಹೆಮ್ಮಾರಿ ಜೀವ ಇದೆಯಲ್ಲ, ಈ ಮೊದ್ದು ಸಂಸಾರ ಸಾಗರದಲ್ಲಿ ಬಿದ್ದು ಜಗತ್ತನ್ನು ಈ ಮೊಸಳೆ ಕೈಯಲ್ಲಿ ಕಚ್ಚಿಸಿಕೊಂಡು ಒದ್ದಾಡ್ತಾ ಇದೆಯಲ್ಲ ಈ ಜೀವ, ಈ ಜೀವ ಜ್ಞಾನೋದಯ ಆಗಿ ಗಜೇಂದ್ರ ಮೊರೆ ಇಟ್ಟ ಹಾಗೆ ಇಡ್ತಾ ಇರಬೇಕು. ನಾವು ಮೊರೆ ಇಡ್ತಾ ಇರಬೇಕು, ಸಾಕಾಗೋಗಿದೆ ಇಲ್ಲಿ ಈ ಸಂಸಾರದಿಂದ ನನ್ನನ್ನು ಮೇಲಕ್ಕಿತ್ತು, ಈ ಮೊಸಳೆಯಿಂದ ನನ್ನನ್ನು ರಕ್ಷಿಸು ಅಂತ ಆ ಹರಿರೂಪವನ್ನು ಚಿಂತನೆ ಮಾಡಿ ನಮಗೆ ರಕ್ಷಣೆ ಕೊಡ್ತಾನೆ. ಏನ್ ಮಾಡಿದ ಅವನು, ಸ್ಮೃತ್ವ ಹರಿಸ್ತಮರಣಾರ್ಥಿನ ವತ್ರಮೇ ಚಕ್ರಾಯುಧ ಪತಕರಾಜ ಬುಜಾದಿರೂಢ ಚಕ್ರೇಣ ನಕ್ರವದನಂ ನಿರಿಪಾತ್ಯ ತಸ್ಮಾತ್ ಹಸ್ತೇ ಪರಿಸ್ಯ ಭಗವಾನ್ ಕೃಪಯೋಜ್ಯಹಾರ. ಕೃಪೆ ಮಾಡಿ ಅವನು ಮೇಲಕ್ಕೆತ್ತಿ ಅಂತಹ ಹರಿಯನ್ನು ನೆನೆಯುವುದಕ್ಕಿಂತ ಮಿಗಿಲಾದ ಅವಕಾಶ ನಮಗೆ ಏನು? ಅದನ್ನು ನಾರಾಯಣನನ್ನು ನೀಡ್ತಾರೆ. ನಮ್ಮ ಸರ್ವರಕ್ಷಾಂ ಹರಿ ಹಿಡಿದ ಜಾತ್, ಹೀಗೆ ಒಟ್ಟಾರೆ ರಕ್ಷಣೆಯನ್ನ ಭಗವಂತ ಹರಿ ರೂಪದಲ್ಲಿ ನಮಗೆ ಕೊಡಲಿ ಅಂತ ಕೋರಿಕೊಂಡು ಸರ್ವಾಂಗೀಣ ರಕ್ಷಣೆ ಸಾರ್ವಕಾಲಿಕ ಸರ್ವವಿಧ ರಕ್ಷಣೆಯನ್ನು ಪ್ರಾರ್ಥಿಸಿಕೊಂಡಂತಾವೆ. ಮತ್ತೆ ಮುಂದಿನ ಪದ್ಯಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಒಂದೊಂದು ಆಂಗಿಕ ಕಾಲಿಕ ಪ್ರಾದೇಶಿಕ ರಕ್ಷಣೆಯನ್ನು ನಾವು ಕೋರ್ತೇವೆ. ಹರಿರೂಪ ಬೇಗನೆ ಗರುಡಾರೂಢವಾಗಿ ಬಂದು ನಮ್ಮ ಮನಸ್ಸು ಹೃದಯಗಳನ್ನು ಸೇರಬೇಕು. ಭಾಗವತದಲ್ಲಿ ಬಂದಂತೆ ಹರಿ ಧಾವಿಸಿ ಬರುವಂತೆ ನಮ್ಮ ಕಡೆಗೆ ಆತ ಅನುಗ್ರಹಿಸಬೇಕು. ಅಂತಃಸ್ತರಸ್ಥಿರ್ಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತ್ಯ ರಂಭುಜ ಸಾರ್ಥ ಆಹಿದಂ ಆದಿಪುರುಷ ಅಖಿಲಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಈಗ ಹರಿಯನ್ನು ಗಜೇಂದ್ರ ಸ್ಮರಿಸಿದರೆ ಹರಿಯೇನ್ ಮಾಡಿದ, ತನ್ನ ಭಕ್ತನನ್ನ ಸ್ಮರಿಸಿ ಅವನನ್ನು ಸ್ಮರಿಸಿಕೊಂಡವನಂತೆ ಬಂದ ಅಂತೆ. ಸ್ಮೃತ್ವಾ ಹರಿಸ್ತ ಮರಣಾರ್ಥಿನ ಮತ್ತನೇಯ, ಎಲ್ಲರೂ ಬೇರೆ ದೇವತೆಗಳು ಕೈ ಬಿಟ್ಟಿದ್ದಾರೆ, ಈತನನ್ನು ಉದ್ಧಾರ ಮಾಡಬೇಕು ಅಂತ ನಿರ್ಧರಿಸಿಬಿಟ್ಟ. ಆತ ಇವನನ್ನು ಕೂತೇಳಿ ಸ್ಮರಿಸಿಕೊಂಡು ಸರಣೆ ಬಂದ. ಭಕ್ತರಾದ ನಾವು ಭಗವಂತನನ್ನು ಭಜಿಸುವುದು ಒಂದಾದರೆ ಆತನೂ ಕೂಡ ನಮ್ಮನ್ನು ಭಜಿಸ್ಬೇಕಲ್ಲ, ಅಂದ್ರೆ ನಮ್ಮನ್ನು ಹೊಂದಬೇಕಲ್ಲ. ಆತ ನಾವು ಭಜಿಸೋದು ಸರಿ, ಆತನು ನಮ್ಮನ್ನು ಹೊಂದಬೇಕಲ್ಲ ಅಂದ್ರೆ ಆತ ಅನುಗ್ರಹ ಆಗ್ಬೇಕಲ್ಲ. ಅದನ್ನೇ ಶೀರ್ಷೂಕ್ತದಲ್ಲಿ ಹೇಳ್ತಾನೆ, ತಮ್ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಂ, ನಾನು ಕ್ಷೇತ್ರವಾಗಿ ನನ್ನನ್ನ ಸ್ವೀಕಾರ ಮಾಡಬೇಕು ತಾಯಿ ಅಂತ. ಆ ರೀತಿಯ ಭಗವಂತನ ಅನುಗ್ರಹವನ್ನು ನಾವು ಯಾಚನೆ ಮಾಡ್ತೀವಿ. ಈ ಅಷ್ಟಬಾಹುವಿನಲ್ಲಿ ಹೊತ್ತ ಅಷ್ಟ ಆಯುಧಗಳು ಅದನ್ನು ಹೇಳ್ತಾರೆ, ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನ. ದರ ಅಂದ್ರೆ ಶಂಖ, ಹರಿ ಇಂದ್ರೆ ಚಕ್ರ, ಚರ್ಮ ಅಂದ್ರೆ ದುರಾಣಿ, ಅಸೀಂದ್ರೆ ಖರ್ಗ, ಗದೆ ಇಶು ಬಾಣ, ಚಾಪ ಬಿಲ್ಲು, ಪಾಶ ಶಕ್ತಿ ಹಗ್ಗ. ಅಷ್ಟ ಗುಣಗಳು ಯಾವುದು? ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ವಿಜ್ಞಾನ ಬಂಧ ಮೋಕ್ಷ. ಇವುಗಳನ್ನು ಸಂಕೇತಿಸುವ ಆಯುಧಗಳು ಎಂಟು ಎಂದು ಚಿಂತಿಸಬಹುದು. ಆಚಾರ್ಯನ ಧ್ವರು ಈ ಎಂಟನ್ನು ಸ್ವಲ್ಪ ಬಿಡಿಸಿ ವಿಶ್ವಸ್ಥಿತಿ ಕ್ರಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಮೋಕ್ಷಾಹ. ಜಗತ್ತಿನ ಸ್ಥಿತಿ ಅಂದ್ರೆ ಇರವು, ಪ್ರಳಯ ಅಂದ್ರೆ ಅಳಿವು, ಸರ್ಗ ಅಂದ್ರೆ ಹುಟ್ಟು, ಮಹಾವಿಭೂತಿ ಅಂದ್ರೆ ಎಲ್ಲೆಲ್ಲಿ ಇರುವ ವಿಶಿಷ್ಟತೆ ಹಿರಿತನ ಅದರ ಸಂಪತ್ತು, ವೃತ್ತಿ ಅಂದರೆ ಬಾಳು, ಜೀವನ, ಪ್ರಕಾಶ ಅಂದರೆ ಜ್ಞಾನ, ನಿಯಮ ಅಂದರೆ ಆಳ್ವಿಕೆ, ಆವೃತ್ತಿ ಅಂದರೆ ಆವರಣ ಅಜ್ಞಾನ, ಬಂಧ ಅಂದರೆ ಸಂಸಾರ, ಮೋಕ್ಷ ಅಂದರೆ ಬಿಡುಗಡೆ. ಇವಿಷ್ಟು ಆಚಾರ್ಯರು ನಮಗೆ ಸೂಚನೆ ಮಾಡಿದ ಗುಣಗಳು, ಅದು ಅಷ್ಟಗುಣಗಳಲ್ಲಿ ಸೇರಿದೆ. ಈಗ ನಾವು ಅಷ್ಟಬಾಹುವಿನಲ್ಲಿ ಅಷ್ಟಾಯುಧಗಳಿಂದ ಕೂಡಿದ ಅಷ್ಟಗುಣಗಳ ಮೂರ್ತಿ ಶ್ರೀಹರಿಯನ್ನು ಧ್ಯಾನಿಸುತ್ತೇವೆ. ಅಷ್ಟಾಯುಧಗಳು ಅವನಿಗೆ ಬೇಕಿಲ್ಲ, ಆದರೆ ನಮ್ಮ ಧ್ಯಾನಕ್ಕೊಂದು ರೂಪ ಬೇಕಲ್ಲ. ನಮಗೆ ತಿಳಿದಂತೆ ಅಂತೂ ಆ ಆಯುಧಗಳು ಏನೇನು ವಿಧದಲ್ಲಿ ನಮ್ಮನ್ನು ಕಾಪಾಡುವೋ ಅದನ್ನೆಲ್ಲ ಹರಿನಡೆಸಿಕೊಳ್ಳಿ. ಅವನ ಲೀಲೆಯಾದ ಸೃಷ್ಟಿ ಸ್ಥಿತಿಯಾಗಿ ಆಗುಹುಗಳು ನಮಗಾಗಿ ತಾನೆ, ಆ ಆಗುಹುಗಳೆಲ್ಲವೂ ಕೂಡ ನಮ್ಮನ್ನು ಉದ್ದೇಶಿಸಿ ಅವನು ಮಾಡ್ತಾ ಇದ್ದಾನೆ. ಸದಾ ಆತನೇ ಪ್ರತಿಹುದ್ದೆಯಲ್ಲೂ ಕಾಪಾಡ್ತಾ ಇದ್ದಾನೆ. ಈ ಸೃಷ್ಟಿ ಸ್ಥಿತಿ ಸಂಹಾರಾಗಿ ಎಂಟು ಕ್ರಿಯೆಗಳಲ್ಲೂ ಕೂಡ ನಮ್ಮನ್ನು ಆತ ಅದನ್ನು ತಾನು ನಡೆಸಿ ನಮ್ಮನ್ನು ಕಾಪಾಡಲು ಕೂಡ ಅವನ ಬೇಗವಾಗ್ತ ಅದನ್ನು ಬೇಡಿಕೊಂಡು ಇನ್ನು ಮುಂದೆ ಅವನ ಒಂದೊಂದು ರೂಪದ ವಿಶೇಷ ವೈಶಿಷ್ಟ್ಯಗಳನ್ನು ನೆನಪಿಸಿಕೊಂಡು ಬೇರೆ ಬೇರೆ ವಿಧದ ರಕ್ಷಣೆಯನ್ನು ಬೇಡಿಕೊಳ್ಳುತ್ತಾನೆ. ಹೋಗ್ತೇವೆ ನಾವು. ಜಲೇಶು ಮಾಂ ರಕ್ಷದ ಮತ್ಸ್ಯ ಮೂರ್ತಿ ಯಾರೋ ರಣಸ್ಯ ಭಾಷಾತ್. ನೀರುಗಳಲ್ಲಿ ಅಂದ್ರೆ ನೀರುಗಳಲ್ಲಿ ನೀರನ್ನು ನಾವು ವಿವಿಧ ರೀತಿಯಲ್ಲಿ ಉಪಯೋಗಿಸ್ತೇವೆ. ಅಂದ್ರೆ ಆ ಸಂದರ್ಭಗಳಲ್ಲಿ ನೀರುಗಳನ್ನು ಉಪಯೋಗಿಸುವ ಸಂದರ್ಭಗಳಲ್ಲಿ ಆ ನೀರನ್ನು ಸಂಧಿಸುವ ಸಂದರ್ಭ, ಅದರಲ್ಲಿ ಇಳಿಯುವ ಸಂದರ್ಭ, ಅವೆಲ್ಲದರಲ್ಲೂ ಕೂಡ ನಮಗೆ ಬರಬಹುದಾದ ಆಕಸ್ಮಿಕ ಅವಘಡಗಳಲ್ಲಿ ಯಾರ ರಕ್ಷಣೆ ನಿರ್ವಿವಾದವಾಗಿ ನಮ್ಮನ್ನು ರಕ್ಷಿಸಬಲ್ಲದು? ಭಗವಂತನ ರಕ್ಷಣೆ ಇಲ್ಲದಿದ್ದರೆ ಎಷ್ಟು ಅಪಾಯದಿಂದಲೂ ನಾವು ಪಾರಾಗುವುದು ಸಾಧ್ಯವೇ ಇಲ್ಲ. ಎಷ್ಟು ಚಿಕ್ಕ ಅಪಾಯದಿಂದಲೂ ಪಾರಾಗುವುದು ಸಾಧ್ಯವಿಲ್ಲ. ಇಂತಹ ಕ್ಷಣಗಳು ನಮ್ಮ ಅನುಭವ ಅಥವಾ ನಮ್ಮ ಗಮನಕ್ಕೆ ಕೇಳಿ ಕಂಡು ಬಂದಿರುತ್ತವೆ. ನೀರು ಕುಡಿಯುವಾಗ ಶ್ವಾಸನಾಳ ಪ್ರವೇಶಿಸಿದರೆ ಸಾಕು, ನಾವು ಗಲಿಬಿಲಿಗೊಳ್ಳುತ್ತೇವೆ, ಚಡಪಡಿಸುತ್ತೇವೆ, ಪ್ರಾಣವೂ ಹೋದ ವಾರ್ತೆಯಲ್ಲಿ. ಮಳೆ ನೀರು, ನೆರೆ ನೀರು, ಸಮುದ್ರದ ನೀರು, ನದಿ ನೀರು ಎಲ್ಲಿ ಹೊಯಗೋ ನಮ್ಮನ್ನು ಎಳೆದುಕೊಂಡು ಹೋಗಬಹುದು. ಇದಕ್ಕೆ ನೀರಿನ ನೀರಲ್ಲಿ ಅಂದರೆ ವರುಣಲೋಕದಲ್ಲಿ ಬರುವ ಜಲಚರ ಪ್ರಾಣಿಗಳ ಅಗಾಧ ಶಕ್ತಿಗಳು, ಅದು ಗೊತ್ತು ನಮಗೆ. ಅಭಿಮಾನಿಯಾದ ವರುಣ ಪಾಶಕ್ಕೆ ಸಿಕ್ಕಿ ನಾವು ತೊಂದರೆಗೊಳಗಾಗಬಹುದು. ಭಾಗವತದಲ್ಲಿ ಬರುತ್ತೆ ನಂದ, ಇದನ್ನೆಲ್ಲ ಶಾಸ್ತ್ರ ಪುರಾಣಗಳಲ್ಲಿ ನಾವು ಓದಿದ್ದೇವೆ. ಅದೇ ವೇಳೆಯಲ್ಲಿ ನಂದ ಹೋದಾಗ ವರುಣನ ಪಾಶಕ್ಕೆ ಒಳಗಾಗ್ತಾನೆ. ಈ ಎಲ್ಲ ಕ್ಷಣಗಳಲ್ಲಿ ನಮ್ಮ ರಕ್ಷಣೆಗೆ ಭಗವಂತನ ಮತ್ಸ್ಯರೂಪದಲ್ಲಿ ಅನುಗ್ರಹಿಸಿ ನಮ್ಮನ್ನು ಕಾಪಾಡಲಿ ಅಂತ ಇಲ್ಲಿ ಮೊರೆ ಇರ್ತಾ ಇದೆ. ಮತ್ಸ್ಯರೂಪ ನೀರಲ್ಲಿ ಕಂಡ ರೂಪ, ತನ್ನ ಅಗಾಧ ಅದ್ಭುತ ರೂಪ ತೋರಿಸಿ ಮುಂದಿನ ಸೃಷ್ಟಿಗೆ ಸಹಕರಿಸಿದ ರೂಪ, ವೈವಸ್ತು ತಮನಿಗೆ ಒಲಿದ ರೂಪ, ತನ್ನ ಉದರದಲ್ಲಿ ವೇದಗಳನ್ನಿಟ್ಟು ಇಟ್ಟುಕೊಂಡ ರೂಪ, ವೇದಗರ್ಭ ರೂಪ, ವೈವಸ್ತು ತನ್ನ ಧೋನಿ ಪ್ರಳಯ ಪಯೋಸಿಯಲ್ಲಿ ಮುಳುಗದಂತೆ ಎತ್ತಿ ಹಿಡಿದ ರೂಪ, ಎಲ್ಲವನ್ನು ರಕ್ಷಿಸಿದ, ವೇದಗಳನ್ನೂ ರಕ್ಷಿಸಿದ, ಸೃಷ್ಟಿಗೆ ಉಪಕ್ರಮಿಸಿದ, ವೈವಸ್ತು ತಮನವನ್ನೂ ರಕ್ಷಿಸಿದ ಆ ಮತ್ಸ್ಯರೂಪ ನನ್ನನ್ನೂ ರಕ್ಷಿಸಿದ. ಬೀದಿ ಬಂದವನೂ ಆಶ್ಚರ್ಯಕರವಾಗಿ ಅಪಘಾತಕ್ಕೊಳಗಾಗಬಹುದು, ಬೀಜೇ ಬಾರದವನೂ ಅದಕ್ಕಿಂತ ಆಶ್ಚರ್ಯಕರವಾಗಿ ಪಾರಾಗಬಹುದು. ಎಲ್ಲವೂ ನಿನ್ನ ಕೈಯಲ್ಲಿದೆ. ಏಳ ಸದಾಕಾಲ ಸಮುದ್ರದಲ್ಲಿ ತೇಲಿ ಮುಳುಗುವ ಜಾಲಾಡುವ ಜನ ಒಂದು ದಿನ ಅದೇ ಸಮುದ್ರದಲ್ಲಿ ಮುಳುಗಿ ಅಂತ್ಯ ಕಾಣಬಹುದು. ಎಲ್ಲವೂ ನಿನ್ನ ಕೈಯಲ್ಲಿದೆ. ಏಳ ಭಗವಂತನ ಲೀಲಾಮಯ ಚರಿತ್ರೆಗಳನ್ನು ತಿಳಿಯಬಯಸುವ ಸಾಧಕ ಉಪಾಸಕ ಜೀವನಿಗೆ ನೀರು ಎಂದ ಅಕ್ಷರ ಮತ್ಸ್ಯರೂಪದ ಚಿಂತನೆ ಬರಬೇಕು. ಆಗ ನೀರಿನ ಯೋಚನೆ ಬಂದಾಗ ಮತ್ಸ್ಯರೂಪದ ಚಿಂತನೆ ಬಂದರೆ ನಮಗೆ ಧ್ಯಾನ ಕಷ್ಟ ಆಗೋದಿಲ್ಲ. ಮುಂದೆ ಸ್ಥಳೇ ಚ ಮಾಯಾವಪವಾ ಮನೋವ್ಯಾತಿ. ಈ ಹಿಂದೆ ಜಲದಲ್ಲಿ ರಕ್ಷಣೆ ಕೇಳಿದ್ದಾಯಿತು, ಈಗ ಸ್ಥಳದಲ್ಲಿ ಅಂದರೆ ನಮ್ಮ ಕಾಲೂರಿ ನಾವು ನಡೆಯಬಹುದಾದ ಗಾಡಿ ವಾಹನ ಏನೇ ಇರಬಹುದು, ಅವುಗಳಲ್ಲಿ ಓಡಾಡುವಾಗ, ಭೂಪ್ರದೇಶದಲ್ಲಿ ಇರುವಾಗ, ಅಲ್ಲೆಲ್ಲ ಇರುವಾಗ ಕೂಡ ನಮಗೆ ನಿನ್ನ ರಕ್ಷಣೆ ಬೇಕು. ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಹೀಗಿರುತ್ತೆ, ನಾವು ಓಡಾಡುವ ನೆಲ, ನಾವು ವಾಸಿಸುವ ಜಾಗ, ನಮ್ಮ ನಾಲ್ಕು ಗೋಡೆ ಒಳಗಿನ ಸುರಕ್ಷಿತ ಮನೆ, ಇದೆಲ್ಲ ನಮ್ಮ ಕೈಕಾಲು ಗಾಡಿ ವಾಹನ ಓಡಿಸುವ ನಾವು ಗಟ್ಟಿದ್ದೇವೆ. ನಾವು ಯಾವ ಆಕಸ್ಮಿಕಕ್ಕೂ ಅಷ್ಟು ಸುಲಭವಾಗಿ ಒಳಗಾಗಲಾರಬಹುದು ಅಂತ ನೀರಲ್ಲಾದರೆ ನಮಗೆ ಈಗ ಬರಬೇಕು. ಸ್ಥಳದಲ್ಲಿ ನೆಲದಲ್ಲಿ ಅಂತ ಮಹಾ ತೊಂದರೆ ಏನು ಅಂತ. ಆದರೆ ಈ ಲೆಕ್ಕಾಚಾರ ತಪ್ಪಾಗ್ತದೆ. ಕಾಲೆಡೆಯುತ್ತೇವೆ, ಕಾಲು ಇಳಿಸಿ ಬೀಳುತ್ತೇವೆ, ಕಾಲು ದಾರಿಯಲ್ಲಿ ರಸ್ತೆಗೆ ದೂರದಲ್ಲಿ ನಡೀತಾ ಇರ್ತೇವೆ, ಇಲ್ಲಿಂದಲೋ ಒಂದು ವಾಹನ ನಮ್ಮ ಮೇಲೆ ಬಿದ್ದು ಎರಗಬಹುದು. ವಾಹನದ ಅಪಘಾತಗಳು ಅನೇಕ, ಮನೆಯ ಒಳಗೆ ಜಾರಿ ಬೀಳಬಹುದು, ಮನೆಯ ಸೂರ್ಯ ನನ್ನ ತಲೆ ಮೇಲೆ ಬೀಳಲು ಹೋಗಿ, ಇವುಗಳಿಂದೆಲ್ಲ ಮಾಯಾಮದುರಾಮನನ್ನು ರಕ್ಷಿಸಲಿ ಎಂದು ಬೇಡಿಕೆ. ಭಗವಂತನ ಎಲ್ಲ ರೂಪಗಳು ಅವನ ಮಾಯಾರೂಪವೇ, ಹಿಂದೆ ಹೇಳಿದ ಮತ್ಸರೂಪವು ಮಾಯಾರೂಪ ಅಂದರೆ ಲೀಲೆಗಾಗಿ ಅವನು ಕೈಗೆತ್ತಿಕೊಂಡ ರೂಪ, ಸ್ವೇಚ್ಛೆಯಿಂದ ಕೈಗೆತ್ತಿಕೊಂಡ ರೂಪ, ಸ್ವೀಕರಿಸಿದ ರೂಪ. ಅವನಿಗೆ ಯಾವ ರೂಪವೂ ಇಲ್ಲ, ಆದರೆ ಎಲ್ಲ ರೂಪಗಳು ಇದೆ, ಇದು ಅವನ ಐಶ್ವರ್ಯ. ಈ ಮಾಯಾ ಶಬ್ದ ಕೆಲವರು ತಿಳ್ಕೊಂಡ ಹಾಗೆ ನನ್ನನ್ನು ಮಿಸ್ಲೀಡ್ ಮಾಡುವ, ಅದು ಸತ್ಯ ಅಲ್ಲ ಅಂತಲ್ಲ. ಆ ರೂಪಗಳಿಗೂ ಕೂಡ ಆಕಾರಗಳಿಗೂ ಕೂಡ ಅವನಲ್ಲಿ ಸತ್ಯವಾಗಿಯೇ ಇದ್ದಾವೆ. ಯಾಕೆಂದರೆ ಅದನ್ನು ಅವನು ಲೀಲಾಜಾಲವಾಗಿ ಸ್ವೀಕಾರ ಮಾಡಬೇಕು. ಅವನ ಎಲ್ಲ ರೂಪಗಳು ಸತ್ಯ ರೂಪಗಳು, ಯಾವ ರೂಪದಲ್ಲಿ ಅವನು ಕಂದರೂ ಕೂಡ ಆ ಪ್ರಾಕೃತ ರೂಪಗಳಿಗೂ ಕೂಡ ಅವನೊಂದು ಸತ್ಯ ರೂಪಗಳು. ಶ್ರೀರಾಮನ ವಧುವಾಗಿ ನೇರವಾಗಿ ಅತಿಥಿ ಕಶ್ಯಪರಿಗೆ ವಟು ರೂಪದಲ್ಲೇ ಕಾಣಿಸ್ತಾನೆ. ವಸುದೇವ ದೇವಕಿಯರಿಗೆ ಚತುರ್ಭುಜ ಬಾಲಕನಾಗಿ ಸ್ಥಾನ ಕಾಣಬಹುದು. ಚತುರ್ಭುಜಂ ಶಂಕ ಗದಾದ್ವಿಧಾಯುಧಂ ಶಿವಸ್ಥಲಕ್ಷ್ಮಂ ಗಲಕೋಭಿ ಪತ್ವಂ ಪೀತಾಂಬರಂ ಚಾಂದ್ರಪಯೋಗಸೂಭವಂ ಮಹಾರ್ಕ ವೈದೂರ್ಯ ಕಿರೀಟ ಕುಂಡಲ ತುಷಾ ಪರಿಶ್ವತ್ತ ಸಹಸ್ರ ಗಂಕಲಂ ಉದ್ದಾಮ ಕಾಂಚ್ಯಂಗಲ ಕಂಕಣಾದಿಭಿರು ವಿರೋಚಮಾನಂ ವಸುದೇವಾಯಿಚ್ಛ ಕಲಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯ. ಅದೇ ಚತುರ್ಭುಜಧಾರಿ ತನ್ನ ಮಗನಾಗಿ ತನ್ನ ಮಡಿಲಿದ್ದಾನೆ ಅಂತ ಕಣ್ಣನ್. ಎಲ್ಲ ಅತಿಥಿ ಕಶ್ಯಪರಿಗೂ ಕೂಡ ವಸುದೇವ ದೇವತೆಯರು ಕೂಡ ಓ ಭಗವಂತ ನನಗೆ ಮಗುವಾಗಿ ಹುಟ್ಟಿದ, ವಾಮನನಾಗಿ ಹುಟ್ಟಿದಾಗಲೂ ನನಗೆ ವಾಮನನಾಗಿ ಹುಟ್ಟಿದ, ಈತನನ್ನು ನಾವು ಹೆತ್ತುಗಳು, ತಂದೆ ತಾಯಿಗಳು ಸಂತಸವಾಗಿ ನಲಿಯುತ್ತಾರೆ. ಇದೆಲ್ಲ ಅವನ ಆಟ, ಅವನು ನಮ್ಮ ಮನಸ್ಸಿನಲ್ಲಿ ತೋರುವ ರೂಪ, ನಮ್ಮ ಮನಸ್ಸಿನ ಚಿಂತನೆಗೆ ಒಂದೊಂದು ರೂಪದಲ್ಲಿ ಆತ ಕಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಭಾಗವತ ವಾಮನ ಬಂದಾಗ ಅವನ ಮುಂಜಿಯನ್ನ ಬಹುಚಂದ್ರದಲ್ಲಿ ವರ್ಣಿಸುತ್ತೆ. ಮುಂಜಿಯ ಮಂಟಪದಿಂದ ಛತ್ರ ದಂಡ ವಾಮನನ್ನು ಬಲಿಯ ಯಜ್ಞಶಾಲೆಗೆ ಅದನ್ನೆಲ್ಲ ಸ್ವೀಕಾರ ಮಾಡಿ ನಡೆದು ಹೋಗ್ಬಿಡ್ತಾನೆ. ಅಲ್ಲಿ ಎಲ್ಲರ ಮೇಲೂ ಮೋಡಿ ಬೀಸ್ತಾನೆ. ಮಾಯಾಬತು ಅಂದ್ರೆ ಅದು, ಎಲ್ಲರ ಮೇಲೂ ಮೋಡಿ ಬಲಿಯನ್ನು ಬೇಡಿದ, ಹಮ್ಮಿನ ಬಲಿ ಕೇಳಿದ್ದನ್ನು ಕೊಡುವೆ ಅಂತ ಹೇಳಿ. ಯಾರದ್ದನ್ನು ಯಾರಿಗೆ ಯಾರು ಕೊಡುವುದು? ಭೂಮಿ ಆಕಾಶ ಆವರಿಸಿದ ಭೂಮಿಯ ಸ್ಥಳದಲ್ಲಿ ಅವನ ಹೆಜ್ಜೆ, ಆಕಾಶದಲ್ಲಿ ಹೆಜ್ಜೆ, ಬಲಿಯ ಮೇಲೆ ಒಂದು ಹೆಜ್ಜೆ. ಹೀಗೆ ತ್ರಿವಿಕ್ರಮನಾಗಿ ಮಾಯಾಬಲಿ ಬಿಟ್ಟ. ಈ ತ್ರಿವಿಕ್ರಮನ ಸ್ಮರಣೆ ಬೇಡಿಕೆ ಮುಂದಿನ ಶ್ಲೋಕದ ಪಾದದಲ್ಲಿದೆ. ಅಂತ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ನೂರರ ಪೋರ ವಾಮನನು ನೀನು ರಕ್ಷಿಸು, ಹೆಜ್ಜೆ ನೂರರ ಪೋರ ವಾಮನ ನಮ್ಮನ್ನು ರಕ್ಷಿಸು. ಇದು ವಾಮನ ಕವಚ. ತ್ರಿವಿಕ್ರಮತ್ಕೇವತೋಶ್ವರೂಪ ಜಲ ನೆಲ ಎರಡಾಯ್ತು, ಇನ್ಮೇಲೆ ಆಕಾಶ. ಆಕಾಶದಲ್ಲಿ ನಮಗೆ ಯಾರು ರಕ್ಷಣೆ ನೀಡುವರು? ಬೇರಾರು ಬರೋದಿಲ್ಲ. ವಾಮನನಾಗಿ ಬಂದ ಬಲಿಗಾಗಿ ತನ್ನ ವಿಶ್ವರೂಪ ತೋರಿ ನಿತ್ತಮ, ಅವನೇ ತ್ರಿವಿಕ್ರಮನಾದ, ಅವನೇ ಗತಿ ನಿಮಗೆ. ನಿತ ಜಗತ್ ಕೃತಯಾಯ ಗಿತಾರಯೇ ನಿಧಮ ತಟವೇ ಬಟವೇ ನಮಃ. ಅವನಸ್ತತ್ ವಾಮನ ಬೇರಲ್ಲ, ತ್ರಿವಿಕ್ರಮ ಬೇರಲ್ಲ, ವಾಮನನೇ ತ್ರಿವಿಕ್ರಮನಾದ ಎಂದು ನಮಗೆ ಕಾಣಿಸಿಕೊಳ್ಳುವ ಬಗೆ ಅಷ್ಟೆ. ನಮ್ಮ ಲೆಕ್ಕದಲ್ಲಿ ಈ ವಿಶ್ವಕ್ಕೆ ಮಿತಿ ಸಿಕ್ಕುವುದಿಲ್ಲ, ನಾವು ಇದನ್ನು ಅಳೀಲಿಕ್ಕಾಗೋದಿಲ್ಲ. ಆದರೆ ನಮ್ಮ ತ್ರಿವಿಕ್ರಮನ ಲೆಕ್ಕದಲ್ಲಿ ಈ ಮೂ ಜಗವನ್ನು ಮಿತ ಅಳತೆ ಮಾಡಿಬಿಟ್ಟ, ಅಳತೆ ಮಾಡಿ ತೋರಿಸಿಬಿಟ್ಟ. ಅಂದರೆ ಯಾವನಿಗೆ ಅಳತೆ ಇಲ್ಲವೋ ಅವನು ಮಾತ್ರ ಎಲ್ಲವನ್ನೂ ಅಳತೆ ಮಾಡಬಲ್ಲ. ಅವನಿಗೆ ಅಳತೆ ಇಲ್ಲ, ಯಾಕೆಂದ್ರೆ ಅವನು ಎಲ್ಲವನ್ನೂ ಅಳತೆ ಮಾಡ. ಈ ತ್ರಿವಿಕ್ರಮ ಮೂರ್ತಿ ನಮ್ಮ ಮನೆಯಲ್ಲಿ ಹಿರಿಯರಿಂದ ಮತ್ತು ಕೆಲವು ವರ್ಷ ಅಂದರೆ 1994 ನನ್ನ ಹಸ್ತದಿಂದಲೇ ಪೂಜೆ ಕೈಗೊಂಡಿದ್ದ. ಈಗ ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯರ ಶಿಷ್ಯರಾದ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥರ ಮಠದಲ್ಲಿ ಪೀಠದಲ್ಲಿ ಅವರ ಜೊತೆಯೇ ಅವರ ಅರ್ಚನೆ ನೀಡಿದ್ದಾರೆ. ಇದು ನಮ್ಮ ಭಾಗ್ಯ. ತ್ರಿವಿಕ್ರಮಂ ರಮ್ಯಗದಾರಿ ಶಂಖ ಸರೋಜಮಾಲಾಧರಮಿಂದ್ವರ್ಣಂ ಮನೋಹರಾಂಗಂ ಇತಿ ವಾಜರಾಜ ಪ್ರತಿಷ್ಠಿತ. ಇದೇ ವರ್ಣನೆಯ ಮೂರ್ತಿ ಸೋದಾದಲ್ಲಿ ಇದೆ. ಅದನ್ನೇ ಸ್ತುತಿಸುವ ಶ್ಲೋಕ ಇದು. ಮನೋಹರಂಗಂ ಇತಿ ಭಾಗಿರಾಜ ಪ್ರತಿಷ್ಠಿತಂ ಸದಾ ಪ್ರಸನ್ನಂ ಶ್ರೀಭೂಸಹಿತನಾದ ಯದಾ ಚಕ್ರ ಶಂಖ ಪದ್ಮಗಳನ್ನು ಧರಿಸಿದ ಪದ್ಮಾಸನಸ್ಥನಾದ ತ್ರಿವಿಕ್ರಮ ಪ್ರತಿಮೆ. ವಾದಿರಾಜರು ರಚಿಸಿದ ಸ್ತೋತ್ರಗಳಲ್ಲಿ ತ್ರಿವಿಕ್ರಮ ಸ್ತೋತ್ರವೂ ಒಂದು. ತ್ರಿವಿಕ್ರಮ ರೂಪದ ಉಪಾಸನೆಯು ಬಹಳ ಕಷ್ಟ. ನಿಜಗಮಸ್ಥರಾದ ಶ್ರೀ ವಾದಿರಾಜರಂಥದಲ್ಲಿ ಹೇಳಿದ್ದಷ್ಟೆ. ಹೀಗೆ ತ್ರಿವಿಕ್ರಮ ರೂಪದ ಕಿಂಚಿತ್ತು ಚಿಂತನೆಯನ್ನ ಮಾಡಿ ಆಕಾಶದಲ್ಲಿ ನಮಗೆ ಭಗವಂತ ಹಾರಾಡುವಾಗ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಆತ ರಕ್ಷಿಸಲಿ. ಈಗಂತೂ ನಾವು ಹಾರಾಡೋದು ಮಾಮೂಲಾಗುವ ಗಂಟೆಗಟ್ಟಲೆ ಹಾರಾಡ್ತಾನೆ. ಆ ಗಂಟೆಗಳ ಕ್ಷಣದಲ್ಲಿ ಯಾವ ಕ್ಷಣದಲ್ಲಿ ಏನು ಆಗುವ ನಮ್ಮ ಅಪ್ಪ ಹೇಳ್ತಾ ಇದ್ರು, ಎಲ್ಲೇ ಸುಮಾಮ್ ರಕ್ಷತೆ ಮತ್ತೆ ನೀನೆಲ್ಲಾದ್ರೂ ಪ್ಲೇನ್ನಲ್ಲಿ ಹೋಗುವಾಗ ಇರು, ತ್ರಿವಿಕ್ರಮನನ್ನ ಸ್ಮರಣೆ ಮಾಡುತ್ತ. ತ್ರಿವಿಕ್ರಮ ಕೇವಲ ವಿಶ್ವರೂಪ, ವಿಶ್ವರೂಪ ಒಂದು ಅಲ್ಲಿ ಇದ್ದಾನೆ, ಅವನನ್ನು ಸ್ಮರಣೆ ಮಾಡ್ತಾ ಇರು. ಹಾಗೆ ನಾವೆಲ್ಲ ಉಸಿರು ಹಿಡ್ಕೊಂಡು ಕೂತ್ಕೊಳ್ಳುವಾಗ ತ್ರಿವಿಕ್ರಮನ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮನ್ನು ರಕ್ಷಣೆ ಮಾಡುವ ಅನುಗ್ರಹ ಅವನಿಗೆ ಕಂಡ್ರೆ ಅವನು ರಕ್ಷಣೆ ಮಾಡ್ತಾನೆ. ಹೀಗೆ ಅದು ಒಂದು ಕವಚವನ್ನು ಧಾರಣೆ ಮಾಡಿ ಮುಂದೆ ತ್ರಿವಿಕ್ರಮ ಕೇವಲ ವಿಶ್ವರೂಪ ಮೃದುಗೇಶ್ವಸಲ್ಯಾಗಿ ಮುಖಾದಿಷು ಪ್ರಭುತಿ ತಾಯಾಂ ನೃಸಿಂಹೋಸರೂಥ ಬಾರಿ ಇಮಂಚತೋ ಯಸ್ಯ ಮಹಾತ್ತಹಾಸಂ ಇಶೋಧಿನೇರು ಪರಂಶ್ಚ ಗರ್ಭ. ಇಡೀ ಒಂದು ಶ್ಲೋಕದಲ್ಲಿ ದೇವ ನರಸಿಂಹನನ್ನು ರಕ್ಷಣೆ ಮಾಡಿ ನಾವು ಅಂಗರಾಜಿದ್ದೇವೆ. ಇಲ್ಲಿ ದುರ್ಗೇಶು ಅಟವಿ ಆದಿಮುಖಾದಿಷು ತಾಯಾತ್ ನರಸಿಂಹ ಅಂತ ಬಂದಿದೆ. ನಮ್ಮ ದುರ್ಭರ ವಯದ ಪ್ರಸಂಗಗಳನ್ನು ಹೇಳ್ತಾ ದುರ್ಗಮವಾಗಿ ನಮಗೆ ಎದುರಾಗುವ ಅಡವಿ ಅಂದರೆ ಕಾಡು, ಅರಣ್ಯ, ಮತ್ತೆ ಹೇಳದೆ ಕೇಳದೆ ಎದುರಾಗುವ ಶತ್ರುಗಳು, ಅವರು ಕೂಡ ಈ ಅಡವಿ ರೂಪದಲ್ಲೇ ಬರ್ತಾನೆ ಇತ್ಯಾದಿಗಳನ್ನು ಉಲ್ಲೇಖಿಸುತ್ತೇವೆ. ಭೌತಿಕವಾದ ಅರಣ್ಯದ ದಾರಿಗಳು ಈಗ ಹಿಂದೆದ್ದಷ್ಟು ಭಯಪ್ರದಗಳಾಗಿಲ್ಲ ಅಂತ ನಮಗೆ ಕಾಣಬಹುದು. ಆದರೆ ಜೀವನದ ಯಾತ್ರೆಯಲ್ಲಿ ನಮಗೆ ಭೌತಿಕ ಅರಣ್ಯಗಳಿಗಿಂತ ಹೆಚ್ಚಿನ ಭಯ ನೀಡುವ ಅಡ್ಡದಾರಿಗಳಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಅಂತೂ ಭೌತಿಕ ಇರಲಿ, ಸಾಂಸಾರಿಕವಿರಲಿ, ವ್ಯಾವಹಾರಿಕ ಇರಲಿ, ಎಲ್ಲಾದರೂ ಕೂಡ ನಮಗೆ ಒಂದು ರೀತಿಯ ಕೆಲವು ಬಾರಿ ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದೇನೆ ಅನ್ನುವ ಒಂದು ಭಾವನೆ ಬರುತ್ತೆ. ಆಗ ಈ ಸಾಧಕನಿಗೆ, ಉಪಾಸಕನಿಗೆ ಈ ರೀತಿ ಬರಬಹುದಾದ ಆಧ್ಯಾತ್ಮಿಕದ ದಟ್ಟಡವಿಗಳು ನಮಗೆ ಇದನ್ನು ಪಾರಾಗಲಿಕ್ಕೆ ಇದರಿಂದ ಸಾಧ್ಯ ಇಲ್ಲ ಅಂತ ಆ ಒಂದು ಕಷ್ಟ ಪೇಚಾಟ ನಮಗೆ ಬಂದಾಗ, ಆ ಪೀಡೆ ನಮಗೆ ಬಂದಾಗ, ಎಲ್ಲ ಸಂದರ್ಭಗಳಲ್ಲೂ ನಮಗೆ ಬೇಕಾಗಿರುವನು ನರಸಿಂಹ. ಈ ಕಾಡಿನಲ್ಲಿ ಯಾವ ಸಿಂಹ ನಮಗೆ ಎದುರಾಗುತ್ತೆ ಅಂತ ಹೇಳುತ್ತಾರಲ್ಲ, ಆದರೆ ಆ ಎಲ್ಲ ಸಿಂಹಗಳು, ಆ ಕಾಡಿನ ಕತ್ತಲು, ಇತರ ಯಾವುದೇ ಪ್ರಾಣಿಗಳು, ಎಲ್ಲ ವಿಧದ ಕಷ್ಟ ಕಾರ್ಪಣ್ಯಗಳು ಕೂಡ ನಮ್ಮ ದೇವ ನರಸಿಂಹ ನಮ್ಮ ಅಗ್ರ ಪೃಷ್ಠ ಪಾರ್ಶ್ವದಲ್ಲಿ ಇದ್ದುಕೊಂಡು ಎದುರು ಹಿಂದೆ ಬಲ ಎಡಗಳಲ್ಲಿದ್ದುಕೊಂಡು ಕಾಯಬೇಕು. ಈಗಿನ ದಾರಿಗಳಲ್ಲೂ ಕೂಡ ಸ್ವಲ್ಪ ಅರಣ್ಯದ ದಾರಿಗಳಿವೆ, ರಾಜಾ ರಸ್ತೆಗಳಲ್ಲೇ ದರೋಡೆ ಎಲ್ಲ ನಿಲ್ಲಿಸ್ತಾ ಇದೆ. ಅಂತಹ ನಾಗರಿಕತೆಯಲ್ಲಿ ನಾವಿದ್ದೇವೆ. ತಮಾಷೆಗೆಂದೋ, ತಲೆಗೆ ಪಿತ್ತ ಹರಿದಂತಾಗಿಯೋ, ಗನ್ ಹಿಡಿದು ಹೊಡೆದು ಹಾಕುವ ಕುಮಾರರು ಬೆಳೆದ ದೇಶ, ಇಂತಹ ದುಷ್ಟ ಸಂಸ್ಕಾರಗಳು ಇತರರನ್ನ ಅವಿವೇಕದಿಂದ ಅನುಕರಣೆ ಮಾಡಿ ಆನಂದಿಸಿ ಹೆಮ್ಮೆ ತರುವ ನಮ್ಮಂತಹ ದೇಶಗಳಿಗೂ ಹರಡಲಿಕ್ಕೆ ಸಾಧ್ಯವಿದೆ. ಒಟ್ಟಾರೆ ಇಂತಹರನ್ನು ಎದುರಿಸುವ ಶಕ್ತಿಯಾದವರು ನಾವು. ನಮಗೆ ಆ ಶಕ್ತಿ ಇಲ್ಲ. ದುರ್ಗಮತೆ ನಮಗೆ ಅದನ್ನು ಪಾರಾಗುವ, ಅದರಿಂದ ಪಾರಾಗುವ ಶಕ್ತಿ ನಮಗಿಲ್ಲ. ಆಗ ಯಾರನ್ನು ನಾವು ಕೇಳಬೇಕು? ಯಾರ ದಯೆಯನ್ನು ನಾವು ಬೇಡಬೇಕು? ನರಸಿಂಹನ ದಯೆಯನ್ನು. ವಿವಿಧ ಶತ್ರುಗಳನ್ನು ಒಬ್ಬೊಬ್ಬರಾಗಿಯೋ ಗುಂಪು ಪಟ್ಟಿಯೋ ಬರುವವರನ್ನು ನಮ್ಮ ಕೈಲಾಗದೂ ಎದುರಿಸಿ ಜಯಿಸಲು ಅದನ್ನು ಯುದ್ಧವೇ ಸರಿ. ಆ ಯುದ್ಧದಲ್ಲಿ ಅವರನ್ನು ಎದುರಿಸಲಿಕ್ಕೆ ಬೇಕಾದ ರಕ್ಷೆ ದೇವ ನರಸಿಂಹನೇ ನೀಡಬೇಕು. ಇಂತಹ ನರಸಿಂಹ ನಮ್ಮ ಪ್ರಭು ಸ್ವಾಮಿಯಾಗಿ, ಕಮಾಂಡರ್ ಇನ್ ಚೀಫ್ ಆಗಿ ನಮಗೆ ಧೈರ್ಯ ಬಲಗಳನ್ನು ತುಂಬಿ ಗೆಲ್ಲಿಸಬೇಕು. ಆತ ಅಸುರಯೂ ತಬಾಡಿಗೆ ತನ್ನನ್ನು ಆಮೂಲಾಗ್ರ ದ್ವೇಷಿಸಿದ, ತನ್ನನ್ನು ನಂಬಿದ ಭಾಗವತ ಪ್ರಧಾನನನ್ನ ತನ್ನದೇ ಕರುಳ ಬಳ್ಳಿಯಲ್ಲಿ ಬಿಟ್ಟ ಹೂವನ್ನು ಸಾಯಿಸಲು ಯತ್ನಿಸಲು ಹೇಸಲ ಕ್ರೂರ ಹಿರಣ್ಯಕಶಿಪುವನ್ನು ತನ್ನ ಶತ್ರುವನ್ನು ಸದರಿಗೆ ಮನಸ್ಸಿದ ಅಂತಹ ನರಸಿಂಹ ನಮ್ಮ ಮೇಲೆ ಎರಗಿ ಬರುವ ವೈರಿಗಳನ್ನು ಎದುರಿಸಿ ನಮ್ಮನ್ನು ಕಾಪಾಡಿಕೊಳ್ಳಲು ರಕ್ಷಣೆ ನೀಡುತ್ತಾರೆ. ಈ ನಮಗೆ ಈ ನಂಬಿಕೆ ಈ ರಕ್ಷಣೆಯಿಂದ ನರಸಿಂಹನ ಸ್ಥಿತಿಯಿಂದ ಅವನನ್ನು ವಿನಂತಿಸಿಕೊಳ್ಳುವುದರಿಂದ ನಮಗೆ ಸಾಧ್ಯ. ಭಗವಾನ್ ನರಸಿಂಹನ ಅಸುರಾದಿತ್ಯ ರೂಪ ಗುಣವನ್ನು ಉಪಾಸಿಸಿ ಪೂಜಿಸಿದರೆ ನಮ್ಮ ಎದುರಾಳಿಗಳನ್ನು ಗೆಲ್ಲಿಸುವ ಓಜಸ್ಸು ತೇಜಸ್ಸು ನಮ್ಮಲ್ಲಿ ಖಂಡಿತ ಜಾಗೃತ ಆಗುತ್ತೆ. ಆ ಶತ್ರು ಹಿಮ್ಮೆಟ್ಟಿತಾನೆ. ಎಂತಹ ನರಸಿಂಹನಿತ ವಿಮುಂಚತೋ ಯಸ್ಯ ಮಹಾತ್ಸಾಹಸಂ ಯಶೋ ವಿನೇದುಕು ಲಪತಂಶ್ಚ ಗರ್ಭಾಹ. ಈ ನರಸಿಂಹ ಅವತರಿಸಿ ಮಾಡಿದ ಭಯಂಕರ ಅಟ್ಟಹಾಸದ ಪ್ರಳಯ ಜಲಧಿನಾದಕ್ಕೆ ಎಲ್ಲ ದಿಕ್ಕುಗಳು ಪ್ರತಿಧ್ವನಿಸಿದವಂತೆ ಭಗವಂತ ಬಿಂಬ ಅವನು ಆದಿಸಿದಂತೆ ನಮ್ಮ ಹಾಗೂ ಎಲ್ಲ ದೇವತೆಗಳ ಅಂದರೆ ಅವನ ಪ್ರತಿಬಿಂಬಗಳ ಚಲನೆ ವಲನೆ ಅಂದರೆ ಅವನ ಧ್ವನಿಯೂ ಪ್ರತಿಬಿಂಬದಲ್ಲಿ ಪ್ರತಿಧ್ವನಿಸುತ್ತದೆ. ಎಲ್ಲ ದಿಕ್ಕುಗಳಲ್ಲಿ ಅಭಿಮಾನಿ ದೇವತೆಗಳು ಅಲ್ಲದೆ ಈ ಅದ್ಭುತ ಅವತಾರದ ದರ್ಶನಕ್ಕಾಗಿ ಕಾತರಿಸಿ ಸರ್ವತ್ರ ನಿತ್ಯ ದೇವತೆಗಳು ಅವನ ಅಟ್ಟಹಾಸದ ಪ್ರಚಂಡ ನಾದವನ್ನು ಭಯಪಟ್ಟರು ಕೇಳಿ ತಾವೂ ಚಕಿತರಾಗಿ ಪ್ರತಿಧ್ವನಿಸಿ ಅವನಿಗೆ ಸೇವೆ ಸಲ್ಲಿಸಿದರು, ಪೂಜೆ ಸಲ್ಲಿಸಿದರು. ಇಂತಹ ಪ್ರಚಂಡ ಪ್ರತಿಭಯ ಸಮಕೋಪಾತ್ಕಟೋಚ್ಚಪಹ ಸಿಂಹ ದಹದ ನರಸಿಂಹ ಸತ್ಯ ಇಲ್ಲ ಅಹಿತನ್ನೇ ದಹದಹ. ನರಸಿಂಹನ ಈ ಅಟ್ಟಹಾಸವನ್ನು ನೆನೆದರೆ ಅವನೇ ಪ್ರೇಯಸಿದಂತೆ ಅವನೇ ತನ್ನ ಹುಂಕಾರವನ್ನು ನಮ್ಮಲ್ಲಿ ನಾವೂ ಪ್ರತಿಧ್ವನಿಗೊಯ್ಯುವಂತಾಗಿ ನಮಗೂ ಆ ಹುಂಕಾರ ಮಾಡೋಣ ಅಂತ ಅವನು ಶಕ್ತಿ ನೀಡುತ್ತಾನೆ. ಎದುರಾದ ಶತ್ರುಗಳು ಓಡಿಸುತ್ತಾರೆ, ಪರಾಭವಗೊಳ್ಳುತ್ತಾರೆ. ನಮ್ಮ ರಕ್ಷಣೆ ಅವನಿಂದ ಖಂಡಿತ ಈ ರೀತಿ ಆಗುತ್ತೆ. ನರಸಿಂಹನನ್ನು ಸ್ಮರಿಸಿ ಹುಂಕಾರ ಮಾಡಿ ಆಗ ಯಾವ ಶತ್ರುವು ಕೂಡ ನಮ್ಮ ತಪಸ್ಸಿನ ನರಸಿಂಹ ಸ್ಮರಣೆಯ ಬಲಕ್ಕೆ ಖಂಡಿತ ಎದುರು ನಿಂತಿದ್ದಾರೆ. ನೆಪತಂಶ್ಚ ಗರ್ಭ, ಹೊಟ್ಟೆಯಲ್ಲಿದ್ದ ಗರ್ಭಗಳು ಕೂಡ ರೈತರ ಹೊಟ್ಟೆಯಲ್ಲಿದ್ದ ಗರ್ಭಗಳು ಅಸುರ ಗರ್ಭಿಣಿಯರ ಗರ್ಭಗಳು ಬಿದ್ದು ಹೋಗುವಂತೆ, ಶಿಶುಗಳ ಗರ್ಭಸ್ವಾಗಿ ಹುಟ್ಟದೇ ಹೋಗುವಂತೆ. ಇದರರ್ಥ ನಮಗೇನಾದೀತೆಂದು ನರಸಿಂಹನ ಅಟ್ಟಹಾಸ ಚಿಂತನೆಯಿಂದ ಹೀಗೆ ಯೋಚಿಸ ನಮಗೂ ಮುಂದೆ ಒದಗಬಹುದಾದ ಶತ್ರುಗಳು ಅಂದರೆ ಗರ್ಭದಲ್ಲಿರಬಹುದಾದ ಶತ್ರುಗಳು ನಮ್ಮನ್ನು ಪೀಡಿಸಬೇಕೆಂದು ಹಾಕಿಕೊಳ್ಳುತ್ತಿರುವ ಕೆಟ್ಟ ಯೋಜನೆಗಳು ಕೆಲವರು ನಮ್ಮನ್ನು ಮುಗಿಸಬೇಕು, ನಮ್ಮನ್ನ ಕೆಳಗೆ ತಳ್ಳಬೇಕು ಅಂತ ಆ ರೀತಿಯ ಪ್ಲಾನ್ಗಳು ಹಾಕಿರ್ತಾರೆ, ಕೆಟ್ಟ ಯೋಜನೆಗಳನ್ನು ಹಾಕಿರ್ತಾರೆ. ಅವು ಹುಟ್ಟಿ ಬೆಳೆಯುವ ಮೊದಲೇ ಅಂದರೆ ಭ್ರೂಣಾವಸ್ಥೆಯಲ್ಲೇ ಕರಟಿ ಹೋಗ್ತಾರೆ. ನಂಬಬೇಕು, ಇದನ್ನು ನಂಬಬೇಕು. ಈ ರೀತಿ ನಮ್ಮನ್ನು ನಾವು ನರಸಿಂಹ ಕಾಯ್ತಾನೆ ಅನ್ನುವ ಆ ಧೈರ್ಯ ಆ ವಿಶ್ವಾಸ ನಮ್ಮಲ್ಲಿ ನಮ್ಮ ಅಧ್ಯಾತ್ಮ ಸಾಧನೆಯನ್ನು ನಾವು ಜಯಿಸಬೇಕಾದರೆ ಹಿರಣ್ಯ ಕಶುಭಗಳ ಸಂಹಾರ ಆಗಬೇಕು. ಹಿರಣ್ಯ ಅರ್ಥಾತ್ ಧನಕನಕಗಳ ಸಂಪತ್ತುಗಳ ಹೆಸರು ಕೀರ್ತಿಗಳ ಆಸೆ ಪ್ರಲೋಭನೆಗಳೇ ಹಿರಣ್ಯ ಕಶುಭಗಳಾಗಿ ತಲೆಬಿಂದುಗಳಂತೆ ನಮ್ಮ ತಲೆಗೆ ತೆಗೆದುಕೊಂಡಿದ್ದಾವೆ. ನಮಗೆ ಸಾಧನೆಗೆ ವಂಚನೆ ಮಾಡುವ ಸಾಧ್ಯತೆ ಇದೆ ಹಾಗೆ ಮಾಡಿ. ಆಗ ನರಸಿಂಹ ನಮ್ಮ ಎದುರು ಓಂಕರಿಸಿ ನಮ್ಮೊಳಗಿನ ಹಿರಣ್ಯ ಕಶುಭಿನ ಸಂಹಾರ ಮಾಡಬೇಕು. ಈ ಆಸೆ ಪ್ರಲೋಭನೆ, ಹೆಸರು ಕೀರ್ತಿಗಳ ಆಸೆ ಪ್ರಲೋಭನೆ, ತನ್ನ ಕನಕಗಳ ಸಂಪತ್ತುಗಳ ಆಸೆ ಪ್ರಲೋಭನೆ, ಅದನ್ನ ನಿವಾರಿಸಬೇಕು. ಆಗ ನಮಗೆ ರಕ್ಷಣೆ ಸಿಕ್ಕಿದೆ. ನಮ್ಮಲ್ಲಿ ಕುಡಿಯೊರೆಯಬಹುದಾದ ದುರಾಸದಾಯಕಗಳ ಭ್ರೂಣ ಹತ್ಯೆಯಾದರೆ ನಾವು ಬಚಾವು. ಇಲ್ಲದಿದ್ದರೆ ನಮ್ಮ ಮೂಲ ಕರ್ತವ್ಯವನ್ನು ಮರೆತು ಕತ್ತಲನ್ನೇ ಬೆಳಕನ್ನು ತಿಳಿಯುತ್ತಾ ನಾವು ಅದ್ಭುತ ಸಾಧನೆಯಲ್ಲಿದ್ದೇವೆ ಎನ್ನುವ ಅಜ್ಞಾನ ಮೋಹದಲ್ಲಿ ಬಿದ್ದಿರುತ್ತೆ. ನಮಗೆ ಉಜೇ ಉಜೇ ಎನ್ನುವ ಸುತ್ತಮುತ್ತಲ ಜನವು ತಮ್ಮ ಲಾಭಕ್ಕಾಗಿ ನಮ್ಮನ್ನು ಹೊಗಳುತ್ತಾರೆ ಅನ್ನುವ ಪರಿಜ್ಞಾನ ನಮಗಿರು. ಆಗ ನಮ್ಮ ಅಜ್ಞಾನ ಮೋಹಗಳು ಇನ್ನೂ ಗಟ್ಟಿಯಾಗಿ ತನ್ನಷ್ಟು ಹೆಚ್ಚುತ್ತದೆ. ಅಧ್ಯಾತ್ಮ ಚಿಂತನೆಯಲ್ಲಿ ಇನ್ನೂ ಹಲವು ಅಜ್ಞಾನ ವಿಪರೀತ ಜ್ಞಾನ ಸಂಶಯಗಳನ್ನು ನಮ್ಮನ್ನು ಕಾಡಬಹುದು. ಅವೆಲ್ಲ ಕೆಳಗಿರುವುದು ನರಸಿಂಹೋಖಿಲ ಅಜ್ಞಾನ ಮತದ್ವಾಂತ ವಿವಾದ. ಇವನ್ನೆಲ್ಲವನ್ನೂ ನಿವಾರಿಸುವ ಶಕ್ತಿ ನರಸಿಂಹನಿಗೆ. ವಾಜರಾಜರು ಅವರ ಪೂಜಾ ಕೈಂಕರ್ಯಕ್ಕೆ ಅವರಿಗೆ ವಿರೋಧಿ ಯೋಚನೆ ಬರೆದರು. ಒಬ್ಬ ಕ್ರಾಂತಿಕಾರಿ ವ್ಯಕ್ತಿಗಳು ಆ ಅಲ್ಲಿ ಬಂದಾಗ ಶತ್ರುಗಳ ಎನ್ನಾಮ ಆಗಬೇಕು ಅಂತೇಳಿ ಕಲಿಯುಗದ ಕಳ್ಳರು ಅವರನ್ನು ಸದೆ ಬರೆದಿದ್ದ ಆ ಪದ ರಚನೆ ಮಾಡಿ 48 ದಿವಸ ಭಜನೆ ಮಾಡುತ್ತಿದ್ದರು. ಆ ಭಜನೆಯಿಂದ ಶತ್ರುಗಳು ನಿರ್ನಾಮ ಆಗಿ ಹೋದರು. ಇದು ನರಸಿಂಹನ ಕೃಪೆ. ಇಂತಹ ಕೃಪೆ ನನ್ನ ನಂಬಿದವರಿಗೆ ಖಂಡಿತ ನಮ್ಮ ಯೋಗ್ಯತೆ ಅನುಸಾರವಾಗಿ ಆದರೂ ಬರಲಿಕ್ಕೆ ಸಾಧ್ಯ. ನರಸಿಂಹನ ಚಿಂತನೆ ಅಂತ ಈಗ ಭೂವರಾಹನಲ್ಲಿ ನನ್ನ ಬೇಡಿಕೆ ಸಲ್ಲಿಸಲಿಕ್ಕಿದೆ. ರಕ್ಷಸೋ ಮಾಂಸನ್ ಯಜ್ಞ ಕಲ್ಪಸ್ತಂಷ್ಟೋ ವರಾಹ, ಈ ವರಾಹನು ನನ್ನನ್ನು ದಾರಿಯಲ್ಲಿ ರಕ್ಷಿಸಲಿ. ಎಂಥ ವರಾಹ ದೇವ, ಯಜ್ಞಕ್ಕೆ ಬೇಕಾದ ಎಲ್ಲವನ್ನೂ ಒದಗಿಸಿದವ, ಕಲ್ಪಿಸಿಕೊಟ್ಟನು. ಯಜ್ಞವರಾಹನು ತನ್ನ ದಾರಿಯಿಂದ ಭೂಮಿಯನ್ನು ಹಿಡಿದೆತ್ತಿ ನಿಲ್ಲಿಸಿದವ. ಭೂವರಾಹನು ಈ ವರಾಹ ರೂಪವನ್ನು ಗಾಯತ್ರಿಯಲ್ಲಿ ವರೇಣಿಯಂ ಎಂದು ಉಲ್ಲೇಖಿಸಿ ಎಲ್ಲರಿಂದ ಉಪಾಸಿಸಲು ಅಸಾಧ್ಯ ರೂಪ, ನಾನು ಆ ರೂಪದ ಭಗವಂತನನ್ನು ನಾನು ಹೋಗುವ ದಾರಿಯಲ್ಲಿ ರಕ್ಷಿಸುತ್ತ ಎಂದು ಕೇಳುತ್ತಿದ್ದೆ. ಅರ್ಜುನ್, ದಾರಿ ಎಂದರೆ ನಾವು ಹಮ್ಮಿಕೊಂಡಿರುವ ಲೌಕಿಕ ಮಾರ್ಗ ಇರಬಹುದು, ಆಧ್ಯಾತ್ಮಿಕ ಮಾರ್ಗವೂ ಇರಬಹುದು. ಅದು ಸನ್ಮಾರ್ಗವಾಗಿರಬೇಕು. ಅಲ್ಲಿ ಬರಬಹುದಾದ ತೊಡಕುಗಳನ್ನು ಪರಿಹರಿಸಿ ರಕ್ಷಿಸಲು ವರ. ನಮ್ಮ ಮಾರ್ಗದ ಪ್ರಯಾಣ ಅಂದರೆ ಅಧ್ವಾನಗಳು ಆಗದಂತೆ ರಕ್ಷಿಸುವ ವರಾಹನೆ. ಯಾವುದೇ ದಾರಿ ಸನ್ಮಾರ್ಗವಾಗಿರಬೇಕಾದರೆ ಅದು ಯಜ್ಞ ಯಾಗ ಭಗವತ್ ಪ್ರೀತಿಕರ ಭಗವದ ಆರಾಧನೆಯ ಪರವಾಗಿರಬೇಕು, ಆರಾಧನಾ ರೂಪವಾಗಿರಬೇಕು. ಅಂತಹ ದಾರಿಯಲ್ಲಿ ವಿಶೇಷ ತೊಂದರೆಗಳು ಬರುತ್ತವೆ. ಹಿರಣ್ಯಾಕ್ಷನಂತಹರು ಭೂಮಿಯನ್ನೇ ನೆಲೆಕಟ್ಟಿಸಬೇಕೆಂದು ಹೊರಡಿ ಹೊರಟವರು. ಆಗ ನಮ್ಮ ನೆಲೆಯೇ ಇಲ್ಲವಾದರೆ ನಮ್ಮ ಯಜ್ಞ ಸಾಧನೆಗಳಿಲ್ಲ. ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳು ಹೇಗೆ ದೊರಕಬೇಕು? ನೆಲೆ ಭದ್ರವಾಗಿರಬೇಕು. ನಾವು ಹಿಡಿದ ಭಗವತ್ಪೂಜಾರೂಪ ಯಜ್ಞದಲ್ಲಿ ಎಲ್ಲ ಸಾಮಗ್ರಿಗಳೇ ದೊರಕಬೇಕು. ಇದೆಲ್ಲಕ್ಕೂ ಯಜ್ಞವರಾಹ ಭೂವರಾಹನೇ ರಕ್ಷಣೆ ನೀಡಬೇಕು. ತತ್ಪೂಜ ಕರ್ಮದಾಖ್ಯಂ ಸರ್ವಂ ತ್ವದಾರಾಧನಮೇ ಪೂಜ. ಯಾವ ಯಜ್ಞಗಳು ಬರೇ ಹೋಮಕಮಾನಗಳಷ್ಟೇ ಅಲ್ಲ, ಯಜ್ಞ ಯಜ ಸೇವಾಯ ಯಾವುದೇ ಸೇವೆಯಿಂದ ಭಗವತ್ ಪ್ರೀತಿಯಾದರೆ ಅದು ಯಜ್ಞ. ಸರ್ವಂ ತ್ವದಾರಾಧನಮೇ ಪೂಜ ಅದು ಯಜ್ಞ. ಆ ಭಾವನೆ ಇದ್ದರೆ ಎಲ್ಲವೂ ಯಜ್ಞ. ತತ್ಪೂಜ ಕರ್ಮಕಾಖ್ಯಂ ಅವನ ಪೂಜೆ ಎಲ್ಲ ಕರ್ಮಗಳು ಕೂಡ ಅವನ ಪೂಜೆ. ಶಾಸ್ತ್ರಗಳಲ್ಲಿ ಐದು ಯಜ್ಞಗಳನ್ನು ಹೇಳಿದ್ದಾರೆ. ಸಾಮಾನ್ಯ ಐದರಲ್ಲಿ ನಮ್ಮ ಎಲ್ಲ ಕರ್ತವ್ಯ ಕರ್ಮಗಳನ್ನು ಅವರು ಹುದುಗಿಸಿಬಿಟ್ಟಿದ್ದಾರೆ. ಎಲ್ಲಿ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ನಿರಯಜ್ಞ. ಬ್ರಹ್ಮಯಜ್ಞ ಯಾವುದು? ಅಧ್ಯಾಪನ ಬ್ರಹ್ಮಯಜ್ಞ, ಅಧ್ಯಯನ ಅಧ್ಯಾಪನ, ಸ್ವಾಧ್ಯಾಯ ಅಧ್ಯಯನ ಅಧ್ಯಾಪನ. ದೈವಯಜ್ಞ, ದೇವಯಜ್ಞ ಹೋಮೋ ದೈವ, ದೇವತೆಗಳ ಹೆಸರಲ್ಲಿ ಮಾಡುವ ದ್ರವ್ಯತ್ಯಾಗ. ಪರಿವಾರ ದೇವತೆಗಳಲ್ಲಿ ವೈಶ್ವರ್ಯದ ಅಗ್ನಿಹೋತ್ರ, ಅಗ್ನಿಕಾರ್ಯ ಇಂತಹ. ಪಿತೃಯಜ್ಞ ಪಿತೃದೇವತೆಗಳನ್ನು ಸ್ಮರಿಸಿ ತರ್ಪಿಸುವುದರ ಮೂಲಕ ಅವರನ್ನು ನಾವು ಸ್ಮರಿಸಿ ತೃಪ್ತಿಪಡಿಸೋದು ಪಿತೃಯಜ್ಞ ತರ್ಪಣ. ಭೂತಯಜ್ಞ ಯಾವುದು? ಬಲಿಹಿ ಭೌತಃ, ಗೃಹಸ್ಥನಾಗಿರುವನು ನಿತ್ಯ ಮಾಡುವ ಸೇವೆ, ಸಾಂಸಾರಿಕ ಪೋಷಣೆ. ಅಷ್ಟು ಮಾತ್ರ ಅಲ್ಲ, ಅವನ ಸಂಪಾದನೆಯಲ್ಲಿ ಅವನು ಸಂಸಾರ ತೀಗಿಸಿಕೊಂಡು ಸುತ್ತಮುತ್ತಲ ಕ್ರಿಮಿಕೀಟಗಳಿಗೂ ಪ್ರಾಣಿಗಳಿಗೂ ಬಲಿ ಕೊಡಬೇಕು. ಐಶ್ವರ್ಯವ ನಿರಯಜ್ಞ ಅತಿಥಿ ಪೂಜನ, ಅತಿಥಿಗಳು ಮನೆಗೆ ಬಂದ ಅತಿಥಿಗಳನ್ನು ಅವರಲ್ಲಿ ಭಗವಂತನನ್ನು ಕಂಡು ಅವರ ಸೇವನೆ, ಇದು ಪಂಚಯಜ್ಞ. ಇದನ್ನೇ ಗೀತೆಯಲ್ಲಿ ಮೂರು ವಿಭಾಗಗಳಲ್ಲಿ ಕೃಷ್ಣ ಹೇಳಿದ ಕರ್ಮ ಸಂದೇಶವಾಗಿ ನೀಡಿದೆ. ಯಜ್ಞದಾನ ತಪಕರ್ಮ ಅತ್ಯಾಜ್ಞಂ ಕಾರ್ಯಮೇ ಅತತೆ ಯಜ್ಞೋದಾನಂ ತಪಶ್ಚೈವ ತಾವನಾನಿ ಮನೀಷಿಣ. ಇಲ್ಲಿ ಯಜ್ಞ ಅಂದರೆ ಪಿತೃಯಜ್ಞ, ದೇವಯಜ್ಞ ಇದರಲ್ಲಿ ಸೇರಿಬಿಟ್ಟು, ದಾನ ಅಂದರೆ ಭೂತಯಜ್ಞ ಅತಿಥಿ ಸತ್ಕಾರ ಇದರಲ್ಲಿ ಸೇರಿತು. ಭೂತಯಜ್ಞ ಅಂದರೆ ನಮ್ಮ ಸಂಸಾರವನ್ನು ಮತ್ತೆ ಅಕ್ಕಪಕ್ಕದ ಕ್ರಿಮಿಕೀಟಗಳನ್ನು ಪಶು ಪಕ್ಷಿಗಳನ್ನು ಸಾಕು. ತಪಃ ಅಂದರೆ ಬ್ರಹ್ಮಯಜ್ಞ, ಸ್ವಾಧ್ಯಾಯ ಅಧ್ಯಾತ್ಮ ಭಗವಂತನ ಚಿಂತನೆ. ಇದಿಷ್ಟು ಯಜ್ಞವರಾಹ. ಯಜ್ಞವರಾಹನಿಂದ ಈ ನಮ್ಮ ಯಜ್ಞ ಸಾಂಗವಾಗಿ ನೆರವೇರಿಸಿ ಅವನು ನಮಗೆ ಅದರಿಂದ ಬರುವ ಪುಣ್ಯದಿಂದ ರಕ್ಷಣೆಯನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೆ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸಲಕ್ಷ್ಮಣೋ ಯಾಂತರದ್ರಗೋ ನಾಂ. ರಾಮ ಅದ್ರಿಕೂಟೇಶು ಅಂತ ಒಂದು. ಇಲ್ಲಿ ರಾಮ ಅಂದರೆ ಭಾರ್ಗವ ರಾಮನನ್ನು ಇಟ್ಕೊಂಡು, ಅಂದರೆ ಪರಶುರಾಮನನ್ನು ಹೇಳಿ ಅವನು ಅವ್ಯಾತ್ಮ ಕೂತೇಶು ಪರಶುರಾಮದೇವನು ನಮ್ಮನ್ನು ಹೇಗೆ ರಕ್ಷಿಸಬೇಕು, ಎಲ್ಲಿ ರಕ್ಷಿಸಬೇಕು? ಅದ್ರಿಕೂತೇಶು ಗಿರಿಕಂದರಗಳಲ್ಲಿ, ಅಲ್ಲಿ ಒದಗಬಹುದಾದ ಆಪತ್ತುಗಳಿಂದ ರಕ್ಷಿಸಬೇಕು. ಪರಶುರಾಮದೇವನು 71 ಬಾರಿ ಭೂಪ್ರದಕ್ಷಿಣೆಗಳಿಗೆ ದುಷ್ಟಚ್ಛಾತ್ರ ಬಲವನ್ನು ತೆಗೆದಿದ್ದನು. 10 ಬಾರಿಯೂ ಅವನು ಎಷ್ಟು ಗಿರಿಕಂದರಗಳನ್ನು ಹಾದುಹೋದನು, ಅದು ಅವನಿಗೆ ಲೀಲಾಮಯವಾದ ಕಾರ್ಯಕ್ರಮವಾಗಿದ್ದು. ನಮ್ಮ ಗಿರಿಕಂದರಗಳ ಪ್ರಯಾಣ ನಮಗೆ ಸುಲಭ ಅಲ್ಲ, ಅನೇಕ ಕಷ್ಟ ನಷ್ಟ ಶಕ್ತಿ ಹರಾಸ ಎಲ್ಲ ಆಗಬಹುದು. ಅವನ್ನು ಪರಶುರಾಮ ತನ್ನ ಕೊಡಲಿಯಿಂದ ತರಿದು ನಮ್ಮನ್ನು ಅನುಗ್ರಹವಾಗಿ ನಮ್ಮನ್ನು ಕಾಪಾಡಬೇಕು. ಜೀವನದಲ್ಲಿ ಏರುಪೇರುಗಳು, ಉಚ್ಚಾಯ ಸ್ಥಿತಿಯ ಭೋಗತಿ ಎಲ್ಲ ಇರ್ತದೆ. ಭೂಪ್ರದೇಶದಲ್ಲಿ ಬರುವ ಏರು ಮತ್ತು ಈತ ಎರಡರಲ್ಲೂ ನಮ್ಮ ಪ್ರಯಾಣದ ದೇರ್ಘ ಹುಷಾರಾಗಿರಬೇಕು. ಏರು ಎದುರಿಸಲು ತರುತ್ತದೆ, ಈತ ಬಂದು ಜಾರಿದರಾಯಿತು ಎಂದು ನಿರ್ಲಕ್ಷ್ಯ ಮಾಡಿದರೆ ಕಂದರಕ್ಕೆ ಬಿದ್ದು ಹೋಗ್ಬಿಡ್ತೀವಿ. ಅದೇ ಜೀವನದಲ್ಲಿ ಸಾಂಪತ್ತಿಕವಾಗಿ ತುಂಬಾ ಮೇಲ್ಮಟ್ಟಕ್ಕೆ ಹೋದಾಗ ಸುಖದ ಅಮಲು ಎಚ್ಚರ ತಪ್ಪಿಸ್ತೀವಿ. ಅಲ್ಲೇ ಅಧಪ್ಪಾದ ಆದೀತು, ಭಗವಂತನಿಂದ ವಿಮುಖವಾಗಬಹುದು. ಅಥವಾ ಜೀವನದ ದಾರಿದ್ರ್ಯದಲ್ಲಿ ದುಃಖದಲ್ಲಿ ವಿವೇಕ ಕಳೆದುಕೊಳ್ಳಬಹುದು, ಭಗವಂತನ ಮೇಲೆ ಭರವಸೆ ಕಳೆದುಕೊಳ್ಳುವುದು, ನಾಚಿಕೆ ಭಾವ ಪಡೆಯುವುದು, ಭಗವಂತನಿಂದ ದೂರ ಆಗಬಹುದು, ಆತ್ಮಹತ್ಯೆ ಮಾಡಬಹುದು. ಅಂತೂ ಎಲ್ಲ ಸ್ಥಿತಿಯಲ್ಲೂ ಬ್ಯಾಲೆನ್ಸ್ ಆಗಿ ಸಮತೋಲ ಸ್ಥಿತಿಯಲ್ಲಿ ಇರುವಂತೆ ಭಗವಂತ ಪರಶುರಾಮನನ್ನ ರಕ್ಷಿಸಬೇಕು. ಇದು ಪರಶುರಾಮನನ್ನು ನಾವು ಪ್ರಾರ್ಥಿಸುವ ರೀತಿ. ಅಥ ವಿಪ್ರವಾಸೀ ಸಲಕ್ಷ್ಮಣೋ ವ್ಯಾಂ ಭರತ ಗಗೋನಾಂ. ಇದೇ ಶ್ಲೋಕಾರ್ಥದಲ್ಲಿ ಈ ಹಿಂದೆ ಬಂದ ರಾಮನ ಪದವನ್ನು ಇಲ್ಲಿ ಅನ್ವಯಿಸಿಕೊಳ್ಳಬಹುದು. ಸಲಕ್ಷ್ಮಣ ಭರತಾಗ್ರದ ರಾಮ ಅಗ್ರಿಕೂಟೇಶು ಅಥ ವಿಪ್ರವಾಸೇ ಮಾಂ ಅವ್ಯಾತ್ ಎಂದು ಅರ್ಥವನ್ನು ಮಾಡಬಹುದು. ಅಥವಾ ಕೇವಲ ಸಲಕ್ಷ್ಮಣ ಭರತಾಗ್ರದ ಮಾಂ ಅವ್ಯಾತ್ ಅಂದರೂ ಈಗ ದಾಶರಥಿ ರಾಮನನ್ನು ಆಯ್ಕೊಳ್ಳಿ. ಭರತನ ಅಜ್ಞಾತ ಜೊತೆಯಲ್ಲಿ ಲಕ್ಷ್ಮಣನಿಂದ ಒಡಗೂಡಿ ಬಂದ ಅಗ್ರಿಕೂಟಗಳಲ್ಲಿ ಓಡಾಡಿದವ ವಿಪ್ರವಾಸದಲ್ಲಿ ಅಂದರೆ ವಿವಿಧ ವಿಶೇಷ ದೇಶಗಳ ಪ್ರವಾಸಗಳಲ್ಲಿ ಮತ್ತು ದೂರದ ಊರುಗಳಲ್ಲಿ ಪರ ಊರುಗಳಲ್ಲಿ ನನ್ನನ್ನು ಕಾಪಾಡಲಿ. ಊರು ಬಿಟ್ಟು ಎಲ್ಲೆಲ್ಲೋ ಹೋಗಬೇಕಾದ ಪ್ರಸಂಗವಿದೆ, ಬೇರೆ ಬೇರೆ ಕಾರ್ಯ. ಅಂತೂ ನಾವು ಸಜ್ಜನರಾಗಿದ್ದರೆ ಸತ್ಕಾರ್ಯಕ್ಕಾಗಿಯೇ ದೂರದ ಊರಲ್ಲಿ ಇರಬೇಕಾಗುತ್ತೆ. ದೂರದ ಊರುಗಳಿಗೆ ಪ್ರಯಾಣ ಪ್ರವಾಸಗಳಲ್ಲಿ ಇರಬೇಕಾಗುವುದು. ಅದು ನಮ್ಮ ಗೃಹಸ್ಥರನ್ನ ನಮ್ಮ ಲೌಕಿಕ ಅವಶ್ಯಕತೆಗಳಿಗೆ ನಾವು ಅದನ್ನು ನೀಡಬೇಕಾಗುತ್ತೆ. ಪರಿವ್ರಾಜಕ ಧರ್ಮಕ್ಕನುಗುಣವಾದ ತೀರ್ಥಯಾತ್ರೆಗಳು ಇರ್ತಾವೆ. ಪರಿವ್ರಾಜಕರು ಸನ್ಯಾಸಿಗಳು ಆ ಕಾರ್ಯ ಮಾಡಬೇಕು, ನಾವು ಆ ತೀರ್ಥಯಾತ್ರೆಗಳಲ್ಲಿ ಭಾಗವಹಿಸ್ತೇವೆ. ಅಂತ ಎಲ್ಲ ಸತ್ಕಾರ್ಯದಲ್ಲಿ ಪರಿವಸಾನ ಆಗಬೇಕು. ಅಂಥ ಸಂದರ್ಭಗಳಲ್ಲಿ ಶ್ರೀ ಸಾಕೇತ ರಾಮ, ರಾಮಚಂದ್ರ, ಕೋದಂಡರಾಮ ನಮ್ಮನ್ನು ರಕ್ಷಿಸಲಿ. ಸಲಕ್ಷ್ಮಣ ಲಕ್ಷ್ಮಣನಿಂದ ಸಹಿತವಾದ ನಮ್ಮ ರಕ್ಷಿಸಲಿ. ಲಕ್ಷ್ಮಣನು ರಾಮನ ಜೊತೆ ಜೊತೆ ಇರ್ತಾನೆ, ಸದಾ ಶ್ರೀರಾಮನ ಸೇವಾಕಾಂಕ್ಷೆ ಅನ್ನದ್ದು. ಕೆಲವರು ಭಾವಿಸಬಹುದು ರಾಮ ಸೀತೆಯರನ್ನು ಕಾವಲು ಕಾಯುತ್ತಿದ್ದ ಲಕ್ಷ್ಮಣ ಎಂದು, ಅದು ಒಂದು ಭಾವಿಷ ಭಾವನೆ. ಲಕ್ಷ್ಮೀನಾರಾಯಣರಿಗೆ ಲಕ್ಷ್ಮಣನ ಕಾವಲು ಅನ್ನದು. ಆದರೆ ಲಕ್ಷ್ಮಣನಿಗೆ ಲಕ್ಷ್ಮೀನಾರಾಯಣರ ಕ್ಷಣ ಕ್ಷಣದ ಸೇವಾ ಕೈಂಕರ್ಯ ಬೇಕಿತ್ತು. ಅದಕ್ಕೆ ಅವನು ಅವರನ್ನು ಹಿಂಬಾಲಿ. ವಸ್ತುತಃ ಲಕ್ಷ್ಮಣನ ರಕ್ಷೆ ಆ ಲಕ್ಷ್ಮೀನಾರಾಯಣರದ್ದು. ಶೇಷ ಲಕ್ಷ್ಮಣ ಶೇಷಶಾಲಿಯಾಗಿ ಲಕ್ಷ್ಮೀನಾರಾಯಣನು ಶೇಷನಿಂದ ಉಪಕಾರ ಉಪಯೋಗ ಪಡೆದದ್ದಲ್ಲ. ಶೇಷನಿಗೆ ಲಕ್ಷ್ಮೀನಾರಾಯಣರು ಅವನಲ್ಲಿ ಮಲಗಿ ಅನುಗ್ರಹ ಮಾಡಿ. ಹಾಗೆ ನಮಗೂ ನಮ್ಮ ಜೊತೆ ಜೊತೆಯಾಗಿ ಬರುವವರನ್ನು, ನಮ್ಮ ಕುಟುಂಬವನ್ನು ಶ್ರೀರಾಮನೇ ಕಾಪಾಡಬೇಕು. ನಮ್ಮ ಭಾವನೆ ನಮ್ಮವರನ್ನು ನಾವು ಕಾಪಾಡಿಕೊಳ್ತೇವೆ ನೋಡಿಕೊಳ್ತೇವೆ ಅದು ತಪ್ಪು. ಅವರಿಗೂ ನಮ್ಮ ಮುಖೇನ ಕೆಲವೊಮ್ಮೆ ಇರಬಹುದು, ಆದರೂ ನಮ್ಮ ಮುಖೇನ ರಾಮನೇ ರಕ್ಷಣೆ ಕೊಡಬೇಕು, ಶ್ರೀರಾಮನೇ ರಕ್ಷಣೆ ಕೊಡಬೇಕು. ಸರಿ, ಇದು ಸರಿ ಹೋಯಿತು. ಭರತಾಗ್ರದ ಅಂತ ಯಾಕೆ ಬಂತು? ಇಲ್ಲೂ ಹಾಗೆ, ನಾವು ಸಂಚಾರದಲ್ಲಿರುವಾಗ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ನಮಗಾಗಿ ಕಾಯೋದನ ಇರ್ತಾರೆ. ನಾವು ಅವರನ್ನು ಭರತನ ಹಾಗೆ, ನಾವು ಅವರನ್ನು ನಮ್ಮದನ್ನೆಲ್ಲ ಸರಿಯಾಗಿ ನೋಡಿಕೊಂಡಿರಿ ಅಂತ ವಹಿಸ್ಕೊಟ್ಟು ಬಂದಿರ್ತೇವೆ. ಅವರ ತಲೆಯಲ್ಲಿ ಕೂಡ ನಾವಿದ್ದೇವೆ, ನೀವು ಯೋಚನೆ ಮಾಡಿದ್ದೇವೆ, ಎಲ್ಲ ಸರಿಯಾಗಿ ಕಾಯ್ತೇವೆ ಅಂತ ಹೇಳಿರ್ತಾರೆ. ಇದೇ ತಪ್ಪು. ಭರತನ ಹಾಗಿರಬೇಕು. ಭರತ ತನ್ನ ಅಗ್ರಜನ ರಾಜ್ಯ ತನಗೆ ಬೇಡ, ತಾಯಿ ತನಗಾಗಿ ಪಡೆದವೆಂದು ಜರದ. ರಾಮನನ್ನು ಹಿಂಬಾಲಿಸಿ ನಾನು ನಿನ್ನ ಜೊತೆ ಬರ್ತೇನೆ, ಇಲ್ಲನ ನೀನು ನಾಡಿ ಎಲ್ಲ ಅಂತ ಬೀಳ್ಬಿಡಲ. ನಾನೆಂಥ ರಾಜ್ಯ ಆಗಿ ನೀನೇ ಸರ್ವರ ಸ್ವಾಮಿ ಅಂತ ಬೀಳ್ಬಿಡಲ. ಶ್ರೀರಾಮ ಹೇಳಿದ, ನಿನ್ನ ಸ್ವಾಮಿ ಭಕ್ತಿಗೆ ಮೆಚ್ಚಿದೆಯ ಹೊರತಾ ಆಯ್ತು, ನನ್ನ ಪಾದಕ್ಕೆ ನೀನು ಹೇಳಿದೆ, ನೀನು ಹೇಳಿ ಅದರ ರಕ್ಷೆಯಲ್ಲಿ ರಾಜ್ಯವಾಯಿತು, ನಾನು ನನ್ನ ಪಿತೃವಾಕ್ಯವನ್ನು ಲಂಘಿಸಿ ಈಗ ಬರೆಯುವುದು ಅಪಚಾರ. ಯಮಮಾತ ಮುಗಿದ ತಕ್ಷಣ ತಿಂದರೆ ಎಂದು ರಕ್ಷಣೆಯ ಭರವಸೆ ನೀಡಿದ. ಹಾಗೆ ರಕ್ಷಣೆಯ ಭರವಸೆ ನೀಡಿ ಕಳಿಸಿ ಪಾದವನ್ನು ಕೊಟ್ಟು ಪಾದಾನುಗ್ರಹವನ್ನು ಮಾಡಿ ಭಗವಂತ ಶ್ರೀರಾಮ ಭರತನಿಗೆ ರಕ್ಷಣೆಯನ್ನು ಕಳಿಸಿಕೊಟ್ಟ. ಅದರಿಂದಲೇ ಆತ ರಾಜ್ಯವನ್ನು ಆಳಲಿ, ಆ ರಕ್ಷೆಯಿಂದಲೇ ಆತ ರಾಜ್ಯ. ಇದು ಭರತನ ತಿಂದಿದ ಭಕ್ತಿ. ಅಂತೂ ನಮಗೂ ಕೂಡ ಆ ರೀತಿ ಭಕ್ತಿ ಬೇಕು. ಆಗ ನಾವು ಹೊರದೇಶದಲ್ಲಿ ಸುತ್ತುತ್ತಿರುವಾಗ ಶ್ರೀರಾಮ ರಕ್ಷೆ, ನಾವು ಬಿಟ್ಟು ಬಂದ ನಮ್ಮದನ್ನು ನಮ್ಮ ಮನೆ ನಮ್ಮ ಮಂದಿಯನ್ನು ಕಾಪಾಡ್ತೀವಿ, ಅದನ್ನೇ ನಾವು ಇಲ್ಲಿ ಬೇಡೋದು. ಹೀಗೆ ಶ್ರೀರಾಮ ರಕ್ಷೆ ಬೇಡಿದ್ದಾಯಿತು. ರಾಮೋದ್ರಿಕೂಟೇ ಶ್ವಥವಿಪ್ರವಾಸೇ ಸಲಕ್ಷ್ಮಣೋ ವ್ಯಾಂತರದ ಅಗ್ರದೋ ಮಾಂ, ಅಲ್ಲಿವರೆಗಾಯಿತು. ಈಗ ಮಾಂ ಉಗ್ರಧನ್ವಾ ಅಖಿಲ ಪ್ರಮಾದಾತ್ ನಾರಾಯಣ ತಾತು ನರಶ್ಚ ಹಾಸಾತ್. ಇಲ್ಲಿ ಒಂದು ಭಗವಂತನ ನಾರಾಯಣಾವತಾರ ರೂಪ, ಇನ್ನೊಂದು ಶೇಷನೇ ನರನಾದಿ ಹುಟ್ಟಿ ಭಗವಂತನ ವಿಶೇಷ ಆವೇಶ ಇರುವ ರೂಪದ ಪ್ರಾರ್ಥನೆ ಇದೆ. ಯಮನಿಗೆ ಮೂರ್ತಿ ದೇವಿಯಲ್ಲಿ ಹುಟ್ಟಿದ ಮೂರು ಭಗವಂತನ ರೂಪಗಳು ಹರಿಕೃಷ್ಣ ನಾರಾಯಣ. ಅವರಲ್ಲಿ ಶೇಷನು ನರನಾಗಿ ಹುಟ್ಟುತ್ತಾನೆ, ಅಂದರೆ ಭಗವಂತನ ಸೋದರನಾಗಿ ವಸುದೇವನಿಗೆ ರೋಹಿಣಿಯಲ್ಲಿ ಯಾದವ ಕೃಷ್ಣನ ಸೋದರನಾಗಿ ಹುಟ್ಟಿದ ಶೇಷದೇವನೇ ಅಲ್ಲೂ ನರನಾಗಿ ಹುಟ್ಟುತ್ತಾನೆ. ಇಲ್ಲಿ ಶೇಷದೇವನ ಅವತಾರ ರೂಪ ಯಾಕೆ ಬಂತು? ಅವನ ಭಾಗ್ಯ ಎರಡು ವಿಧ, ಒಂದು ಭಗವಂತನ ಸೋದರನಾಗಿ ಹುಟ್ಟಿದ್ದು, ಇನ್ನೊಂದು ಭಗವಂತನ ವಿಶೇಷ ಸಂವಿಧಾನ ಇರುವಂತ. ಭಗವಂತನ ನಾರಾಯಣ ರೂಪದಲ್ಲಿ ಬೇಡಿಕೆ ಏನು ಅಂತಂದ್ರೆ, ಎಲ್ಲ ಪ್ರಮಾದಗಳಿಂದ ನನ್ನನ್ನು ರಕ್ಷಿಸು ಅಂತ. ಪ್ರಮಾದಗಳು ಮಾನವ ಸಹಜ, ಟು ಏರ್ ಈಸ್ ಹ್ಯೂಮನ್. ಬುದ್ಧಿಪೂರ್ವಕವಲ್ಲದ ತತ್ವಗಳನ್ನು ಕ್ಷಮಾಬುದ್ಧಿಪೂರ್ವಕ, ಕ್ಷಮ್ಯ ಬುದ್ಧಿಪೂರ್ವಕವಾದರೆ ಅದು ಅಹಂಕಾರದಿಂದ ಮದದಿಂದ ಮಾಡಿದ ಅಕ್ಷಮ್ಯ ಅಪರಾಧ. ಬುದ್ಧಿಪೂರ್ವಕವಲ್ಲದ ತಪ್ಪುಗಳು ಕ್ಷಮ್ಯ, ಬುದ್ಧಿಪೂರ್ವಕವಾಗಿ ನಾವು ಮಾಡಿದ ತಪ್ಪುಗಳು ಅದು ಅಹಂಕಾರದಿಂದ ಮದದಿಂದ ಮಾಡಿದ ತಪ್ಪುಗಳು ಅದು ಅಕ್ಷಮ್ಯ. ಕೆಲವೊಮ್ಮೆ ಬುದ್ಧಿ ಇದ್ದು ದುಷ್ಕರ್ಮ ಮತ್ತು ಪಾಪವಶ ತಾತ್ಕಾಲಿಕವಾಗಿ ಮಂಕು ಮುಸುಕಿ ಅಪರಾಧ ಆಗುತ್ತೆ. ಆಗ ಪಶ್ಚಾತ್ತಾಪದ ಅಗ್ನಿಯಲ್ಲಿ ನಾವು ಬೇಯಬೇಕು, ಅದು ನಮ್ಮನ್ನು ಶುದ್ಧಗೊಳಿಸುತ್ತೆ. ಆ ಅಗ್ನಿಯಲ್ಲಿ ನಾವು ಬೇಯಬೇಕು, ಅಗ್ನಿ ಪರೀಕ್ಷೆಗೆ ನಮ್ಮನ್ನು ಅವಲಂಬಿಸಬೇಕು. ಬುದ್ಧಿ ಇಲ್ಲದೆ ಮತ್ತು ಬುದ್ಧಿ ಮಂಕಾಗಿ ಮಾಡಿದ ಪ್ರಮಾದಗಳ ಸಂದರ್ಭಗಳಲ್ಲಿ ಒದಗಬಹುದಾದ ಕಷ್ಟ ನಷ್ಟ ಪಾಪಗಳಿಂದ ಸ್ವಾಮಿ ನಾರಾಯಣ ಕಾಪಾಡು ಅಂತ ಕೈ ಮುಗಿದು ಬೇಡಿಕೊಂಡು ಆ ಕವಚವನ್ನು ಒದ್ದುಕೊಳ್ಳಬೇಕು. ಈ ಪ್ರಮಾದಗಳು ಕಾಯಿನ ವಾಚ ಮನಸ ಇಂದ್ರಿಯ ಎಲ್ಲ ಕಡೆಯಲ್ಲೂ ಆಗುವ, ಇನ್ನೊಬ್ಬರ ಮೇಲೆ ದೈಹಿಕ ಆಕ್ರಮಣ, ಮಾತಿನ ಮುಳ್ಳು, ಮಾನಸಿಕವಾಗಿ ನಾವು ಕೇಳು ಬಗೆಯೋದು ಇವೆಲ್ಲ ನಡೆಯಬಹುದು. ಹಾಗೆ ನಡೆಸದಿರುವಂತೆಯೇ ಕಾಯಬೇಕು ನಾರಾಯಣ. ಒಂದು ಪಕ್ಷಿ ನಾನು ಅವಿವೇಕದಿಂದ ಅಂತಹ ತಪ್ಪುಗಳನ್ನು ನಡೆಸಿದರೂ ಕೂಡ ಅದಕ್ಕೆ ಕ್ಷಮೆ ಕೊಟ್ಟು ಕಾಯಬೇಕು. ಆ ಪ್ರಾರ್ಥನೆ ಇಲ್ಲಿ ಉಗ್ರ ಧನುಷ್ ಎತ್ತಿಕೊಂಡ ನಾರಾಯಣನನ್ನು ಸ್ಮರಿಸುತ್ತೇವೆ. ನಾರಾಯಣನ ಆಯುಧಗಳಲ್ಲಿ ಒಂದು ಬಿಲ್ಲು, ಭಗವಂತ ಬಿಲ್ಲಿನ ಹೆರೆ ಏರಿಸಿ ಬಾಣ ಬಿಟ್ಟನೆಂದ್ರೆ ಎಂದೂ ಗುರಿ ತಪ್ಪೋದಿಲ್ಲ, ಅದು ಪ್ರಮಾದ ಆಗೋದೇ ಇಲ್ಲ, ಅದು ಅಪ್ರಮತ್ತವಾದ ಬಾಣ. ಅದಕ್ಕೆ ಆತ ಉಗ್ರ ಧನ್ವ, ಅಷ್ಟು ಭಯಂಕರವಾಗಿ ಶತ್ರುಗಳ ಮೇಲೆ ಎಗರುವಂತಹದೇ ಬಿಲ್ಲು, ಅದರಿಂದ ಹೊರಡುವ ಬಾಣವೂ ಹಾಗೆ. ಅಂತಹ ಅಮೋಘ ಆಯುಧ ಬಾಣ ಅವನು. ಈ ಮಹಿಮೆಯನ್ನು ಸ್ಮರಿಸಿಕೊಂಡ್ರೆ ನಾವು ನಮ್ಮ ಗುರಿಯು ತಪ್ಪದಂತೆ ಆತ ರಕ್ಷಿಸುತ್ತಾನಲ್ಲೇ, ನಮ್ಮ ಗುರಿ ತಪ್ಪಬಾರದು. ಯಾಕೆಂದ್ರೆ ನಾವು ಭಗವಂತನ ಗುರಿಯ ಆ ಗುಣವನ್ನ ನಾವು ಸ್ಮರಿಸಿಕೊಳ್ತೇವೆ. ಭಗವಂತನ ಗುರಿ ತಪ್ಪೋದಿಲ್ಲ, ಅವನ ಇಚ್ಛೆ ತಪ್ಪೋದಿಲ್ಲ, ಅವನ ಸತ್ಯ ಸಂಕಲ್ಪ ಅಂತ ನಾವು ಸಂಕಲ್ಪ ಮಾಡಿ ಅವನ ಚಿಂತನೆ ಮಾಡಿದರೆ ನಮ್ಮ ಒಳ್ಳೆಯ ಗುರಿಗಳು ಕೂಡ ಎಂದಿಗೂ ತಪ್ಪೋದಿಲ್ಲ, ಅಲ್ಲಿ ಪ್ರಭಾವ ಆಗುವುದೇ ಇಲ್ಲ. ಈ ನಾರಾಯಣ ರೂಪ ನರನ ಜೊತೆ ಬದರಿಯಲ್ಲಿ ತಪಸ್ಸಿಕೂತ ಉಪಾಸ್ಯ ರೂಪ. ಅಂತಹ ತಪೋಮೂರ್ತಿ ಹೇಗೆ ತಪಸ್ಸು ಮಾಡಬೇಕೆನ್ನುವುದನ್ನು ತೋರಿಸಲು ಕೂತ ರೂಪ ಅದು. ಆ ರೂಪಕ್ಕೆ ತಪಸ್ಸಿಗೆ ಹೊಂದಿಕೊಳ್ಳುವ ಅರ್ಥ ನಾರಾಯಣ, ಆ ರೂಪಕ್ಕೆ ಹೊಂದಿಕೊಳ್ಳುವ ತಪಸ್ಸಿನ ರೂಪಕ್ಕೆ ಹೊಂದಿಕೊಳ್ಳುವ ಧನುಸ್ಸಿನ ಅರ್ಥ ಪ್ರಣವ ಅಂತ ಇಟ್ಕೋಬಹುದು. ಪ್ರಣವೋ ಧನುಹು ಅಂತ ಬರುತ್ತೆ. ಪ್ರಣವ ಎನ್ನುವ ಅರ್ಥದಲ್ಲಿ ಹೇಗೆ ಅನುಸಂಧಾನ ಮಾಡಬೇಕು ನಾವು? ಪ್ರಣವ ಎಲ್ಲ ಅಧ್ಯಾತ್ಮ ಚಿಂತನೆಗೆ ಮೂಲ. ಅದರ ಅರ್ಥ ಆಗ್ತಾ ಬಂತಂದ್ರೆ ನಮಗೆ ಅಧ್ಯಾತ್ಮ ಚಿಂತನೆಯಲ್ಲಿ ಪ್ರಮಾದ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ತೊಡಕಾಗೋದಿಲ್ಲ ನಮಗೆ. ಆ ಪ್ರಣವದ ಅರ್ಥ ಆಗ್ತಾ ಹೋಗಬೇಕು, ಆ ಪ್ರಣವದ ಅರ್ಥದಲ್ಲಿ ನಮ್ಮ ಏಕಾಗ್ರತೆ ಬರಬೇಕು. ಆಗ ನಮ್ಮ ಶಾಸ್ತ್ರಾರ್ಥದಲ್ಲಿ ನಮಗೆ ಚಿಂತನೆಯಲ್ಲಿ ವೈಷಧ್ಯ ತಿಳಿ ತಿಳಿಯಾಗಿ ನಮಗೆ ಅರ್ಥ ಆಗುತ್ತೆ. ತಪ್ಪು ಕಲ್ಪನೆ ಸಂಶಯಗಳು ಅವಕಾಶ ಇರಲಿಲ್ಲ. ಅದು ಒಂದು ಪಕ್ಷ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಪ್ರಣವದ ಮೂಲ ಅಕ್ಷರಗಳ ಅರ್ಥ ತಿಳಿತಾ ಬಂದ ಹಾಗೆ ನಾವು ಈ ಅನುಭವ ನಮಗೆ ಬರುತ್ತೆ. ಮೂಲ ಅಕ್ಷರ ಮೂರನ್ನು ಇಟ್ಕೊಳ್ಳೋಣ, ಆ ಓಮ. ಇಷ್ಟೇ ಅಧ್ಯಾತ್ಮ ಚಿಂತನೆಗೆ ನಮಗೆ ದಾರಿ ಸಾಕು. ಆ ಭಗವಂತನ ನ ಈ ಪ್ರಣವ ಹೇಳ್ತಾ ಇದೆ. ಆತ ಆ ಅಲ್ಲ, ಏನಲ್ಲ, ಇದ್ಯಾವುದೂ ಆತ ಅಲ್ಲ. ನಿನಗೆ ಇವಾಗ ಕಾಣಿಸ್ತಾ ಇದೆಯಲ್ಲ, ನೀನು ಎಚ್ಚರದಲ್ಲಿರುವಾಗ ಕಾಣಿಸೋದು, ನಿನ್ ಕನಸಿನಲ್ಲಿರುವಾಗ ಕಾಣಿಸೋದು, ನಿನ್ ಮನಸ್ಸಿನಲ್ಲಿ ಏನೇನೋ ಚಿಂತನೆ ಮಾಡೋದು, ಅದೆಲ್ಲವೂ ಕೂಡ ಇದ್ಯಾವುದೂ ಭಗವಂತ ಅಲ್ಲ. ಅದನ್ನ ಯೋಚನೆ, ಭಗವಂತ ಇದಕ್ಕೆಲ್ಲಕ್ಕಿಂತಲೂ ಮೀರಿದ ಅತೀತ, ಇದೆಲ್ಲಕ್ಕಿಂತಲೂ ಅತೀತ ಅಂತ ಅಷ್ಟು. ಹೂ, ಹಾಗಾದ್ರೆ ಏನು? ಬರೀ ಅತೀತ ಅಂದ್ರೆ ಸರಿ, ಇದ್ರ ಹಾಗೆ ಇನ್ನೊಂದು ಯಾವುದೋ ಒಂದು ಕಣ್ಣಿ ಕಾಣಿಸಿದ ಇರೋ ವಸ್ತು ಇರಬಹುದು. ಅದು ಅಲ್ಲ, ಅದು ಎಲ್ಲದಕ್ಕಿಂತಲೂ ಮೇಲಿನದ್ದು, ಉತ್ತಮ, ಉತ್ಕೃಷ್ಟವಾದದ್ದು. ಇದಲ್ಲ, ಕಾಣಿಸದೇ ಇರೋವಂತಹದ್ದೇ ಅಲ್ಲ, ಕಾಣಿಸದೇ ಇರೋದ್ರಲ್ಲೂ ಕೂಡ ಉತ್ಕೃಷ್ಟವಾದಂತ ಅದನ್ನು ಪ್ರಣವ ಹೇಳ್ತಾರೆ. ಮಾ ಅಂದ್ರೆ ಸರಿ, ಹಾಗಾದ್ರೆ ಇದ್ರ ಉಸಾದರಿ ನಮಗೆ ಬೇಡ. ಇದ್ಯಾವುದು ಅಲ್ಲ ಅಂತೀರಿ, ಕಣ್ಣಿಗೆ ಕಾಣಿಸದೇ ಇರೋದು ಅಲ್ಲ ಅಂತೀರಿ, ಕಣ್ಣಿಗೆ ಕಾಣಿಸದೇ ಇರೋದ್ರಲ್ಲೂ ಉತ್ಕೃಷ್ಟವಾದದ್ದು ಅಂತೀರಿ. ಇದನ್ನೆಲ್ಲ ನೀವು ಹೇಳಿದ್ ನಮಗೆ ಏನೂ ಅರ್ಥ ಆಗೋದಿಲ್ಲ, ಆದ್ರೆ ಗೊತ್ತಾದ್ರಿಯೇ ಬೇಡ, ಅದನ್ನ ತಿಳ್ಕೊಳ್ಳೋದೇ ಇಲ್ಲ. ತಿಳ್ಕೊಳ್ಳಿ, ಬುದ್ಧಿ ನೀವು ತಿಳ್ಕೊಳ್ಳಿ, ತಿಳ್ಕೊಳ್ಳಿಕ್ ಆಗತ್ತೆ. ಇದಿಷ್ಟು ತಿಳ್ಕೊಂಡ್ರೆ ನೀವು ಅರ್ಧ ತಿಳ್ಕೊಂಡಂಗೆ, ಯಾವುದೂ ಅಲ್ಲ, ಇದೆಲ್ಲದಕ್ಕಿಂತಲೂ ಉತ್ಕೃಷ್ಟವಾದದ್ದು ಅಂತ ತಿಳ್ಕೊಂಡಂದ್ರೆ ನೀವು ಅರ್ಧ ತಿಳ್ಕೊಂಡಂಗೆ. ಮತ್ತಿನ್ನೇನು ಬೇಕು ಅಂದ್ರೆ ಅವನ ಸಾಕ್ಷಾತ್ಕಾರ ಆಗಬೇಕು. ಅದು ಯಾವ ರೀತಿಯಲ್ಲಿ ಕೊಡ್ತಾನೆ, ಅದಕ್ಕಾಗಿ ಕಾಯಬೇಕು, ಅದಕ್ಕಾಗಿ ಶಾಸ್ತ್ರಾರ್ಥಗಳನ್ನು ಚಿಂತನೆ ಮಾಡಬೇಕು. ನಮ್ಮ ಕೈಲಾದಷ್ಟು ಸಮುದ್ರದ ನೀರಿನಲ್ಲಿ ನಮಗೆ ಎಷ್ಟು ಕೈಗೆತ್ತಿಕೊಳ್ಳಿಕ್ಕಾಗುತ್ತೋ ಅಷ್ಟನ್ನು ಎತ್ತಿಕೊಂಡು ಶಾಸ್ತ್ರಾರ್ಥ ಚಿಂತನೆಯನ್ನು ಮಾಡುತ್ತಾ ತಿಳ್ಕೊಳ್ಳಬಹುದು. ಯೋವಾಚೋ ಅನಿವರ್ತಂತೆ ಸರಿ, ಪ್ರಾಪ್ಯ ಮನಸಾ ಸಹಿ ಸರಿ. ಆದರೂ ಕೂಡ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಅವನ ಅನುಗ್ರಹ ಇದ್ರೆ ಅದನ್ನು ತಿಳ್ಕೋಬಹುದು. ಇದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಶಾಸ್ತ್ರಾರ್ಥಗಳ ಚಿಂತನೆಯಲ್ಲಿ ಪ್ರಮಾದ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾರಾಯಣನ ರೂಪವನ್ನು ನಾವು ರಕ್ಷೆ ಮಾಡಪ್ಪ, ಪ್ರಮಾದದಿಂದ ನಮ್ಮನ್ನು ರಕ್ಷಿಸಪ್ಪ ಅಂತ ಕೇಳಿದ. ಮುಂದೆ ನರಶ್ಚಃ ಸಾಕಿ, ನಾರಾಯಣನ ಜೊತೆ ತಪಸ್ಸಿಗೆ ಇಟ್ಟಿರುವ ನರ ಅರ್ಥಾತ್ ಶೇಷದೇವ ನಮ್ಮನ್ನು ಅಪಹಾಸ್ಯದಿಂದ, ಹಾಸಾತ್ ಅಪಹಾಸ್ಯದಿಂದ, ನಗೆಪಾತಲಿ ನಿನ್ನ ರಕ್ಷಿಸಲಿ. ನಮ್ಮ ಜೀವನದಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಇರಬೇಕು. ಹೀಗೆ ತಿಳ್ಕೊಳ್ಳುವ ಜನ ಹಾಗೆ ಬದುಕುವ ಜನರಿಗೆ ತಮ್ಮ ಲೌಕಿಕ ಅಂತಸ್ತು, ಭೌತಿಕ ಸಂಪತ್ತು ಇವೆಲ್ಲಕ್ಕಿಂತಲೂ ಕೂಡ ತಾವು ಎಷ್ಟು ನೈತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಬದುಕುತ್ತಿದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಕ್ವಾಲಿಟಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಆಫ್ ಲೈಫ್ ಅವರಿಗೆ ಚಿಂತನೀಯ ಆಗುತ್ತೆ. ತಮ್ಮ ನಡೆ ನುಡಿಯಿಂದಲೋ, ತಮ್ಮ ಕುಟುಂಬದವರ ನಡೆ ನುಡಿ ವ್ಯವಹಾರ ಆಗುಹೋಗುಗಳಿಂದಲೋ ಜನರು ಆಡಿಕೊಂಡು ನಗುವಂತಾಗಿ ಅಪಹಾಸ್ಯ ಅವಮಾನಗಳಿಗೆ ತುತ್ತಾದಾಗ ನಮಗೆ ಸತ್ತಂತಾಗುತ್ತೆ. ಇದು ಸಾವಿಗೆ ಸರಿಯಾದದ್ದು, ನಾವು ಸಾಯ್ಬೇಕಾಗಿಲ್ಲ ಅಂತ ಅನಿಸ್ಕೊಳ್ತೀವಿ. ಈ ಪರಿಸ್ಥಿತಿ ಒಳಗದಂತೆ ಸಹಸ್ರ ಶೇಷ ಪಣನಾದ ಶೇಷ ಕಾಪಾಡಪ್ಪ, ನಿನ್ನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ, ಕಾಪಾಡಪ್ಪ. ಹಾಗೆ ಅಪಹಾಸ್ಯ ಅವಮಾನದ ಮಾತಾಡಿ ಇನ್ನೊಬ್ಬರನ್ನು ನೋಯಿಸುವ ಜನರು ತಪ್ಪು ಮಾಡ್ತಾ ಇದ್ದಾರೆ. ಅದರ ಅರ್ಥ ಅದು. ಈ ರೀತಿ ನಾವು ನಮ್ಮ ನಾಲಿಗೆ ಹೊರಗೆ ಮಾಡಿ ಯುದ್ಧ ಮಾಡಿ ಇನ್ನೊಬ್ಬರ ಅನಿಮ್ಯ ಪರಿಸ್ಥಿತಿಯಲ್ಲಿ ಅವರನ್ನು ಹಾಸ್ಯ ಮಾಡಬಾರದು, ಹಾಸ್ಯ ಮಾಡಿ ನಮ್ಮ ನಾಲಿಗೆ ತೀಟೆ ತೀರಿಸಿಕೊಳ್ಳಬಾರದು. ಇದು ಮಹಾಪರಾಧ, ಪಾಪಕೃತ್ಯ. ಅಂತಹ ದುಷ್ಟಬುದ್ಧಿಯ ವಿವೇಕತನ ನನ್ನಲ್ಲಿ ಬಾರದಂತೆ ರಕ್ಷಿಸು ಶೇಷ. ನೀನು ಸಾವಿರ ತಲೆ ಇದೆ, ನಿಮಗೆ ಸಾವಿರ ಬಾಯಿ ಇದೆ. ಆ ಬಾಯಿಗಳಲ್ಲಿ ನೀನು ಒಬ್ಬನನ್ನಾದರೂ ಹಾಸ್ಯ ಮಾಡುತ್ತಿದ್ದೆ, ಆ ಬಾಯಿಗಳಿಂದ ಏನು ಮಾತಾಡಿದ್ಯಾ? ಆ ಬಾಯಿಗಳ ಎರಡಾಗಿ ಸೀಳಿದ ನಾಲಿಗೆಯಲ್ಲಿ ನೀನು ಶೇಷದೇವ ಭಗವಂತನನ್ನು ತನ್ನನ್ನೇ ತಾನು ಹಾಸಿಗೆಯಾಗಿ ಲಕ್ಷ್ಮೀ ಸಮೇತವಾಗಿ ಶಯನ ಮಾಡಿಸಿಕೊಂಡು ಸೇವಗೈತ ಭಾಗ್ಯಶಾಲಿಯಾಗಿದ್ದೀಯಾ. ಆ ಎಲ್ಲ ಬಾಯಿಗಳಿಂದ ನಾಲಿಗೆಗಳಿಂದ ಆ ಲಕ್ಷ್ಮೀನಾರಾಯಣನನ್ನು ಅವನ ಗುಣಗಳನ್ನು ಹೇಳ್ತಾ 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 ಇನ್ನೂ ಮುಗಿದಿಲ್ಲ, ಇನ್ನೂ ಮುಗಿದಿಲ್ಲ ಅಂತ ಆಶ್ಚರ್ಯಚಕಿತನಾಗಿದ್ದೀಯಾ. ಆ ರೀತಿ ಅವನ ಸೇವೆಯಲ್ಲಿ ನಾವು ತಿಳ್ಕೊಳ್ಳಬೇಕಾದ್ದು ಶೇಷನ ಈ ಸೇವೆಯಿಂದ ನಾವು ತಿಳ್ಕೋಬೇಕಾದ್ದು ಏನೆಂದ್ರೆ, ಆ ಬಾಯಿಯನ್ನು ನಾಲಿಗೆಯನ್ನು ನಾವು ಹಾಸ್ಯಕ್ಕೆ ಉಪಯೋಗಿಸಬಾರದು. ನಾವು ಇನ್ನೊಬ್ಬರನ್ನು ಹಾಸ್ಯ ಮಾಡಬಾರದು. ನಾವು ಹಾಸ್ಯಕ್ಕೆ ಒಳಗಾಗದಂತೆ ಮಾತಾಡಬೇಕು, ವರ್ತನೆ ಮಾಡಬೇಕು. ಸಾಧ್ಯ ಇದ್ರೆ ಇನ್ನೊಬ್ಬರಲ್ಲಿ ಏನಾದರೂ ನಾವು ಗುಣ ಕಂಡ್ರೆ ಶೇಷದೈವ ಭಗವಂತನ ಅನಂತ ಗುಣಗಳಲ್ಲಿ ಹೆಚ್ಚಿ ಇನ್ನೂ ನಿಲ್ಲಿಸದೇ ಇರುವ ಗುಣಗಳನ್ನು ಹಾಡ್ತಾನೇ ಇದ್ದಾನೆ. ನಾವು ಕೆಲವರಲ್ಲಿ ಭಗವಂತ ಏನೋ ವಿಶೇಷ ಗುಣಗಳನ್ನು ಇಟ್ಟಿದ್ದಾನೆ, ಆ ಗುಣಗಳನ್ನು ಮೆಚ್ಚಿ ನಾವು ಅವರ ಗುಣಗಳನ್ನು ಹೇಳೋಣ. ಈ ರೀತಿ ಬುದ್ಧಿ ನೀಡಬೇಕಾದ್ರೆ ಭಗವಂತನ ಅವಿಷ್ಟ ತಿಳಿತಿರುವ ಶೇಷಾತ್ಮಕ ಬರನು ಅದನ್ನ ಆ ಶೇಷ ಕೊಟ್ಟು ನಮ್ಮನ್ನು ಅಪಹಾಸ್ಯದಿಂದ ರಕ್ಷಿಸಲಿ. ಗತ್ತಸ್ಥ ಯೋಗಾದಥ ಯೋಗನಾಥ ಅಯಾದ್ಯಮೇಷ ಕಟಿಲ ಕರ್ಮಬಂಧಾತಿ. ಮುಂದೆ ದತ್ತರೂಪಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದೆ. ಅತ್ರಿಯನ ಪ್ರಿಯರಂತನಾಗಿ ಹುಟ್ಟಿದ ಭಗವಂತ ನಾರಾಯಣ ಆತ್ರೇಯ ಮೆಂಚಿದ ದತ್ತ ಅಂತ ಹೆಸರಿತ್ತು. ತನ್ನನ್ನು ತಾನು ಅತ್ರಿಯ ತಪಸ್ಸಿಗಳಿಗೂ ತನ್ನನ್ನು ತಾನು ಅವರಿಗೆ ಕೊಡಿಸಿಕೊಂಡ, ಅದಕ್ಕೆ ದತ್ತನು. ದತ್ತ ಕೂಡಿಸುವ ಆತ್ರೇಯ ದತ್ತಾತ್ರೇಯ, ದಾಶರಥಿ ರಾಮ, ದಾಶರಥಿ ಪ್ಲಸ್ ರಾಮ, ದಾಶರಥಿ ರಾಮ. ಅತ್ರಿಯಲ್ಲಿ ತ್ರಿಮೂರ್ತಿಗಳು ಹುಟ್ಟಿದ್ರು. ನಾರಾಯಣ ಹುಟ್ಟಿದ್ದು ದತ್ತನಾಗಿ, ಮತ್ತೆ ತ್ರಿಮೂರ್ತಿಗಳ ಮೂರ್ತಲೆ ಹೊತ್ಕೊಂಡು ದತ್ತಾತ್ರೇಯ ಹುಟ್ಟಿಲ್ಲ, ಅದು ತಪ್ಪು ಕೇಳ ಹೋಗಿ. ಈ ದತ್ತರೂಪಿ ಭಗವಂತ ಯೋಗನಾಥ, ಯೋಗಗಳ ಅಧಿಪತಿಯ ದೈಹಿಕ ಬೌದ್ಧಿಕವಾದ ಯೋಗ ಸಾಮರ್ಥ್ಯಗಳನ್ನು ನೀಡುವ ರೂಪ. ಯೋಗ ಶಬ್ದ ಸಂಬಂಧ, ಕೌಶಲ, ಇದೆಲ್ಲ ಅರ್ಥಗಳನ್ನು ಕೊಡುತ್ತೆ. ಜೀವನದಲ್ಲಿ ಸಂಬಂಧಗಳು ಸರಿಯಿಲ್ಲವಾದರೂ ಕೂಡ ನಮ್ಮದು ಸ್ಥಿತಿ ಶೋಚನೀಯವಾಗಿರುತ್ತೆ. ನಮ್ಮ ಸಂಸಾರದಲ್ಲಿ ಸಂಬಂಧಗಳು, ನಮ್ಮ ವ್ಯವಹಾರದಲ್ಲಿ ಸಂಬಂಧಗಳು ಸರಿಯಿಲ್ಲದೆ ಇದ್ರೆ ಶೋಚನೀಯ. ದೇಹ ಬುದ್ಧಿಗಳ ಸಂಬಂಧ ಅದು ಸರಿಯಿಲ್ಲದೆ ಇದ್ರೆ ಆವಾಗಲೂ ನಮ್ಮ ಸ್ಥಿತಿ ಶೋಚನೀಯ. ದೇಹದಲ್ಲಿ ಪಾಠವತೆ, ಪಾಠವ ಕೌಶಲ, ಬೌದ್ಧಿಕವಾಗಿ ಚುರುಕುತನ, ದೇಹದಾರಿದ್ರ್ಯ, ಬೌದ್ಧಿಕ ದಾರಿದ್ರ್ಯ ಇಲ್ಲಾದ್ರೆ ರೋಗ ರುಜಿನಗಳು, ಆದಿ ವ್ಯಾಧಿಗಳು, ನಿತ್ಯ ದುಃಖ, ಇಂತಹ ಅಯೋಗವನ್ನ, ನಮಗೆ ಸಂಬಂಧ ಇಲ್ಲದೇ ಇರೋದನ್ನ, ಒಳ್ಳೆಯ ದೇಹ ಬುದ್ಧಿಗಳಿಗೆ ಸಂಬಂಧ, ಜನ ಜನಗಳಿಗೆ ಸಂಬಂಧ, ಬಂಧು ಬಂಧುಗಳಿಗೆ ಸಂಬಂಧ ಇಲ್ಲದೇ ಇರೋದನ್ನು ಭಗವಂತ ನೀನು ತಪ್ಪಿಸು, ಅಯೋಗ ಸ್ಥಿತಿಯಿಂದ ನಮ್ಮನ್ನು ಪಾರು ಮಾಡುವುದು ದತ್ತಫಲವಂತ. ಕಾರ್ತವೀರ್ಯ ಅರ್ಜುನ ಈ ಭಗವಾನ ದತ್ತನಿಂದ ಯೋಗ ಸಾಧನೆ ಮಾರ್ಗ ಪಡೆದು ಸಹಸ್ರಬಾಹುಗಳನ್ನು ಧರಿಸಿದ ಅಂತ ಬರುತ್ತೆ. ಅಷ್ಟಬಾಹುಗಳಲ್ಲಿನ ದೈವಿಕ ಅಷ್ಟು ಸಾವಿರ ಬಾಹುಗಳಲ್ಲಿನ ದೈವಿಕ ಯೋಗ ಶಕ್ತಿ ಮಸಲ್ ಪವರ್ ಅವನಲ್ಲಿತ್ತು ಅಂತ ನಾವು ತಿಳ್ಕೋಬೇಕು. ಆದರೆ ಬರೇ ದೈಹಿಕ ಯೋಗ ಶಕ್ತಿ ಅಪೂರ್ಣತೆಯ ಸಂಕೇತ. ಯಾಕೆಂದ್ರೆ ಅವನು ಅಲ್ಲಿ ಜಾರಿದ ಬೌದ್ಧಿಕ ಯೋಗ ಶಕ್ತಿ ಇದೆ, ಅವನು ತನ್ನ ಜೀವನವನ್ನು ಹಾಳು ಮಾಡ್ತಾನೆ. ಎ ಸೌಂಡ್ ಅಂಡ್ ಹೆಲ್ದಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ, ಇದು ನಮ್ಮ ಸಾಧನೆಗೆ ಉಪಾಸನೆಗಳಿಗೆ ಸಹಕಾರಿ. ಈ ರೀತಿಯ ಯೋಗ ಕೌಶ ಅದನ್ನ ಭಗವಂತ ದತ್ತರೂಪದಿಂದ ನಮಗೆ ದಾನ ಮಾಡಿ ನಾವು ಬೇಡ್ತಾ ಇದ್ದೀವಿ, ದಯೆಯಿಂದ ನಮಗನ್ನು ಕೊಡಬೇಕು. ಕರ್ಮದಲ್ಲಿ ಯೋಗ ಆ ಕೌಶಲ ಕೊಡಬೇಕು, ಜ್ಞಾನದಲ್ಲಿ ಯೋಗ ಕೌಶಲ ಕೊಡಬೇಕು, ಭಕ್ತಿ ಯೋಗ ಇವೆಲ್ಲ ಉಪಾಸಕರಾದ ನಾವು ಬೇಳಬೇಕಾದ ಯೋಗ. ಅದನ್ನು ಆ ದತ್ತರೂಪಿ ಭಗವಂತ ನಮಗೆ ಕೊಟ್ಟು ಕಾಪಾಡಲಿ. ಅದು ಬೇಕೇ ಬೇಕು ನಮ್ಮ ರಕ್ಷಣೆಗೆ. ಅವೆಲ್ಲ ಇಲ್ಲದೇ ಇದ್ರೆ ನಮ್ಮ ಜೀವನ ರಕ್ಷಣೆಯಲ್ಲಿರೋದಿಲ್ಲ. ಪಾಯಾದ್ಗುಣೇಶ ಕಪಿಲ ಕರ್ಮ ಬಂಧಾತು, ಮುಂದೆ ಕಪಿಲ ದೇವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಕಪಿಲ ದೇವ ನನ್ನನ್ನು ಕರ್ಮ ಬಂಧನದಿಂದ ಬಿಡಿಸಿ ಕಾಪಾಡಿಸ್ವಾಮಿ ಅಂತ ಬೇಡಿಕೆ. ದೇವಹೂತಿಯಲ್ಲಿ ಭಗವಂತ ಕರ್ದಮ ಪ್ರಜಾತಿಗಳಿಗೆ ಮಗನಾಗಿ ಕಪಿಲನಾಗಿ ಒಂಬತ್ತು ಅಕ್ಕಂದಿರಿಗೆ ತಮ್ಮನಾಗಿ ತಂದೆ ತಾಯಿಯರಿಗೆ ಪೂರ್ಣಾನುಗ್ರಹ ಮಾಡಲಿಕ್ಕೋಸ್ಕರ ಅವತಾರ ಮಾಡ್ತಾರೆ. ತಂದೆಗೆ ವೈರಾಗ್ಯದ ದಾರಿ ತೋರಿ ಜ್ಞಾನ ಭಕ್ತಿ ಅವನನ್ನು ಆಶೀರ್ವದಿಸಿ ಅನುಗ್ರಹಿಸಿ ಕಳಿಸಿದ. ತಾಯಿ ಕೇಳ್ತಾಳೆ, ನನಗೂ ಈ ಜನನ ಮರಣಗಳ ಅದರ ನಡುವಿನ ಸಂಸಾರ ಬಂಧ ಸಾಕಾಗಿದೆ, ಮುಕ್ತಳಾಗುವುದು ಹೇಗೆ ಅಂತ ಉಪಾಯ ತೋರಿಸು ಸ್ವಾಮಿ ಅಂತ ಬೇಡ್ಕೊಳ್ತಾರೆ. ಯಾವ ಹೆಣ್ಣುಗಳು ಬೇಡ್ಕೊಳ್ತಾರೆ ಮಕ್ಕಳು ಒಂದು 2,000 ರೂಪಾಯಿ ಕಳಿಸ್ಕೊಳ್ಳೋದಕ್ಕೆ. ಆದರೆ ಕಪಿಲ ಭಗವಂತ ಮಗನಾಗಿ ಹುಟ್ಟಿದ್ದಾನೆ, ದೇವಹುತಿ ಹುಟ್ಟಿದೆ ಅಲ್ಲಿ, ಅದನ್ನೆಲ್ಲ ಯಾವುದನ್ನೇ ಭೌತಿಕ ಸಂಪತ್ತನ್ನು ಕೇಳಲಿಲ್ಲ. ಈ ಭಗವಂತನಿಂದ ನಾನು ಭೌತಿಕ ಸಂಪತ್ತನ್ನು ಕೇಳಿದರೆ ಅವಿವೇಕ ಆಗೋಗ್ಬಿಡುತ್ತೆ ಅಂತ ಹರಿದ ತಾಯಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಮಗನನ್ನ. ಹರಿದ ತಾಯಿ ಮುಂದೆ ಯಾರಲ್ಲೂ ಹುಟ್ಟದಂತೆ ಯಾರನ್ನೂ ಹಡೆಯದಂತೆ ಆಗಬೇಕು ನಾನು ಅಂತ ಕೇಳ್ಕೊಳ್ತೇನೆ. ನಾನು ಯಾರಲ್ಲೂ ಹುಟ್ಟಬಾರದು, ನಾನು ಯಾರನ್ನೂ ಹಡಿಬಾರದು ಅಂತ ಆಗಬೇಕಾದ್ರೆ ಪ್ರಾಕೃತ ಗುಣ ತತ್ವರದ ಸಮಸ್ಯೆಗಳ ಆಟಕ್ಕೆ ಬಲಿಯಾಗದಂತೆ ಇರಬೇಕಾದ ಯೋಗ ಮಾರ್ಗವನ್ನು ನನಗೆ ಹಾಕಿಕೊಳ್ಳಿ ಅಂತ ಕೇಳಿದೆ. ಆ ಭಗವಂತ ಗುಣೇಶ, ಆ ತತ್ವರದ ತಮೋ ಗುಣಗಳು ಆತನ ನಿಯಂತ್ರಣದಲ್ಲಿದ್ದಾವೆ. ಎಲ್ಲ ಅಪ್ರಾಕೃತ ಗುಣಗಳು ಆತನದ್ದು, ಪ್ರಾಕೃತ ಗುಣಗಳು ಆತನ ನಿಯಂತ್ರಣದಲ್ಲಿದ್ದಾವೆ. ಆ ಸತ್ವರದ ತಮೋ ಗುಣಗಳನ್ನು ತಾಯಿಯಲ್ಲಿ ಅದನ್ನು ನಿಯಂತ್ರಣಗೊಳಿಸಿ ತಾಯಿಯನ್ನು ಮಕ್ಕಳನ್ನಾಗಿ ಮಾಡ್ಕೋಬೇಕು ಅಂತ ಆ ತಾಯಿ ತಿಳಿದುಕೊಂಡಾಗ ಆ ಗುಣೇಶ ಅವನ್ನ ಕಪಿಲ ಹಾಕಿಕೊಟ್ಟ. ಕರ್ಮವು ಬಂಧ ಆಗದೇ ಇರಬೇಕಾದ್ರೆ ಟೆಕ್ನಿಕ್ ಇಲ್ಲ, ಕರ್ಮ ಇಲ್ಲದೆ ಸಾಧ್ಯ ಇಲ್ಲ. ತ್ರಿಗುಣಗಳ ಪ್ರಭಾವದಿಂದ ಕರ್ಮ ಮಾಡುವ ಈ ಜೀವ ವಿವಿಧ ಫಲಗಳನ್ನು ತನಗಾಗಿ ತನ್ನವರಿಗಾಗಿ ಬಯಸ್ತಾ ಇರುತ್ತೆ. ತ್ರಿಗುಣಗಳ ಪ್ರಭಾವ ತನ್ನವರಿಗಾಗಿ ಬಯಸುವುದಂದ್ರೆ ತನಗಾಗಿ ಬಯಸುವುದಂತೆ ಅರ್ಥ, ಇನ್ನೇನು ಹೆಂಡತಿ ಮಕ್ಕಳ ಸಂಸಾರ ಅದಾಗಲಿ ಅವರಿಗೆ ಇದಾಗಲಿ ಅದು ಸಿಗಲಿ ಅವರಿಗೆ ಇದು ದೊರಕಲಿ ಅಂತ ಕಾಣಿಸಿ ಮಾಡುವ ಕರ್ಮಗಳು. ಅದರ ಮೂಲ ಉದ್ದೇಶಕ್ಕೆ ನಾವು ಹೋದರೆ ಅದೆಲ್ಲ ಒದಗಿದ್ರೆ ತಾಂತ್ರಿಕವಾಗಿ ನಿರಾಳವಾಗಿರಬಹುದಲ್ಲ, ದುಃಖ ಇಲ್ಲದೆ ಇರಬಹುದಲ್ಲ ಎನ್ನುವಲ್ಲಿ ಪರಿಹಾರ. ಇನ್ನೊಬ್ಬರು ಸುಖವಾಗಿರಲಿ ಅಂತಂದ್ರೆ ಅದು ನಮ್ಮ ಪ್ರಯೋಜನಕ್ಕೆ ನಾವು ಕೇಳ್ಕೊಳ್ಬೇಕು. ಅದೆಲ್ಲ ತ್ರಿಗುಣಗಳ ಪ್ರಭಾವ. ಈ ರೀತಿಯ ಉದ್ದೇಶಗಳಿಂದ ಮಾಡಿದ ಕರ್ಮ ಬಂಧಕಾರ, ಪಾಪ ತಿನ್ನ ಸುಖ ದುಃಖದ ಸಿಕ್ಕಿನಲ್ಲಿ ನಮ್ಮನ್ನು ಸಿಕ್ಕಾಕ್ಕೊಳ್ತು. ಎಲ್ಲ ಕರ್ಮಗಳನ್ನು ನಾನು ಕೇವಲ ಭಗವಂತನ ಪ್ರೀತಿ ಅನುಗ್ರಹ ಸಂಪಾದನೆಗಾಗಿ ಮಾಡ್ತೇನೆ. ಒಂದು ಗಟ್ಟಿ ಹೃದಯದಿಂದ ಮಾಡಿದೆ, ಅದಕ್ಕೆ ಮಾಡಲಿಕ್ಕೆ ಯತ್ನ ಮಾಡಬೇಕು, ಯತ್ನಿಸಬೇಕು ಅಂತ ಹೇಳಿದ್ರೆ ವಿಧಿ ಇಲ್ಲ. ಈ ವಿಧದ ಯತ್ನ ಇಲ್ಲದೆ ಸಂಸಾರಿಗೆ ಖಂಡಿತ ತ್ರಿಗುಣಗಳನ್ನು ಮೀರಿ ಕರ್ಮ ಮಾಡುವುದು ಸಾಧ್ಯ ಇದೆ. ತ್ರಿಗುಣಗಳನ್ನು ಮೀರುವುದು ಬಹಳ ಬಹಳ ಕಷ್ಟದ. ಕೃಷ್ಣ ಹೇಳಿದ ಹಾಗೆ ಬಹುನಾಂ ಜನ್ಮನಾಮಂತೆ ಈ ಮಟ್ಟಕ್ಕೆ ಬರಬಹುದು. ತ್ರಿಗುಣಗಳನ್ನು ಸ್ವಲ್ಪವಾದರೂ ನಿಯಂತ್ರಿಸುವ ಅದು ಕಪಿಲನಂತಹ ಭಗವಂತನ ಅನುಗ್ರಹದಿಂದ. ಅದನ್ನು ತಾಯಿಗೆ ಕಪಿಲ ಉಪದೇಶಿಸಿದ. ತಾಯಿ ಧನ್ಯವಾದೆ ಅಂತ ಕರಗಿ ನೀರಾಗಿ ನದಿಯಾಗಿ ಹರಡಿ ಸಾಧನೆ ಮಾಡಿದೆ. ಇಂತಹ ಕಪಿಲನಿಗೆ ದಿನೇಶ ಆದ್ದರಿಂದ, ಅಂದರೆ ಆತ ಪ್ರಾಕೃತ ಗುಣಗಳ ಅಧಿಪತಿ ಆದ್ದರಿಂದ ಆತನ ಅನುಗ್ರಹ ನಮ್ಮಲ್ಲಿ ಆದರೆ ಆತನೇ ಗುಣಗಳು ನಮ್ಮ